ீஷாயுணராசயே வித்யாய சுத்த வித்யாய மத்வாய ச நமோ நமஹ. வசது ஸ்ரீமதானந்த தீர்த்தேந்திரோ ஹிருதம்பரே யத்வச சந்திரிகா ஸ்வாந்த சந்தாபம் விக்ரந்ததி. சர்வோத்தமோ விஷ்ணுரதோ ரமா ச ப்ரஹ்மா ச வாயுஶ்ச ததீய பத்யம் அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்தேஷந்து. ஸ்ரீகுருப்போ நம. ஹரி ஓம். நாராயணாய பரிபூர்ண குணார்ணவாய விஸ்வோதயஸ்திதி நயோநியதிப்ரதாய ஞானப்ரதாய விபுதாசுரசௌக்யதுக்கசத்தாரணாய விததாய நமோ நமஸ்தே. நாராயணம் சுரகுரும் ஜெகதீசநாதம் பக்தப்ரியம் சகலலோக நமஸ்கிருதம் ச ஸ்ரீபுண்யவர்ஜிதமஜம் விபுமாத்யமீஷம் விரே பவக்னமராசுரசித்தவீரியம். நாராயணம் நமஸ்கிருத்ய நரஞ்சைவ நரோத்தம தேவீம் சரஸ்வதீம் வியாசம் ததோ ஜெயம் தீரை. பரமபவித்ரவாத ஸ்ரீமத் மகாபாரதத்தில் ஹேகே விராட பர்வதல்லி பாண்டவரெல்ல சக அஜ்ஞாதவாசுக்கோஸ்கர விராட்ராஜன ஆஸ்தானவன்னு பிரவேச மாடிதாரே. ಕಂಕ ಅಂತಕ್ಕಂತಹ ಯತಿಯ ರೂಪದಲ್ಲಿ ಧರ್ಮರಾಜ, ವಲ್ಲಭ ಅಂತಕ್ಕಂತಹ ಸೂದನ ವೇಷದಲ್ಲಿ ಭೀಮಸೇನ ಪ್ರವೇಶ ಮಾಡಿದ ಕಥೆ ನೋಡಿದ್ದೇವೆ. ಇಬ್ಬರು ಸಹ ಅಲ್ಲಿ ಇದ್ದು ತಾವು ಯಾವುದೇ ವಿಧವಾದ ಧರ್ಮಲೋಕಕ್ಕೆ ಅವಕಾಶವಿಲ್ಲದಂತೇನೆ ವಾಸ ಮಾಡ್ತಾ ಇದ್ದಾರೆ. ಭೀಮಸೇನ, ನನ್ನ ವಿರಾಟ ರಾಜ ಬರೀ ಒಬ್ಬ ಅಡಿಗೆವನನ್ನಾಗಿ ಅಲ್ಲ, ಮಹಾನಸಾಧ್ಯಕ್ಷ, ಎಲ್ಲ ಮಹಾನಸ ಪದವಿ ಅಧ್ಯಕ್ಷ ಪದವಿಯನ್ನ ಕೊಡ್ತೇನೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾನೆ. ನಿನ್ನೆ ಹೇಳಿದಂತೆ ಸಮುದ್ರ ನೇಮೀಂ ಪೃಥಿವೀಂ ತ್ವಮರ್ಹಸಿ, ಇಡೀ ಭೂಮಿಯವರೆ ಸಮುದ್ರದವರೆಗಿನ ಭೂಮಿಯನ್ನೇ ಪಡಿತಕ್ಕಂಥ ಮಹಾನುಭಾವ ನೀನು, ನಿನಗೆ ಏನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅತ್ಯಂತ ನಮ್ರತೆಯಿಂದ ಪ್ರಾರ್ಥನೆ ಮಾಡುತ್ತಾನೆ. ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆಮೇಲೆ ಅಲ್ಲಿಗೆ ಅರ್ಜುನ ಪ್ರವೇಶ ಮಾಡ್ತಾನೆ. ಬೃಹನ್ನಡೆಯ ವೇಷದಲ್ಲಿ ಅರ್ಜುನ ಪ್ರವೇಶ ಮಾಡ್ತಾನೆ. ಅರ್ಜುನನ ವೇಷ ಆ ಕ್ಷಣಕ್ಕೆ ಬಂತು. ಸಂಕಲ್ಪ ಮಾಡಿದಂತೆ ಯಮದೇವರ ವರದಿಂದ ಅಕ್ಷಣ ವೇಷ ಬಂದಿದೆ. ವಿಶಾಲವಾದಂತಹ ಜಡೆ, ಭುಜದವರೆಗೂ ಕೂಡ ಬಳೆಗಳು ಮತ್ತು ವಿಚಿತ್ರವಾದಂತಹ ಸ್ತ್ರೀಯ ವೇಷ, ಅದೆಲ್ಲವನ್ನು ಧರಿಸಿ ಅರ್ಜುನ ಹೊರಟಂತೆ. ಆಸ್ಥಾನವನ್ನು ಪ್ರವೇಶ ಮಾಡುತ್ತಾನೆ. ಅರ್ಜುನ ಹೇಳ್ಕೊಡ್ತಾನೆ, ನಾನೊಬ್ಬ ಬೃಹನ್ನಡೆ ಅಂತ ಹೇಳಿದಾಗ ವಿರಾಟರಾಜ ಹೇಳ್ತಾನೆ, ನಂಬಲಿಕ್ಕೆ ನನಗೆ ಆಗದಿಲ್ಲ ಅಂತ ಹೇಳಿದ್ದಾನೆ, ಸಾಧ್ಯವೇ ಇಲ್ಲ. ನೋಡಿದ್ರೆ ಒಳ್ಳೆ ಮಹಾವೀರನಾಗಿ ಕಾಣ್ತಾ ಇದ್ದೀಯ, ಚಕ್ರವರ್ತಿಗಳ ಸಾಲಿ ಸೇರ್ತಕ್ಕಂತಹ ವ್ಯಕ್ತಿಯಂತೆ ಕಾಣ್ತೀಯ, ನಿನ್ನನ್ನು ಹೇಗೆ ನಪುಂಸಕ ಅಂತ ನಂಬೋದು, ಸಾಧ್ಯವೇ ಇಲ್ಲ ಅಂತ ಹೇಳಿದ್ರೆ ಅರ್ಜುನ, ಅದೇನೂ ಇಲ್ಲ, ನಾನು ಹಿಂದೆ ತುಂಬಾ ಕಡೆ ಕೆಲಸ ಮಾಡಿ ಬಂದವರು ಅಂತ ಹೇಳಿದ್ದಾನೆ. ಎಲ್ಲಿದ್ದೆ ಇಷ್ಟು ದಿವಸ ಅಂತ ಕೇಳಿದರೆ, ದ್ರೌಪದ್ಯಾಹ ಪರಿಚಾರಿಕಾ ಅಂತ ಹೇಳಿದ್ದಾನೆ, ದ್ರೌಪದಿಯ ಸೇವಕಿಯಾಗಿ ವಾಸ ಮಾಡ್ತಾ ಇದ್ದೆ, ಬೃಹನ್ನಡೆ ದ್ರೌಪದಿಯ ಸೇವಕಿಯಾಗಿ ವಾಸ ಮಾಡ್ತಾ ಇದ್ದೆ. ಈ ಮಾತು ಬಹಳ ಮುಖ್ಯವಾದ ಮಾತಿದೆ. ದ್ರೌಪದಿ ಎನ್ನು ನಾನು ಸೇವೆ ಮಾಡಿಕೊಂಡಿದ್ದೆ ಅಂತ ಅರ್ಜುನ ಹೇಳಬೇಕಾದ್ರೆ ದ್ರೌಪದಿಯಲ್ಲಿ ಎಷ್ಟು ಪೂಜ್ಯ ಭಾವನೆಯಿಂದ ಕಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ದರಿಂದ ದ್ರೌಪದಿ ದೇಹದಲ್ಲಿದ್ದ ಶಚಿಗೆ ಮಾತ್ರ ಅರ್ಜುನ ಪತಿಯೇ ಹೊರತು ದ್ರೌಪದಿ ಪತಿ ಭಾರತಿ ಪತಿ ಅಂದ್ರೆ ಭೀಮಸೇನೇ, ಅಷ್ಟು ಗೌರವದಿಂದ ಹೇಳಿದ್ದು ಬಹಳ ಮುಖ್ಯವಾದ ಮಾತದು. ದ್ರೌಪದಿಯನ್ನ ಹಾಗೆ ಅರ್ಜುನ ಕಾಣ್ತಾ ಇದ್ದ. ಧರ್ಮರಾಜನಂತೂ ಮೊನ್ನೆ ನೋಡಿದ್ದೇವೆ, ಮಾತೇವ ಪರಿಪಾಲ್ಯಾಸ ಜ್ಯೇಷ್ಠೇವ ಭಗಿನಿ ತಥಾ. ದ್ರೌಪದಿಯನ್ನ ನಾವು ತಾಯಿಯಂತೆ ಕಾಣಬೇಕು, ಹಿರಿಯ ಅಕ್ಕನಂತೆ ಕಾಣಬೇಕು ಅಂತ ಹೇಳಿರುತ್ತಾರೆ. ಇದೆಲ್ಲ ಭೀಮ ಎಂದು ಮಾತನಾಡೋದಿಲ್ಲ, ಅರ್ಜುನ ಧರ್ಮರಾಜ ಎಲ್ಲರೂ ಮಾತನಾಡ್ತಾರೆ, ಭೀಮ ಮಾತನಾಡೋದಿಲ್ಲ. ಯಾಕೆ ಭೀಮನ ಪತ್ನಿ ದ್ರೌಪದಿ ಭಾರತಿ, ಉಳಿದವರಿಗೆ ಪತ್ನಿ ಅಲ್ಲ ಅಂತ ಹೇಳೋದಕ್ಕೆ ಇವೆಲ್ಲ ಮಾತುಗಳು ಮಹಾಭಾರತದಲ್ಲೇ ಬಂದಿರತಕ್ಕಂಥ ಮಾತುಗಳು. ನಾನು ದ್ರೌಪದಿಯ ಸೇವಕಿಯಾಗಿ ವಾಸ ಮಾಡಿಕೊಂಡಿದ್ದೆ, ಅವರೆಲ್ಲ ವನವಾಸಕ್ಕೆ ಹೋದಕ್ಕೋಸ್ಕರ ಬಂದಿದ್ದೇನೆ, ಏನ್ ಮಾಡ್ತಿ ಇಲ್ಲಿದ್ದು ಅಂತ ಕೇಳುತ್ತಾನೆ. ಹೋದನ ಸಂಗೀತ ಬರುತ್ತೆ, ನರ್ತನ ಹೇಳಿಕೊಡ್ತೇನೆ, ಅನೇಕ ಶಿಕ್ಷಣವನ್ನು ಕೊಡ್ತೇನೆ, ಒಳ್ಳೊಳ್ಳೆ ಅಲಂಕಾರಗಳನ್ನು ಮಾಡ್ತೇನೆ, ನನ್ನಂತೆ ಹೂ ಕಟ್ಟಲಿಕ್ಕೆ ಯಾರಿಗೂ ಬರೋದಿಲ್ಲ ಅಂತ ಹೇಳಿದ್ದೇನೆ. ಒಳ್ಳೆಯ ವಿದ್ಯೆ ಕಲ್ತಿದ್ದೇನೆ. ಇದೆಲ್ಲ ಅರ್ಜುನ ತನ್ನ ಬಗ್ಗೆ ಹೇಳ್ಕೊಳ್ತಕ್ಕಂಥ ಮಾತುಗಳು. ಅರ್ಜುನ ಕಲ್ತ್ಕೊಂಡಿದ್ದಾನೆ ಗಂಧರ್ವ ವಿದ್ಯೆಯನ್ನ. ಮೊದಲೇ ದೇವತೆಗಳಿಗೆ ಎಲ್ಲ ವಿದ್ಯೆಗಳು ಸಾಮಾನ್ಯವಾಗಿ ಬರುತ್ತೆ ದೇವತೆಗಳಿಗೆ. ಅದರಲ್ಲೂ ಕೂಡ ಅದು ದೇವ ರಾಜ ಬೇರೆ, ದೇವತೆಗಳ ರಾಜ. ಜೊತೆಗೆ ಮನುಷ್ಯ ರೂಪದಲ್ಲೂ ಕೂಡ ಅಲ್ಲಿದ್ದಾಗ ಗಂಧರ್ವ ವಿದ್ಯೆ ಸಂಗೀತಾದಿಗಳನ್ನ ಕಲ್ತು ಬಂದಿದ್ದಾನಾದ್ದರಿಂದ ಅರ್ಜುನ ಆಗ ಕಲ್ತಿದ್ದೆಲ್ಲ ಉಪಯೋಗಕ್ಕೆ ಬಂತು. ಈ ಮಧ್ಯೆ ಮೊನ್ನೆ ಹೇಳಿದೆ, ಯಾವುದೇ ವಿದ್ಯೆಯನ್ನು ಕಲಿಯೋ ಅವಕಾಶ ಸಿಕ್ಕರೆ ಬಿಡ್ಲಕ್ಕೆ ಹೋಗಬಾರದು. ಯಾವುದೇ ರೀತಿಯಲ್ಲಿ ಉಪಯೋಗಕ್ಕೆ ಬಂದೇ ಬರುತ್ತೆ. ನಮಗೆ ಅದು ಬೇಕಿಲ್ಲ, ಪ್ರಸಂಗ ಬರಲ್ಲ ಅಂತ ಹೇಳ್ಕೊಳ್ಳೋಕೆ ಹೋಗಬಾರದು. ಯಾವ ಪ್ರಸಂಗದಲ್ಲಿ ಏನು ಬರುತ್ತೋ ಯಾರಿಗೆ ಗೊತ್ತು. ಆದ್ರಿಂದ ಅವಕಾಶ ಸಿಕ್ಕಾಗ ನಾವು ಹುಡುಕೊಂಡು ಹೋಗಬೇಕಾದ ಶಾಸ್ತ್ರ ಒಂದೇ. ಉಳಿದ್ದೆಲ್ಲ ಅಕಸ್ಮಾತ್ ಬಂದರೆ ತಗೊಳ್ಳೋದಕ್ಕೆ ಏನು ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಹೆಚ್ಚು ಪರಿಶ್ರಮ ಪಡಬೇಕಾಗಿಲ್ಲ. ಒದಗಿದ್ದನ್ನ ಬಿಡೋದು ಮಾತ್ರ ಜಾಣತನ ಅಲ್ಲ. ಯಾವುದೇ ಒಂದು ಕಲೆಯಾಗಲಿ ಸಂಗೀತಾದಿಗಳೇ ಆಗಲಿ ನಮಗೆ ಪ್ರಸಂಗಕ್ಕೆ ಉಪಯೋಗ ಬರಬಹುದು. ಅರ್ಜುನಿಗೆ ಅಂತ ಮಹಾನುಭಾವನೆಗೆ ಬಂದಿದೆ, ಎಲ್ಲವನ್ನು ಹೇಳ್ಕೊಡಬಲ್ಲೆ. ರಾಜಕುಮಾರಿಯರೇ ನಾನು ಎಲ್ಲ ವಿಧವಾದ ನರ್ತನೆಯನ್ನು ಹೇಳಿಕೊಡುತ್ತೇನೆ ಅಂತ ಹೇಳಿದ ತಕ್ಷಣ ವಿರಾಟ ರಾಜನಿಗೆ ತುಂಬಾ ಒಪ್ಪಿಗೆ ಆಯಿತು. ಆ ಹೇಳ್ತಾನೆ, ನೀನು ಮಹಾನುಭಾವ, ಅವಶ್ಯವಾಗಿ ನಮ್ಮಲ್ಲಿ ಇರಬಹುದು. ನಾನು ಪುಣ್ಯ ಅಂತಾನೆ ಭಾವಿಸ್ತೇನೆ ಇರೋದಕ್ಕೆ. ಆದರೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು. ಇದು ಭಾರಿ ಮುಖ್ಯವಾದ ಮಾತು. ಪರೀಕ್ಷೆ ಮಾಡಬೇಕು, ಯಾಕೆಂದ್ರೆ ಹೀಗೆ ಕಾಣುತ್ತೆ ನೋಡೋದಕ್ಕೆ. ಅಕಸ್ಮಾತ್ ನೀನು ನವಂಸಗ್ರಹ ಅಲ್ಲದೆ ಹೋದ್ರೆ ಕನ್ಯಾಂತಪುರದಲ್ಲಿ ವಾಸ ಮಾಡೋದು ಹೇಗೆ? ಇದು ಅರ್ಥ ಮಾಡಿಕೊಂಡು ಇವತ್ತು ಕೂಡ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ತಾರೆ. ಬೇರೆ ದೇಶದ ಜನಗಳನ್ನ ಈ ಪರೀಕ್ಷೆ ಮಾಡಿಬಿಡೋದು ಪದ್ಧತಿ ಕಾಣುತ್ತೆ. ಆತ ಪರೀಕ್ಷೆ ಮಾಡಿಸಿದನಂತೆ, ಎಲ್ಲ ವಿಧವಾದ ಪರೀಕ್ಷೆ ಮಾಡಿಸಿ ಆ ತಪುಂಸಕ ಅಂತ ತೀರ್ಮಾನ ಮಾಡಿಕೊಂಡು ಆಮೇಲೆ ಅಲೋ ಮಾಡಿದನು. ಇದು ಒಂದು ಮನುಷ್ಯ ಬರೀ ಮಾತನ್ನಷ್ಟೇ ನಂಬೋದಲ್ಲ. ಈ ಜನ ಇವತ್ತಿನ ಈ ಬಾಬಾಗಳನ್ನೇ ಪರೀಕ್ಷೆ ಮಾಡೋದಿಲ್ಲ, ಸುಮ್ ಸುಮ್ಮನೆ ಶರಣಾಗಿ ಬಿಡ್ತಾರೆ ಹೋಗ್ಬಿಟ್ಟು. ಪರೀಕ್ಷೆ ಮಾಡ್ಬೇಕು, ಈಗೆಲ್ಲ ಮಾಡೋದಕ್ಕೆ ಪರೀಕ್ಷೆ ನಿಲ್ಲೋದೇ ಇಲ್ಲ, ಫಸ್ಟ್ ಅವ್ರು ಓಡೋಗ್ಬಿಡ್ತಾರೆ. ಪರೀಕ್ಷೆ ಒಪ್ಪೋದೇ ಇಲ್ಲ ಅವರು. ಯಾವನು ಪರೀಕ್ಷೆಗೆ ಸಿದ್ಧನಿಲ್ಲ ಅವನು ಸರಿ ವಿದ್ಯಾರ್ಥಿನ ಓದ್ಕೊಂಡ್ಬಂದು ಪರೀಕ್ಷೆ ಮಾಡಿದ್ರೆ ಸೀಟ್ ಕೊಡಿ, ಇಂಟರ್ವ್ಯೂ ಕೊಡಿ, ನನ್ನ ಕೆಲಸ ಕೊಡಿ ಅಂದ್ರೆ ಸಾಧ್ಯ ಇಲ್ಲ. ಬೇಕಾದ ಪರೀಕ್ಷೆ ಮಾಡಿ ಅಂತ ಹೇಳಿದಾಗ ಮಾತ್ರ ಅವನು ಕಾನ್ಫಿಡೆಂಟ್ ಆಗಿದ್ದಾನೆ, ಸರಿ ಇದ್ದಾನೆ ಅಂತ ಅರ್ಥ. ಅದು ಯಾವುದಕ್ಕೂ ಸಿದ್ಧನಿಲ್ಲ ಅಂತ ಕೇಳಿದರೆ ಅವನು ಮೋಸಗಾರ ಅಂತಾನೆ ಅರ್ಥ. ಅರ್ಜುನ ಒಪ್ಪಿಕೊಂಡಂತೆ, ಹಾಗಿದ್ರೆ ನಿಜವಾಗ್ಲೂ ಒಪ್ಪಿಸಕನಲ್ಲ ಅವನು. ಯಾತಕ್ಕೆ ಹಾಗಾಯ್ತು ಅಂದ್ರೆ ಉರ್ವಶಿಯ ಶಾಪ ನೆಪಕ್ಕಷ್ಟೇ. ಆತ ಯೋಗಿ, ಆತ ಹೇಗೆ ಬೇಕಾದ್ರೆ ಇರತಕ್ಕಂಥ ಸಾಮರ್ಥ್ಯ ಇತ್ತು. ಆದ್ರಿಂದನೇ ಅರ್ಜುನನ ಬಗ್ಗೆ ಸಂಪೂರ್ಣ ಸಮಾಧಾನ ಹೊಂದಿ ಬೃಹನ್ನಡೆಯನ್ನ ತನ್ನ ಆಸ್ಥಾನದಲ್ಲಿ ಸೇರಿಸಿಕೊಂಡ. ಅಂತೂ ಅರ್ಜುನ ಪ್ರವೇಶವೂ ಆಗೋಯ್ತು. ಮುಂದೆ ನಕುಲ ಸಹದೇವರು ಪ್ರವೇಶ ಮಾಡುತ್ತಾರೆ. ನಕುಲ ಬಂದು, ನಾನು ಅಶ್ವವಿದ್ಯಾ ಪ್ರವೀಣ, ಅಶ್ವಸೂತನಾಗಿ ಇರ್ತೇನೆ. ನಾನು ಕುದುರೆಗಳನ್ನ ಕರಾರವಾಕಾಗಿ ಲೆಕ್ಕ ಇಡಬಲ್ಲೆ, ಎಂಥ ಕುದುರೆಯನ್ನು ಪಳಗಿಸಬಲ್ಲೆ ಅಂತ ಹೇಳುತ್ತಾನೆ. ಕುದುರೆ ಪಳಿಸೋದು ಸಾಮಾನ್ಯ ಅಲ್ಲ. ಈ ಸೈಕಲ್ ಕಲಿಯೋರು ಹಾಗೆ ಬಿದ್ದೆ ಪ್ರಾಕ್ಟೀಸ್ ಮಾಡ್ತಾರೋ, ಕುದುರೆ ಕಲಿಯೋರು ಹಾಗೇನೆ. ಅದು ಬೀಳಿಸೇ ಮುಂದಿನ ಕೆಲಸ. ಅದು ಬಿದ್ದು ಬಿದ್ದು ಪ್ರಾಕ್ಟೀಸ್ ಆಗಿ ಆಮೇಲೆ ಇವರು ಕೂಡ ಅಭ್ಯಾಸ ಮಾಡಬೇಕು ಅಂತ ಹೇಳುತ್ತಾನೆ. ನನಗೆ ವಶವಾಗದ ಅಶ್ವವೇ ಇಲ್ಲ, ಅಶ್ವವಿದ್ಯೆ ಬಲ್ಲವನು ನಾನು. ಎಂಥ ಅಶ್ವಗಳನ್ನು ಪಳಗಿಸ್ತೇನೆ, ಬೇಕಾದ ಸಾಧನೆ ಮಾಡ್ತೇನೆ. ನನ್ನ ಕೈಲಿ ಸುರಕ್ಷಿತ, ಅದಕ್ಕೆ ರೋಗ ಬರದಂತೆ ನೋಡ್ತೇನೆ, ಯಾವುದೇ ಆಪತ್ತು ಬರದಂತೆ ನೋಡ್ತೇನೆ ಅಂತೆಲ್ಲ ಹೇಳಿಕೊಂಡಂತೆ. ಅವನ ಮಾತುಗಳೇ ಬಹಳಷ್ಟು. ಅಶ್ವವಿದ್ಯೆಯಲ್ಲಿ ನಿಜವಾಗ್ಲೂ ಪಾರಂಗತನಾದವರು. ಅಶ್ವವಿದ್ಯಾ ಪಾರಂಗತನಾಗಿ ನಕುಲ ವಿಶೇಷ ಹೆಸರು ಮಾಡಿದವನು. ಅವನು ಹೇಳ್ಕೊಂಡಿರ್ತಕ್ಕಂತೆ ಇದ್ದ, ಯಾವುದನ್ನು ಸುಳ್ಳು ಹೇಳಲಿಲ್ಲ. ವಿರಾಟ್ ರಾಜ ಒಪ್ಪಿಕೊಂಡ, ಆಸ್ಥಾನಕ್ಕಂಥವರು ಭೂಷಣ ಅಂತ ಸೇರಿಸಿಕೊಂಡು ಬಿಟ್ಟನೆ. ಆಮೇಲೆ ಸಹದೇವನು ಪ್ರವೇಶ ಮಾಡಿದ. ಪ್ರವೇಶ ಮಾಡಿ, ನಾನು ಗೋವಿದ್ಯೆಯಲ್ಲಿ ಬಹಳ ನಿಪುಣನಾದವನು, ಕೋಟ್ಯಂತರ ಗೋವುಗಳನ್ನು ನಾನು ನೋಡಿದ್ದೇನೆ ಅಂತ ಹೇಳುತ್ತಾರೆ. ಕೋಟ್ಯಂತರ ಗೋವುಗಳನ್ನು ನೋಡಿದ್ದೇನೆ, ನಿಯಂತ್ರಣ ಮಾಡುತ್ತೇನೆ, ನನ್ನ ಕೈಯಲ್ಲಿ ಗೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳುತ್ತಾರೆ. ಯಾರು ಆಫೀಸ್ ಡೆವಲಪ್ ಮಾಡಿ ಕೆಲವರು ಇರ್ತಾರೆ, ಗೋವು ಡೆವಲಪ್ ಮಾಡಿಬಿಡ್ತಾರೆ, ಕೆಲವರು ಕೋರ್ಟ್ ಕ್ಲೋಸ್ ಮಾಡಿ ಬರ್ತಾರೆ ಅಂತವರು ಇರ್ತಾರೆ. ಕೆಲವರು ಆಫೀಸ್ ಮುಚ್ಚಿತು ಅಂತಾನೆ ಅರ್ಥ. ಕೆಲವರು ಎಕ್ಸ್ಪ್ಯಾಂಡ್ ಮಾಡಿ ಎಷ್ಟು ಬ್ರಾಂಚಸ್ ಶುರು ಮಾಡಿಬಿಡ್ತಾರೆ ಅವ್ರ ಕಾಲಕ್ಕೆ. ಅದಕ್ಕೆ ಹೇಳ್ಕೊತಾನೆ, ನಾನು ಗೋವುಗಳ ಸಂಖ್ಯೆಯನ್ನು ಬಲುಬೇಗ ಜಾಸ್ತಿ ಮಾಡುತ್ತೇನೆ, ಅವುಗಳ ರೋಗ ಬರದಂತೆ ನೋಡುತ್ತೇನೆ, ಎಲ್ಲ ವಿಧವಾದ ಸಂರಕ್ಷಣೆ ಕೊಡುತ್ತೇನೆ. ನನಗೆ ಗೋವುಗಳ ಬಗ್ಗೆ ಎಲ್ಲಾ ವಿಧವಾದ ರಕ್ಷಣೆಗಳು ತಿಳಿದಿದೆ. ಕೆಲವು ವಿಧವಾದ ಗೋವುಗಳಿವೆ, ಒಂದು ಮಾತು ಹೇಳುತ್ತಾನೆ, ಕೆಲವು ವಿಧವಾದ ವೃಷಭಗಳುಂಟು. ಆ ವೃಷಭಗಳು ಎಷ್ಟು ಮಹತ್ವಪೂರ್ಣವಾದಂದ್ರೆ, ಯಾಷಾಂ ಮೂತ್ರ ಉಪಾಘ್ರಾಯ ಅಪಿ ವಂಧ್ಯಾ ಪ್ರಸೂಯತೆ. ಇದು ಬಹಳ ಅಪೂರ್ವವಾದ ಮಾತು. ಕೆಲವು ಗೋವುಗಳ ಗೋಮೂತ್ರ ಇದೆಯಲ್ಲ, ಅದನ್ನ ವಾಸನೆ ನೋಡಿದ್ರೆ ಸಾಕಂತೆ, ಹುಟ್ಟು ಬಂಜೆ ಗರ್ಭಿಣಿ ಆಗ್ತಾಳೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದೆಯ ಈ ಗೋಮೂತ್ರದ. ಹೊಸ ಪರೀಕ್ಷೆ ಇದು, ಇನ್ನು ಗೋವು ಇವ್ರು ಯಾರಿಗೂ ಗೊತ್ತಿಲ್ಲ ವಿಚಾರ. ಮಹಾಭಾರತದಲ್ಲಿ ನಕರ ಎರಡು ಮೂರು ಸರ್ತಿ ಸಹದೇವ ಮಾತನ್ನು ಹೇಳುತ್ತಾನೆ, ನನಗೆ ವೃಷಭಗಳ ಜ್ಞಾನ ಇದೆ, ಗೋವುಗಳ ಜ್ಞಾನ ಇದೆ, ಆ ಗೋಮೂತ್ರದ ಹೊಸ ಪ್ರಯೋಗ ಇದು ಒಂದು. ಯಾರು ಅವುಗಳ ವಾಸನೆ ನೋಡ್ತಾರೋ ಅವರಿಗೆ ಗರ್ಭದೋಷ ಪರಿಹಾರವಾಗುತ್ತೆ ಅಂತ ಅರ್ಥ. ಗರ್ಭದೋಷ ಪರಿಹಾರವಾಗಿಬಿಟ್ಟು ಅವರು ಮುಂದೆ ಗರ್ಭಿಣಿಯರಾಗ್ತಾರೆ. ಇಂಥ ಗೋವುಗಳು ಯಾವ್ದು ಅಂತ ನನಗೆ ಗೊತ್ತಿದೆ ಅಂತ ಹೇಳುತ್ತಾನೆ. ಇವತ್ತು ಆಯುರ್ವೇದ ಮೂಲಿಕೆಗಳು ಉಂಟು, ನಮ್ಮ ಕಣ್ಣಿಗೆ ಕಾಣುತ್ತೆ, ಆದರೆ ಅದು ಯಾವ್ದು ನಮಗೆ ಗೊತ್ತಕ್ಕಾಗೋದಿಲ್ಲ. ಆ ತಜ್ಞ ಮಾತ್ರ ಗುರುತಿಸ್ತಾನೋ ಈ ರೋಗಕ್ಕಿದ ಔಷಧಿ ಒಳ್ಳೆ ಮೂಲಿಕೆ ಅಂತ ಹೇಗೆ ಗುರುತಿಸ್ತಾನೆ, ನಮ್ಮ ಪ್ರಕಾರ ಯಾವುದೋ ಕಿತ್ತು ಬಿಸಾಡ್ಬಿಡ್ತೇವೆ. ಅದು ಎಷ್ಟು ಬೆಲೆ ಅಂತ ತುಳಸಿ ಬೆಲೆನೇ ಗೊತ್ತಿಲ್ಲ ಜನಗಳಿಗೆ, ಇನ್ನಿದೆಲ್ಲ ಏನು ಗೊತ್ತಿರುತ್ತೆ? ಐ ಫೆಲ್ಟ್ ಎಕ್ಸ್ಪರ್ಟ್ ಆಗಿರ್ಬೇಕು ನನಗೆ ಆ ವಿಷಯ ಗೊತ್ತಿದೆ ಅಂತ ಹೇಳಿದಾಗ ಮಹಾಭಾರತ ಕೊಡುವಂತ ಮತ್ತೊಂದು ಅಪೂರ್ವವಾದ ಮಾಹಿತಿ, ಗೋವುಗಳ ಪ್ರಯೋಜನದೊಳಗೆ ಗೋಮೂತ್ರದ ಹೊಸ ಒಂದು ಉಪಯೋಗವನ್ನ ಸಹದೇವ ಈ ಮಾತನ್ನು ಹೇಳ್ತಾನೆ. ಅತನಿಗೆ ಭಾರಿ ಸಂತೋಷವಾಗುತ್ತೆ, ಆಯ್ತು ಇರು ಅಂತ ಹೇಳಿ ಇಟ್ಕೊಂಡು. ಆಮೇಲೆ ದ್ರೌಪದಿಯ ಪ್ರವೇಶ ಕ್ರಮದಲ್ಲಿ ದ್ರೌಪದಿಯ ಪ್ರವೇಶ ಭೀಮಂದ ಆದ ತಕ್ಷಣನೇ ಆಗೋದು, ಇಲ್ಲಿ ಪ್ರಸಂಗ ಬಂತು ಅಂತ ಇಲ್ಲಿ ಹೇಳ್ತಿರೋದಷ್ಟೇನೆ. ದ್ರೌಪದಿ ಯಥಾಪ್ರಗತಿ ಒಬ್ಬ ಸೇವಕಿಯಾಗಿ ಎಂಥ ವೇಷ ಹಾಕೋಬೇಕು, ಈ ಮಧ್ಯೆ ಸಾಮಾನ್ಯವಾದಂಥ ಆಭರಣಗಳೇ ಇಲ್ಲ, ನಿರಾಭರಣ ಸುಂದರ್ಯ ನಿರಾಭರಣ ಸುಂದರ್ಯನೇ, ಆಭರಣಗಳೇ ಇಲ್ಲ, ಅತಿ ಸಾಮಾನ್ಯ ಮಟ್ಟದ ವೇಷಭೂಷಣಗಳು, ಅದನ್ನು ಧರಿಸಿ ಈ ವಿರಾಟ್ನಗರ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಕ್ಷಣಕ್ಕೆ ಜನ ನೋಡ್ತಾ ಇದ್ದಾರೆ, ದಿಗ್ಭ್ರಾಂತರಾದರಂತೆ. ಸೌಂದರ್ಯದ ರಾಶಿ ಅಂದ್ರೆ ದ್ರೌಪದಿ ದೇವಿ ನೋಡಿ, ಎಲ್ಲರ ಕಣ್ಣು ಬೇರೆ ಕಡೆ ಎಲ್ಲೂ ಹೋಗ್ತಾನೆ ಇಲ್ಲ, ಯಾರು ಅದ್ಭುತವಾದ ಸುಂದರಿ, ಆಶ್ಚರ್ಯ ಅಂದ್ರೆ ಸಾಮಾನ್ಯ ವೇಷದಲ್ಲಿದ್ದಾರೆ, ಯಾರೋ ಮಹಾರಾಣಿ ಆಗಿದ್ರೆ ಯೋಚನೆ ಮಾಡೋ ಕಾರಣ ಇರಲಿಲ್ಲ, ಸಾಮಾನ್ಯ ಸ್ತ್ರೀ ಎಷ್ಟು ಅದ್ಭುತ ಕೆಲಸದವಳು, ಹೇಗೆ ಹೇಗಿದ್ದಾಳು, ಗತಿ ಏನಾಗಬೇಕು. ಅಮೆರಿಕಾದಲ್ಲಿ ಕೆಲಸದವ್ರು ಕಾರ್ನಲ್ಲಿ ಬರ್ತಾರಂತೆ, ಮನೆಗೆ ಕಸ ಗುಡಿಸೋರು ಕಾರಲ್ಲಿ ಬಂದು, ಇವ್ರ ಇವನ ಹಾಗೆ ಕೂತವ್ರು ಇಂಡಿಯಾದಲ್ಲಿ ಹೋಗಿರ್ತಾರೆ, ಪಾಪ ಇನ್ನು ಕಾರ್ ತಗೊಂಡಿರೋದಿಲ್ಲ, ಇವ್ರು ಗಾಬರಿಯಾಗಿ ಬಿಡ್ಬೇಕಾಗ. ಈ ರೀತಿ ಸಾಮಾನ್ಯ ಸ್ತ್ರೀ ಇಷ್ಟು ಅದ್ಭುತವಾದ ಸುಂದರಿ ಅಂತ ಕೇಳಿದ್ರೆ ಹೇಗೆ ನಂಬೋದಿದ್ದನ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಪಾತೆ ಇಲ್ಲ, ಸರಸರಸರ ಬರ್ತಾ ಇದ್ದಾರೆ ರೋಡ್ ಮಹಾ ರಾಜಮಾರ್ಗದೊಳಗೆ, ಎಲ್ಲಾ ಜನಗಳ ಕಣ್ಣು ಕೂಡ ಆಶ್ಚರ್ಯಪಟ್ಟು ನೋಡ್ತಿದ್ದಾರಂತೆ. ಸುದೇಷ್ಟೇ ಸುದ್ದಿ ಹೋಯ್ತಾಗ್ಲೇನೆ, ಮುಖ್ಯವಾದ ವಿಷಯ ಮಹಾರಾಜರಿಗೆ ಮಹಾರಾಣಿ ಗೊತ್ತಾಗೋದು, ಸ್ತ್ರೀಯರ ವಿಷಯ ಆದರೆ ಮಹಾರಾಣಿಗೆ, ಪುರುಷರ ವಿಷಯವಾದರೆ ರಾಜರಿಗೆ. ಕಷ್ಟ ಸುದ್ದಿ ಹೋಯ್ತು, ಸುದೇಷ್ಟ ಸ್ವತಃ ಅರಮನೆ ಮುಂದೆ ನಿಂತ್ಕೊಂಡಿದ್ದಾರೆ ನೋಡ್ಲಿಕ್ಕೆ ಅಂತ ಹೇಳಿ. ನೋಡ್ತಿದ್ದಾರಂತೆ ಜನಗಳು, ಯಾರೀಕೆ, ಸಾಕ್ಷಾತ್ ಮಹಾಲಕ್ಷ್ಮೀನಾ ಅಂತ ಅನ್ಕೊಂಡ್ರಂತೆ. ನಾಳಿನ ಲಕ್ಷ್ಮಿ ಹಬ್ಬ ಬೇರೆ, ಮತ್ತೆ ಜೊತೆಗೆ ವಿಶೇಷವಾಗಿ ಅವರಲ್ಲಿ ಸನ್ನಿಧಾನ, ಲಕ್ಷ್ಮಿ ಸನ್ನಿಧಾನ ಹೇಗೆ ಹರಿಯ ಸನ್ನಿಧಾನ ಬ್ರಹ್ಮವಾಯುಗಳಲ್ಲಿ ಅತಿ ಹೆಚ್ಚಿರುತ್ತೋ ಹಾಗೆ ಲಕ್ಷ್ಮೀ ಸನ್ನಿಧಾನ ಇವರಲ್ಲಿ ತುಂಬಾ ಜಾಸ್ತಿ ಇರೋದು ನೋಡಿ. ಮಹಾಲಕ್ಷ್ಮೀನ ಯಾರಿವರು, ಸಾಕ್ಷಾತ್ ಸರಸ್ವತಿಯ, ಇವರ ಸರಸ್ವತಿನೇ ಯಾಕೆ, ಭಾವಿ ಸರಸ್ವತಿನೇ, ಇಂದ್ರಾಣಿಯ ಶಚಿದೇವಿ ಇರಬಹುದಾ, ಶ್ಯಾಮಲಾದೇವಿ ಇರಬಹುದಾ, ಅದು ಭೂಲೋಕದ ಸ್ತ್ರೀ ಈಕೆ ಅಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು. ನಮ್ಮ ಜನ ಕೆಲವು ಟೇಪ್ ರೆಕಾರ್ಡರ್ ನೋಡ್ತಾರೆ, ಇಂಡಿಯನ್ ಮೇಕ್ ಅಲ್ಲೇ ಇಲ್ಲ ಗ್ಯಾರಂಟಿ ಇದು ಅಂತ ಹೇಳ್ಬಿಡ್ತಾರೆ. ಆ ಕ್ವಾಲಿಟಿ ಫಿನಿಶಿಂಗ್ ನೋಡುತ್ತೆ ಅಷ್ಟು ಹೇಳ್ತಾರೆ, ನಮ್ದಲ್ಲ ಇರೋದು, ಬೇರೆ ದೇಶದ್ದೇ ಇರಬೇಕು ಆ ತರ. ಈ ಭೂಲೋಕದಲ್ಲಲ್ಲ ಇವಳು, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇಂಥ ವ್ಯಕ್ತಿ ನಾವು ಎಂದೂ ಕಂಡಿರಲಿಲ್ಲ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಎಂದೂ ಕಂಡಿರಲಿಲ್ಲ. ದ್ರೌಪದಿ ಯಾರ ಮಾತಿಗೆ ಉತ್ತರವೇ ಇಲ್ಲ, ಸುಮ್ಮನೆ ಬರ್ತಾ ಇದ್ದಾರೆ ಮಹಾರಾಣಿಯ ಮನೆಗೆ. ಎಲ್ಲ ನೋಡ್ತಿದ್ದಾರೆ, ಸೀದ ಸುದೇಶ್ನೇ ಹತ್ರ ಬಂದರಂತೆ. ಸುದೇಶ್ನಿಗೆ ಗಾಬರಿ, ಮಹಾರಾಣಿ ಗಾಬರಿ ಆಗ್ತಾಳೆ, ಭಾರಿ ದೊಡ್ಡ ವ್ಯಕ್ತಿ ಬಂದಿದ್ದಾಳೆ, ಗೌರವದಿಂದ ಕಾಣ್ತಾಳೆ. ಅಮ್ಮ ಏನು ಅಂತ ಕೇಳಿದ್ರೆ, ನಾನೊಬ್ಬ ಕೆಲಸದವಳು ಅಂತ ಹೇಳಿದ್ದಾಳೆ. ನಾನು ಸೈರಂಧ್ರಿ ಅಂದ್ರೆ ಗಂಧಕರ್ತ್ರಿ ಅಂತ ಅರ್ಥ, ಗಂಧಾದಿಗಳ ಸೇವೆ ಮಾಡ್ತಕ್ಕಂಥ ಸೈರಂಧ್ರಿ. ನಾನಿಲ್ಲಿಗೆ ಬಂದಿದ್ದೇನೆ, ನಿಮ್ಮಲ್ಲಿ ಒಂದು ವರ್ಷ ಇರ್ತೇನೆ, ಅವಕಾಶ ಕೊಟ್ಟರೆ ಇಲ್ಲೇ ವಾಸ ಮಾಡ್ತೇನೆ ಅಂತ ಹೇಳಿದ್ರೆ, ಆಕೆಗೊಂದು ಶಾಕ್ ಅದು, ಒಂದು ಹೊಸ ನೋಡಿದ್ರೆ ಸಾಕು ಅಂತ ನಾವು ಅನ್ಸಿಕೊಂಡ್ರೆ ಇಲ್ಲೇ ವಾಸ ಮಾಡ್ತಾಳೆ ಅಂತ ಹೇಳ್ತಾಳಲ್ಲ, ಭಾರಿ ಖುಷಿ. ಅಷ್ಟೇ ಭಯ, ಅಲ್ಲಮ್ಮ ನೀನಿಲ್ಲಿ ವಾಸ ಮಾಡ್ತೀಯ ಅಂತ ಹೇಳಿ, ನಿನ್ನ ಸೌಂದರ್ಯ ಕಂಡ್ರೆ ನಾವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅದು ಅದ್ಭುತವಾದ ಸುಂದರಿ, ಅಲ್ಲಿ ನೋಡು ಜನಗಳನ್ನ ಅಂತ ಹೇಳಿದ್ದಾರೆ. ಎಲ್ಲಾ ಜನಗಳು ಕೂಡ ಕಣ್ಣು ಮುಚ್ಚೇ ಗೊತ್ತಿಲ್ವಂತ ಅಷ್ಟು ಏಕಾಗ್ರ ಚಿತ್ರದಿಂದ ನೋಡ್ತಾ ಇದ್ದಾರೆ. ಅದನ್ನು ಬಿಟ್ಟುಬಿಡು, ಆ ಮರಗಿಡಗಳನ್ನು ನೋಡು ಅಂತ ತೋರಿಸಿದ್ರು, ಮರಗಿಡಗಳನ್ನ, ಮರಗಳೆಲ್ಲ ಬಾಗಿವೆಯಂತೆ ಕೆಳಗಡೆ, ಆ ಕಡೆ ಡೈರೆಕ್ಷನ್ ತಿರುಗಿಬಿಟ್ಟಿದೆ. ಇಂಥ ಇದರಿಂದ ಹೊಸ ವಿಷಯ ಗೊತ್ತಾಗತ್ತೆ, ಮರಗಳಿಗೂ ಜೀವ ಇದೆ, ಸಸ್ಯಗಳಿಗೂ ಜೀವ ಇದೆ ಎಂಬುದು ಎಂದೋ ನಮ್ಮ ಶಾಸ್ತ್ರ ಪುರಾಣ ಹೇಳಿಬಿಟ್ಟಿದೆ. ವಿಜ್ಞಾನ ಇವರಿಗೆ ಗೊತ್ತಿಲ್ಲ, ಜಗದೀಶ್ ಚಂದ್ರ ಬೋಸ್ ಹೇಳಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಜಗದೀಶ್ ಚಂದ್ರ ಬೋಸ್ ಇವರು ಹೇಳಿರಬಹುದು, ಆದ್ರೆ ಶಾಸ್ತ್ರದ ಎಂದೋ ಬಂದಿರೋ ವಿಚಾರ ಅದು ಅಂತ ನೋಡು. ವೃಕ್ಷಗಳೆಲ್ಲ ಹೇಗಿದೆ, ಪ್ರತಿಯೊಂದು ನಿನ್ನ ಕಡೆ ವಾಲ್ತಾ ಇದೆ. ಇನ್ನು ಪುರುಷರ ಮಾತ್ರ ಅಂತ ಹೇಳಕ್ ಸಾಧ್ಯ ಇಲ್ಲ, ಒಮ್ಮೆ ನಿನ್ನ ನೋಡಿದ ವ್ಯಕ್ತಿ ಕಣ್ಣು ಬೇರೆ ಕಡೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥವಳು ನಾನು ಹೇಗೆ ಇಟ್ಕೊಳ್ಳಿ ಅಂತ ಕೇಳುತ್ತಾರೆ, ಇಂಥವಳು ಹೇಗೆ ಇಟ್ಕೊಳ್ಳಿ, ನಾನು ನಿನ್ನ ಹೇಗೆ ಕಾಪಾಡ್ಲಿ ನಾನು ಅಂತ ಕೇಳಿದರೆ, ಅಮ್ಮ ಯೋಚನೆ ಮಾಡಬೇಡ, ಇರ್ಲಕ್ಕೆ ಅವಕಾಶ ಕೊಡು ಸಾಕಷ್ಟೇ ಇದೆ, ನನ್ನ ಜವಾಬ್ದಾರಿ ನಾನು ನೋಡ್ಕೋತೇನೆ ಅಂತ ಹೇಳಿಲ್ಲ. ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ಸಾಧ್ಯ ಇಲ್ಲ ನನಗೆ ನಿನ್ನನ್ನು ಬೇರೆಯವ್ರ ಕಣ್ಣಿಂದ ಕಾಪಾಡೋದಕ್ಕಿಂತ ನನ್ನ ಗಂಡ ವಿರಾಟ್ ರಾಜನಿಂದ ಕಾಪಾಡೋದೇ ಕಷ್ಟವಾಗುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಪ್ರಾಕ್ಟಿಕಲ್ ಆಗಿ ಹೇಳೋದು ಮಾತ್ರ, ಅವಳು ವಿರಾಟ್ ರಾಜ ನನ್ನ ಬಿಟ್ಟು ಬಿಡ್ತಾರ ಆಮೇಲೆ, ಆಮೇಲೆ ನನ್ನ ಗತಿ ಏನಾಗಬೇಕು ಅಂತ ಕೇಳಿಲ್ಲಂತೆ. ಅಮ್ಮ ನನ್ನ ಮೇಲೆ ಯಾರೂ ಕಣ್ಣು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣಾಗ್ತವನು ಯಾವನೂ ಬದುಕೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕಣ್ಣಾಗ್ತ ಅವತ್ತೇ ಕೊನೆ ರಾತ್ರಿ ಅಂತ ಅರ್ಥ, ನನ್ನ ನೋಡಿದಾದ್ರೆ ಬೆಳಗ್ಗೆ ಹೇಳೋದಿಲ್ಲ ಅಂತ ಅರ್ಥ ಬೆಳಗ್ಗೆ ಅವರು. ಯಾಕೆಂದ್ರೆ ನನಗೆ ರಕ್ಷಣೆ ಮಾಡಿಕೊಳ್ಳುವ ಶಕ್ತಿ ಇದೆ, ಅದಕ್ಕಿಂತ ಹೆಚ್ಚಾಗಿ ನನಗೆ 5 ಜನ ಗಂಧರ್ವರಾದ ಪತಿಗಳಿದ್ದಾರೆ. ಇದು ಆಶ್ಚರ್ಯ, 5 ಜನ ಗಂಡಂದಿರಿದ್ದು ಬೇರೆ ಯಾರಿಗೂ ಪ್ರತೀತಿ, ದ್ರೌಪದಿ ಮಾತ್ರ ಇದ್ದಿದ್ದು. ಈ ಮಾತು ಒಂದಷ್ಟು ಹಿಂದಕ್ಕೆ ಕ್ಲೂ ಕೊಟ್ಟಾಗ ಲೆಕ್ಕ, ದ್ರೌಪದಿ ಅಂತ ಹೇಳ್ಕೊಂಡಾಗ ಲೆಕ್ಕ, ಆದ್ರೆ ಅವ್ರು ಹೊಡಿಲಿಲ್ಲ. ಯಾಕೆ ಅಂತ ಕೇಳಿದ್ರೆ ವರ ಇದೆ, ಕ್ಲಾಶ್ ಆಗೋದಿಲ್ಲ. ವಿದ್ಯಾರ್ಥಿ ಕಷ್ಟಪಟ್ಟು ಓದಿ ಹೋಗಿರ್ತಾರೆ, ಅಲ್ಲೂ ಬರ್ತಾ ಕೂತಿರುತ್ತೆ. ಅಷ್ಟು ಕಷ್ಟಪಟ್ಟು ಓದಿ ಏನೇನೋ ಮಾಡಿ ಕುತ್ಕೊಂಡಿರ್ತಾರೆ, ಮರ್ತು ಬಿಟ್ಟಿರ್ತಾರೆ. ಅದಕ್ಕೆ ಬುದ್ಧಿ ನಮ್ಮ ಕೈಯಲ್ಲಿ ಇರೋದಿಲ್ಲ. ಮತ್ತ ಸ್ಮೃತಿಯಲ್ಲಿ ಜ್ಞಾನಂ ಅಪೋಹನಂಚ, ದೇವರ ಅನುಗ್ರಹ ಮಾಡಬೇಕು ಬರಬೇಕಷ್ಟೇನೆ. ಅದು ಯಮದೇವರು ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ನೀವು ಎದುರಿಗೆ ನಿಂತರೂ ಕೂಡ ಗೊತ್ತಾಗೋದು ಬೇಡ ಅಂತ ಹೇಳಿರೋದ್ರಿಂದ ಆ ಚಾನ್ಸೇ ಇಲ್ಲ. ಎಲ್ಲರೂ ಆಶ್ಚರ್ಯ ಪಡ್ತಿದ್ದಾರೆ. ನಾನು ಯೋಚನೆ ಉಳ್ಕೋತೇನೆ. ಐದು ಜನ ಗಂಡಂದರು ಗಂಧರ್ವರು ಇರೋ ಒಂದು ವರ್ಷ ನಿಮಗೆ ಆಪತ್ಕಾಲ ಇದೆ ಅಂತ ಬಂದಿದ್ದೇನೆ ಅಷ್ಟೇನೆ. ಆಮೇಲೆ ಒಂದ್ ದಿವಸ ನಾ ಇರೋರಲ್ಲ, ಇಲ್ಲಿ ಹೊರಟೋಗ್ಬಿಡ್ತೇನೆ. ಅದರಲ್ಲೂ ಕೂಡ ಐದು ಜನ ಗಂಧರ್ವರು ಮಹಾಬಲಿಷ್ಠರವರು, ಬರೀ ಗಂಧರ್ವರಷ್ಟೇ ಮಹಾಬಲಿಷ್ಠರು. ಅದರಲ್ಲಿ ಒಬ್ಬ ಇದ್ದಾನೆ, ಅವನ ಕೆಣಕಲಿಕ್ಕೆ ದೇವತೆಗಳೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಕೇಳಿದಾಗ ಆಕೆ ಹೇಳಿದ್ ಇನ್ನೇನು ಬೇಡ ಅಂತ ಹೇಳಿ ಸ್ಥಿತಿ ಇಲ್ಲ ಆಕೆಗೆ. ಇಂಥ ಹೇಳ್ಕೊಂಡು ಇಂಥ ಇನ್ಫ್ಲೂಯೆನ್ಸ್ ಇದ್ದ ಮೇಲೆ ಗೋವಿಂದ ಸೀಟ್ ಕೊಡೋದವ್ರಿಗೆ ಸಾಧ್ಯ ಇಲ್ಲ ಅಂತಾರಲ್ಲ ಆ ಟೈಪ್. ಮಿನಿಸ್ಟರ್ ಗೊತ್ತು ಅಂದ್ರೆ ಸಾಕು ಗಾಬರಿ ಆಗಿಬಿಡ್ತಾರೆ. ಇನ್ನು ಗಂಧರ್ವ ರಾಜರೇ ನನಗಿದ್ದಾರೆ ಪತಿಗಳು ಅಂತ ಹೇಳಿದಾಗ ಮಹಾಬಲಿಷ್ಠ ದೇವತೆಗಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಒಪ್ಪಿಕೊಳ್ಳೇಬೇಕಾಯ್ತು. ಅಮ್ಮ ಅವಶ್ಯವಾಗಲಿ, ಆದರೆ ನಿನ್ನ ಯೋಗಕ್ಷೇಮ ಮಾತ್ರ ನನ್ನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅನುಕೂಲವಾದ್ದೆಲ್ಲ ಮಾಡ್ತೀನಿ ಅಂದಾಗ ಅಷ್ಟು ಒಪ್ಪಿಗೋ ಸಾಕು, ನಿಮ್ಮ ಇರ್ತೇನೆ. ಆದರೆ ಎರಡು ಕರಾರು ಅಂತ ಹೇಳ್ತಾರೆ, ಎರಡು ಮುಖ್ಯವಾದ ಕರಾರುಗಳು. ನಾನು ಈ ಸೇವಕಿಯಾಗಿದ್ರೂ ಕೂಡ ಕಾಲೊತ್ತೂರು ಅದೆಲ್ಲ ಮಾಡೋದಿಲ್ಲ ಅಂತ ಹೇಳಿಲ್ಲ. ಇದು ಬಹಳ ಮುಖ್ಯ. ಇದು ರಾಜ ಮಹಾರಾಜರುಗಳು ಸೇವಕಿಯರಿಂದ ಕಾಲಸಗಳನ್ನ ಮಾಡ್ತಾರೆ. ನಾನು ಕಾಲು ಒತ್ತೋದಿಲ್ಲ ಯಾತಕ್ಕೆ ಅಂತ ಉತ್ತರ ಗೊತ್ತಿದೆ ಈಗಾಗಲೇ. ದೇವತೆ ಅದೆಲ್ಲ ವಿಚಾರ ಬೇರೆ, ಮುಖ್ಯ ಲೋಕದೃಷ್ಟಿಯಲ್ಲೇ ಮಹಾರಾಣಿ ಹೇಗೆ ಧರ್ಮರಾಜ ಚಕ್ರವರ್ತಿಯಾಗಿದ್ದಾನೋ ಇನ್ನೊಬ್ಬರು ನಮಸ್ಕಾರ ಮಾಡಬೇಕೇ ಹೊರತು ಅವನು ನಮಸ್ಕಾರ ಮಾಡೋಗಿಲ್ಲ ಬೇರೆಯವರಿಗೆ. ಅದಕ್ಕೇನೆ ವಿರಾಟರಾಜ ಮೊದಲಾದವರಿಗೆ ಪಾಪ ಬರದೇ ಇರಲಿ ಅಂತ ಹೇಳಿಬಿಟ್ಟು ಧರ್ಮರಾಜ ಯತಿವೇಷ ಹಾಕಿದ ಅಂತ ನೋಡಿದ್ದೇವೆ. ಅದಕ್ಕೆ ದ್ರೌಪದಿ ಹೇಳುತ್ತಾಳೆ, ನಾನು ಪಾದ ಸೇವೆ ಮಾಡೋದಿಲ್ಲ, ಯಾಕೆ ಅದರಿಂದ ಇವಳಿಗೆ ಅನರ್ಥ, ಸುರೇಶ್ಗೆ ಅನರ್ಥ, ಅದಕ್ಕೆ ನಾನು ಮಾಡೋದಿಲ್ಲ. ಮತ್ತೆ ನಾನು ಯಾವುದೇ ನಿಷಿದ್ಧವಾದ ಮದ್ಯಾಗಿದ್ದ ತೋಮ ಅಂತ ಹೇಳಿ ತರಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಪ್ರಸಂಗ ಬಂದ್ಬಿಡುತ್ತೆ, ತರಲಕ್ಕೆ ಆಗೋದಿಲ್ಲ. ನಿಷಿದ್ಧವಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವೆರಡಕ್ಕೆ ಒಪ್ಪೋದಾದ್ರೆ ಇರುತ್ತೇನೆ ಅಂತ ಹೇಳಿದ ತಕ್ಷಣ ಅಮ್ಮ ಇರು ಅಂತ ಹೇಳುತ್ತಾಳೆ. ಎಲ್ಲ ಇರೋ ವ್ಯವಸ್ಥೆ ಮುಗಿತು. ಇನ್ನು ಮುಂದೆ ಇನ್ನೊಂದು ಪ್ರಶ್ನೆ ಬಂತು, ದ್ರೌಪದಿ ಎಲ್ಲಾ ಬಿಟ್ಟು ಸೈರೇಂದ್ರ ವೇಷ ಯಾಕೆ ಹಾಕಿದ್ದು ಅಂತ ಮುಂದಿನ ಪ್ರಶ್ನೆ. ಅದರಲ್ಲಿ ಅದು ಅತ್ಯಂತ ನೋಡೋದಕ್ಕೆ ಅದು ಸೈರೇಂದ್ರಿಯರಾಗಬೇಕಾದ ಯಾರು ಅಂತ ಕೇಳಿದ್ರೆ, ಆಗಿನ ವ್ಯವಸ್ಥೆಯಲ್ಲಿ ಶೂದ್ರ ಸ್ತ್ರೀಯರು ಮಾತ್ರ ಆಗೋದು, ಬೇರೆಯವರಾಗಲಿಕ್ಕೆ ಸಾಧ್ಯ ಇರಲಿಲ್ಲ. ಅಟೆಂಡರ್ ಪೋಸ್ಟ್ ಇದ್ದಾಗಷ್ಟೇ, ಬೇರೆ ಅಲ್ಲ. ತೀರಾ ಪರಿಚಾರಕ್ಕಿನ್ ಯಾರು ಹಾಕ್ತಾರೆ ಅಂತ ವೇಷ ದ್ರೌಪದಿ ಯಾಕೆ ಹಾಕಬೇಕಾಗಿತ್ತು? ಒಬ್ಬ ಕ್ಷತ್ರಿಯ ಸ್ತ್ರೀ ಆಪತ್ಕಾರದೊಳಗೆ ವೈಶ್ಯ ಸ್ತ್ರೀ ಮೊದಲಾದ ವೇಷ ಹಾಕಬೇಕು, ಅದನ್ನ ಬಿಟ್ಟು ಶೂದ್ರ ಸ್ತ್ರೀಯ ವೇಷ, ಅದರಲ್ಲೂ ಕೂಡ ಈ ಸೈರೇಂದ್ರ ವೇಷ ಹಾಕಿದ್ದು ಯಾತಕ್ಕೆ? ಅನೇಕರಿಗೆ ಗೊತ್ತಿರಬೇಕು, ಈ ಕೃಷ್ಣ ಆ ತ್ರಿವಕ್ರನ ಉದ್ಧಾರ ಮಾಡ್ತಾನಲ್ಲ, ತ್ರಿವಕ್ರೆ ಕುಬ್ಜೆ, ಅವಳು ಸೈರೇಂದ್ರಿ ಅಂತ, ಕಂಸನ ಸೈರೇಂದ್ರಿ ಅವಳು, ಕಂಸನೇ ಗಂಧಾರಿಗಳನ್ನು ಕೊಡ್ತಾ ಇದ್ದವಳು. ಕೃಷ್ಣ ಬಂದಾಗ ಕೊಟ್ಟು ಉದ್ಧಾರವಾಗಿಬಿಡ್ತಾಳೆ, ಕಥೆ ಬೇರೆ. ಸೈರೇಂದ್ರಿ ಎಂಬುದು ಹೆಸರಲ್ಲ, ಇವರ ಹೆಸರು ಮಾಡಿಬಿಟ್ಟಿದ್ದಾರೆ. ಕಾಮನ್ ನೌನ್, ಪ್ರಾಪರ್ ನೌನ್ ಅಲ್ಲ ಅದು, ಕಾಮನ್ ನೌನ್ ಅಷ್ಟೇ. ಒಬ್ಬ ಕಾರ್ಪೆಂಟರ್ ಅಂದ್ರೆ ಹಾಗೋ ಹಾಗೆ, ಸೈರೇಂದ್ರಿ ಅಂದ್ರೆ ಪ್ರೊಫೆಷನ್ ಅಷ್ಟೇ ಅದು. ಸೊ ಇವರೆಲ್ಲ ಕುಮಾರವ್ಯಾಸ ಭಾರತರೆಲ್ಲ ಹಾಗೆ ಆಗಿಬಿಟ್ಟಿದೆ. ಆಕೆ ಹೆಸರು ಇಟ್ಕೊಂಡು ಮಾಲಿನಿ ಅಂತ ದ್ರೌಪದಿ ಹೆಸರಾಗಿ, ದ್ರೌಪದಿ ಹೆಸರು ಮಾಲಿನಿ ಅಂತಾನೆ ಹೊರತು ಬೇರೆ ಅಲ್ಲ. ಇಷ್ಟು ದಿನ ನಮ್ಮ ದ್ರೌಪದಿ ಹತ್ರ ಇದ್ದೆ, ಅವ್ರ ಕಾಡಿಗೋದ್ರಿಂದ ಬಂದುಬಿಟ್ಟೆ ಅಷ್ಟೇ ಇದೆ ಅಂತ ಪರಿಚಯ ಮಾಡ್ಕೊತಾಳೆ. ಅವ್ರು ವನವಾಸ ಕೊಳ್ತು, ಅಜ್ಞಾತವಾಸ ಕೊಳ್ತೋದ್ರು, ಅದಕ್ಕೆ ಬಂದಿದ್ದೇನೆ ನಾನು, ಈ ರೀತಿ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಎಲ್ಲಾ ಬಿಟ್ಟು ಶೂದ್ರ ಸ್ತ್ರೀ ವೇಷ ಯಾಕೆ ಹಾಕೋಬೇಕಾಗಿತ್ತು ಅಂತ ಸಮಸ್ಯೆ. ತುಂಬಾ ದಿನ ಯೋಚನೆ ಮಾಡಿಲ್ಲ. ಮಹಾಭಾರತದಲ್ಲಿ ಬರುತ್ತೆ, ಆಚಾರ ವಿವರಣೆ ಕೊಟ್ಟು ಹೇಳುತ್ತಾರೆ, ಯಾವಾಗಲೂ ಕೂಡ ಸ್ತ್ರೀಯರು ಅನುಸರಣೆ ಮಾಡಬೇಕಾದ ಧರ್ಮ ಅಂದ್ರೆ ಭರ್ತೃ ಸಾಧರಿಮ್ಯಂ ಸ್ತ್ರೀನಾಂ ಧರ್ಮೋ ಯತಃ ತತಃ, ತನ್ನ ಗಂಡನಿಗೆ ಮ್ಯಾಚಿಂಗ್ ಆಗಿರ್ಬೇಕಂತ. ಇದು ಸ್ತ್ರೀಯರ ಲಕ್ಷಣ. ಇವತ್ತು ಸಾಮಾನ್ಯ ಬೇರೆ ಅನೇಕ ಮ್ಯಾಚಿಂಗ್ ಬೇಕು ತಮಗೆ ಅಪೇಕ್ಷೆ ಪಡೋದು ಉಂಟು ನಮಗೆ. ಆದ್ರೆ ಗಂಡನಿಗೆ ತಾನು ಮ್ಯಾಚ್ ಆಗ್ಬೇಕು ಫಸ್ಟ್. ನೋಡಿದ್ರೆ ಓ ಒಳ್ಳೆ ಮ್ಯಾಚ್ ಅಂತ ಹೇಳ್ತಾರಲ್ಲ ಮದುವೆ ಕಾಲಕ್ಕೆ ಹೋದಾಗ, ರಿಸೆಪ್ಟ್ ಓ ಒಳ್ಳೆ ಮ್ಯಾಚ್ ಅಂತ ಕರೀತಾರಲ್ಲ, ನೋಡ್ಲಿಕ್ಕೆ ಮ್ಯಾಚ್ ಆಗಿದ್ರೆ ಸಾಲದು, ಗುಣದಲ್ಲಿ ಮ್ಯಾಚ್ ಆಗಬೇಕಂತ. ಏನ್ ಮ್ಯಾಚ್ ಆಗೋದು ಅಂದ್ರೆ, ಗಂಡ ಯಾವ ವೇಷ ಹಾಕಿರ್ತಾನೋ ಆ ವೇಷದಲ್ಲೇ ಇರಬೇಕು. ಗಂಡ ನೋಡಿದ್ರೆ ಬಾರಿ ಸದ್ದಾವಂತನಾಗಿರ್ತಾನೆ, ಇವ್ರು ನೋಡಿದ್ರೆ ತೀರ ವಿರುದ್ಧವಾದ ರೀತಿಯಲ್ಲಿ ಬದುಕ್ತಾರೆ. ಅದು ಸಾಧ್ಯ ಇಲ್ಲ, ಅದಕ್ಕೆ ಅನುಗುಣವಾಗಿಯೇ ಇರಬೇಕು. ಇಲ್ಲದೆ ಹೋದ್ರೆ ಅದು ಪಾತಿವ್ರತ್ಯ ಅಂತ ಕರೆಯೋದಿಲ್ಲ. ಭರ್ತೃ ಸಾಧರ್ಮ್ಯಂ ಸ್ತ್ರೀನಾಂ ಧರ್ಮೋ ಯತಃ ತತಃ, ಅಂತ ಒಂದು ಸಂಪೂರ್ಣವಾಗಿ ಗಂಡನಿಗೆ ಅನುಗುಣವಾಗಿ ದ್ರೌಪದಿ ಹೇಳ್ತಾರೆ. ಮೊನ್ನೆ ಬಂದಿದ್ದಾರೆ ದ್ರೌಪದಿ ಸತ್ಯಭಾಮ ಸಂವಾದ ಪರ್ವದಲ್ಲಿ, ಗಂಡನನ್ನ ಮೀರ ಅಲಂಕಾರಾದಿಗಳನ್ನ ಮಾಡಿಕೊಳ್ಳೋದಿಲ್ಲ, ಅವನ ಮನಸ್ಸಿಗೆ ಅಪ್ರಿಯವಾದಂತ ಯಾವ ರೀತಿಯಲ್ಲೂ ನಾನು ಇರೋದಿಲ್ಲ, ಗಂಡ ಊರಲ್ಲಿರೋ ಕಾಲಕ್ಕೆ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದೆಲ್ಲ ಹಿಂದಿನ ಕಾಲದಲ್ಲಿ ಪದ್ಧತಿಗಳು ಅವೆಲ್ಲ ಕೂಡ, ಹೆಚ್ಚು ಹೂ ಮುಡಿಯೋದು ಅದನ್ನು ಕೂಡ ಮಾಡ್ತಿರಲಿಲ್ಲ. ಗಂಡ ಊರಲ್ಲಿಲ್ಲ ಅಂತ ಅದೆಲ್ಲ ಮಾಡಾಗಿಲ್ಲ, ಅದು ವಿಶೇಷ ಧರ್ಮಗಳು. ನಾನು ಎಂದೂ ಗಂಡನನ್ನು ಅತಿಕ್ರಮಿಸಿ ನಡೆಯೋದಿಲ್ಲ. ಈಗ ಗಂಡನಾಗಿರ್ತಕ್ಕಂಥ ಭೀಮಸೇನ, ಹುಡುಗರು ಗಂಡಂದ್ರಲ್ಲ ಅಂತ ಹೇಳಿ ಆಗಿಬಿಟ್ಟಿದೆ. ಭೀಮಸೇನ ಗಂಡ, ಭೀಮಸೇನ ಯಾವ ವೇಷ ಹಾಕೊಂಡೇ ಗೊತ್ತಿದ್ದಾನೆ, ಗೊತ್ತಿದೆ ನಮಗೆಲ್ಲ. ಶೂದ್ರವೇಷ ತಥೋಭವನ್. ಭೀಮಸೇನ ಶೂದ್ರವೇಷ ಹಾಕೊಂಡ ಮೇಲೆ ದ್ರೌಪದಿ ಯಾವ ವೇಷ ಹಾಕೋಬೇಕೀಗ? ಶೂದ್ರ ಸೈರಂಧ್ರಿಕಾಭವತ್ ಅಂತ ಹೇಳಿದ್ದಾರೆ. ಶೂದ್ರ ಸ್ತ್ರೀ ವೇಷ ಸೈರಂಧ್ರಿಕ ವೇಷವನ್ನು ಹಾಕೊಂಡಿತ್ತು. ಎರಡು ವಿಷಯ ಗೊತ್ತಾಯ್ತಾರೆ. ಒಂದು, ಪಾತಿವ್ರತ್ಯ ಧರ್ಮ ಹೇಗಿರಬೇಕು ಅಂತ ಗೊತ್ತಾಯ್ತು. ಆ ರೀತಿಯಲ್ಲಿದ್ರೆ ನಿಜವಾದ ಅರ್ಥದಲ್ಲಿ ಧರ್ಮ. ಎಷ್ಟೋ ಜನಗಳು ಗಂಡ ಒದ್ದಾಡ್ತಿರ್ತಾನೆ, ಪಾಪ ಸಾಲ ಸೋರ ಮಾಡಿರ್ತಾನೆ, ಅವ್ರು ಮೆರಿತಾ ಇರ್ತಾರೆ, ಮೈ ತುಂಬಾ ಆಭರಣ ಹಾಕೊಂಡು ಮಾಡ್ಕೊಂಡು ಇರ್ತಾರೆ, ಅವನೇ ಬಾರ ಸಾಲ ನಾವೇನ್ ಮಾಡಕ್ಕಾಗುತ್ತೆ ಅಂತ ಕೇಳಿದ್ರೆ ಧರ್ಮಪತ್ಯ ಅಲ್ಲ ಅಂತ ಆಯ್ತು ಹಾಕಿದ್ರೆ. ಅದರ ಶೇರ್ ಮಾಡಬೇಕು, ಸುಖ ದುಃಖಗಳನ್ನ ಶೇರ್ ಮಾಡಬೇಕು. ಇಲ್ಲದೆ ಹೋದ್ರೆ ಧರ್ಮಪತ್ನಿ ಆಗೋದಿಲ್ಲ. ಅದನ್ನು ತೋರ್ಸಕ್ಕೋಸ್ಕರ ಪಾತಿವ್ರತ್ಯರು ತೋರ್ಸಕ್ಕಾಗಿದ್ದ ಹಾಗೆ. ಅದನ್ನು ಗೊತ್ತಾದ ಹೊಸ ವಿಚಾರ ಏನು ಅಂತ ಕೇಳಿದ್ರೆ, ದ್ರೌಪದಿ ದೇವಿ ಭೀಮಪತ್ನಿ ಹೊರತು ಬೇರೆಯವರ ಪತ್ನಿ ಅಲ್ಲ. ಇಲ್ಲಿ ನೋಡಿ, ಧರ್ಮರಾಜನಿಗೆ ಮ್ಯಾಚಿಂಗ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತ ಯತಿಗೆ ತಕ್ಕಂತೆ ಆಗೋ ಚಾನ್ಸ ಇಲ್ಲ, ಬಿಟ್ಟೋಯ್ತಲ್ಲಿಗೆ. ಇನ್ನು ಅರ್ಜುನ ತಗೊಂಡು ಬಿಟ್ರೆ ಬೃಹನ್ನಡೆ, ಅವನ್ ನೋಡಿದ್ರೆ ಯತಿಯಾಗಿ ದೂರ, ಬೃಹನ್ನಡೆ ನಪುಂಸಕರಾಗಿ ದೂರ, ಇಬ್ರು ಕೂಡ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಕಲ ಸಹದೇವರು ಅವರು ಎಂದಿನಿಂದನೂ ಹೆಸರಿ ಮದುವೆಯಾದವರೇ ಹೊರತು, ಶಾಪ ಪರಿಹಾರಕ್ಕೋಸ್ಕರ ಹೊರತು, ಅವರ ಅತ್ತಿಗೆ ಅಂತ ಕಂಡವರೇ ಹೊರತು ಬೇರೆ ದೃಷ್ಟಿಯಿಂದ ಅಲ್ವೇ ಇಲ್ಲ. ಇನ್ನು ಉಳಿದಿದ್ದು ಭೀಮಸೇನ ಮಾತ್ರ. ಅಂದ್ರೆ ಭೀಮಸೇನಿಗೆ ಅನುಗುಣವಾಗಿ ದ್ರೌಪದಿ ದೇವಿ ಆ ರೀತಿ ವೇಷವನ್ನು ಧರಿಸಿದ್ದರಿಂದ ಭೀಮಪತ್ನಿ ಎಂಬುದು ಜಗತ್ತಿಗೆ ಗೊತ್ತಾಯಿತು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದ್ರೌಪದಿಯ ಧರ್ಮ ಸೂಕ್ಷ್ಮ ಅಪೂರ್ವವಾದದ್ದು ಅಂತ ಹೇಳೋದಕ್ಕೆ ಸಾಕ್ಷಿ. ಇಷ್ಟೆಲ್ಲ ಮಾಡಿಕೊಂಡು ದ್ರೌಪದಿ ವಾಸ ಮಾಡ್ತಾ ಇದ್ದಾರೆ. ಅಷ್ಟು ಜನಗಳು ಕೂಡ ಸೇರಿಯಾಯಿತು. ದಿನಗಳು ಕಳೀತಾ ಇದೆ. ಆ ಕಳೀತಾ ಇದ್ದ ಕಾಲಕ್ಕೆ ನಾಲ್ಕು ತಿಂಗಳು ಮುಗಿದುವಂತೆ, ನಾಲ್ಕು ತಿಂಗಳು ಮುಗಿದು. ಅಷ್ಟೊತ್ತಿಗೆ ಒಂದು ಉತ್ಸವ ನಡೀತ ಊರೊಳಗೆ, ವಿರಾಟ್ ರಾಜನ ಊರೊಳಗೆ ಒಂದು ದೊಡ್ಡ ಉತ್ಸವ. ಅದು ದೇವರ ಉತ್ಸವ ಅಂತ, ಉತ್ಸವೋ ಹಿ ಮಹಾನಾಸೀತ್ ಬ್ರಹ್ಮಣಃ ಅಂತ ಹೇಳಿದ್ದಾರೆ. ಬ್ರಹ್ಮದ ಪರಮಾತ್ಮನ ಒಂದು ಸಂಬಂಧಪಟ್ಟಂತ ದೊಡ್ಡ ಉತ್ಸವ ನಡೆದಿದೆ. ಉತ್ಸವಕ್ಕೆ ತಕ್ಕಂತೆ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಅದರಲ್ಲಿ ಒಂದು ಕಾರ್ಯಕ್ರಮ ಮಲ್ಲ ಯುದ್ಧ, ಜಟ್ಟಿ ಕಾಳಗ ಒಂದು ಯುದ್ಧ, ಅದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಹಾಕೋತಾರೆ ಸ್ಪೋರ್ಟ್ಸ್ ಒಳಗೆ, ಮಲ್ಲ ಯುದ್ಧದ ಪ್ರೋಗ್ರಾಮ್ ಹಾಕೊಂಡು. ಆ ಇಲ್ಲು ವಿರಾಟ್ ರಾಜ ಅಂತ ಒಳ್ಳೊಳ್ಳೆ ಮಲ್ಲರನ್ನು ಸಾಕಷ್ಟು ಇಟ್ಕೊಂಡಿದ್ದವನು, ಬಹಳ ಪ್ರಸಿದ್ಧರಾದ ಮಲ್ಲರಿದ್ರು. ಅಂಥ ಮಲ್ಲರ ಮಧ್ಯೆ ಎಲ್ಲ ವಿವಾದ ನಡೀತಿರ್ಬೇಕಾದ್ರೆ ಒಬ್ಬ ಮಲ್ಲ ಬರ್ತಾನಲ್ಲಿಗೆ, ಅಥಾಸಸಾದ ಮಲ್ಲಕಃ. ಅವನು ವಿಶೇಷವಾದ ವರಾತ್ ಶಿವ ಶಿವಸ್ಯ ಸಂಜಗರ್ಜ ಚ ಅಂತ ಹೇಳ್ತಾರೆ. ಯೋ ಅಜಿತೋ ಬಲಿ, ಅವನು ಶಿವರ ವರಾವನಿಗೆ ಜೀಮೂತ ಅಂತ ಹೆಸರು, ಮಹಾಬಲಾಢ್ಯರಾದವನು. ಅಂಥ ವ್ಯಕ್ತಿ ಆ ಊರಿ ಬಂದನಂತೆ. ಹೇಗೆ ವಾಕ್ಯಾರ್ಥ ಗೋಷ್ಠಿಗೋಸ್ಕರ ವಿದ್ವಾಂಸರು ಹೋಗ್ತಾರೋ, ಇವತ್ತು ತಮ್ಮ ಸಾಹಸ ಪ್ರದರ್ಶನಕ್ಕೋಸ್ಕರವಾಗಿ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ಈ ಕಲಾವಿದರ ಲಕ್ಷಣ. ಅದೇ ರೀತಿ ಜಟ್ಟಿಗಳು ಮೊದಲಾದವರ ಲಕ್ಷಣ. ಆ ರೀತಿ ಒಲಂಪಿಕ್ಸ್ ಹೋಗಿದ್ದಾರೆ, ಅಲ್ಲಿ ದೇಶದಿಂದ ಹೋಗಿ ಬರ್ತಾರಲ್ಲ, ಆ ರೀತಿಯಾಗಿ ಅವನು ಬಂದ ಸಂಚಾರ ಮಾಡ್ತಾ ಮಾಡ್ತಾ. ಮಹಾಪ ನೋಡಿದ್ರೆ ಗೊತ್ತಾಗ್ತಿತ್ತು ಅವರು, ನಾನೀಗ ಬಂದಿದ್ದೇನೆ, ಯಾರು ಯುದ್ಧಕ್ಕೆ ಬರ್ತಾರೋ ಬನ್ನಿ ಮಲ್ಲ ಯುದ್ಧಕ್ಕೆ ಅಂತ ಕರೆದ. ಆಗ ನೋಡಿದ್ರಂತೆ ವಿರಾಟ್ ರಾಜನ ಕಡೆ ಮಲ್ಲವರು, ಅವ್ರು ಯುದ್ಧಕ್ಕೆ ಹೋಗ್ಲಿಲ್ಲ ಅಲ್ಲ, ಎಷ್ಟು ಗಾಬರಿ ಆದರು ಅಂದ್ರೆ ಸರ್ವೇ ಮಲ್ಲ ಪ್ರದುದ್ರುಹು, ಓಡೋಗ್ಬಿಟ್ರೆ ಯಾರು ಇಲ್ಲೇ ಇಲ್ಲ ಅಲ್ಲಿ. ಅವ್ರು ನೋಡಿದ್ರೆ ಗಾಬರಿ ಆಯ್ತು ಅಂತ. ಆ ಪಾತಿ ಪರ್ಸನಾಲಿಟಿ ಇತ್ತು ಅವನು, ಭಯಂಕರವಾದ ವ್ಯಕ್ತಿತ್ವ. ಜೊತೆಗೆ ವರ ಬೇರೆ ಇತ್ತು ಅವನಿಗೆ. ಆ ವರ ಆಮೇಲೆ ಯುದ್ಧಕ್ಕೆ ಗೊತ್ತಾದ ಗೊತ್ತಾಗ್ತಿತ್ತು, ಆದ್ರೆ ನೋಡ್ತಿರ್ಲಿಕ್ಕೆ ಎಷ್ಟು ಭಯಂಕರ. ಕೆಲವು ಸ್ಕಾರಿಗೆಯರು ಜಾಸ್ತಿ ಆಗಿಬಿಟ್ಟರೆ ಯಾವ್ದಕ್ಕಾದ್ರು ಬಣ್ಣ ನೋಡಿದ ತಕ್ಷಣ ಹಾಕ್ಬೇಡಿ ಅಂದ್ಬಿಡ್ತಾರೆ ಆ ಟೈಪ್. ಬಹಳ ಭಾರಿ ಖಾರ ಇದ್ದ ಕಾಣುತ್ತೆ, ಕೆಲವು ತಿಂದ್ಮೇಲೆ ಗೊತ್ತಾಗುತ್ತೆ, ಕೆಲವು ಖಾರ ತಿಂದ್ಮೇಲೆ ಬೇಕಾದ್ರೆ ನೋಡ್ತಿರ್ಲಿಕ್ಕೆ ಗೊತ್ತಾಗುತ್ತೆ. ಇದು ನೋಡ್ತಿರ್ಲಿಕ್ಕೆ ಭಾರಿ ಭಯಂಕರ ಅಂತ ಅರ್ಥ ಆಗಿಬಿಟ್ಟು. ಪ್ರಶ್ನೆ ಇದು, ಈ ಕ್ರಿಕೆಟ್ ನ ಸೋತು ಬಂದಾಗ ಓ ಈ ದೇಶ ಸೋತು ಒಂದು ಗೋಳಾಡ್ತಾರಲ್ಲ, ಎಲ್ಲ ಡಲ್ಲ ಕೂತ್ಬಿಟ್ಟಿರ್ತಾರಲ್ಲ ಆ ಟೈಪು. ರಾಜರ ಆಸ್ಥಾನದಲ್ಲಿ ಒಬ್ಬ ಸೋತ ರಾಜನಿಗೆ ಭಾರಿ ದುಃಖ ಆಗೋಯ್ತು. ಈ ಮರ್ಯಾದೆಯ ಪ್ರಶ್ನೆ ಏನ್ ಮಾಡ್ಬೇಕೀಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಏನು ತೋಚ್ತಾ ಇಲ್ಲ ತಾನೆ ಈ ಪಾಪ. ತಾವನ್ನು ಸೋತಾಗಾಯ್ತದ, ಒಳ್ಳೆ ಉತ್ಸವದ ಕಾಲಕ್ಕೆ ಅವಮರ್ಯಾದೆ ಆಯ್ತಲ್ಲ ಅಂತ ಅನ್ಕೋತಿರ ಹೊತ್ತಿ ಸರಿಯಾಗಿ ಧರ್ಮರಾಜ ಮಾತಾಡ್ತಾನೆ. ಕಂಕ ರೂಪದಲ್ಲಿ ಕೂತಿರ್ತಾನೆ ವಿರಾಟ ರಾಜ. ಯಾಕೆ ಯೋಚನೆ ಮಾಡ್ತೀಯ? ನೀನೇನು ಯೋಚನೆ ಮಾಡೋ ಕಾರಣವೇ ಇಲ್ಲ. ನಿನ್ನ ಸಮಸ್ಯೆ ಪೂರೈಸತಕ್ಕಂಥ ವ್ಯಕ್ತಿ ನಿನ್ನಲ್ಲೇ ಇದ್ದಾರಲ್ಲ ಅಂತ ಹೇಳಿದ್ದಾನೆ. ನೋಡ್ತಾರೆ ಎಲ್ಲ ಓಡೋದಾರ ಯಾರಿದ್ದಾರೆ ಅಂತ ಕೇಳ್ತಾರೆ. ಪಾಪ ಯಾರಿದ್ದಾರೆ ಅಂತ ಕೇಳಿದ್ರೆ ನೀನು ನೋಡಿಯೇ ಇಲ್ಲ. ಆ ಇದ್ದಾರಲ್ಲ ಬಲ್ಲವ, ಅಡಿಗೆಯವರ ಸೇರ್ಕೊಂಡಿದ್ದಾನಲ್ಲ, ಅವತ್ತೇ ಬಂದಾಗಲೇ ಹೇಳಿದ್ದಾನೆ ತಾನು ಮಲ್ಲ ಯುದ್ಧವನ್ನು ಮಾಡಬಲ್ಲೆ ಅಂತ ಹೇಳಿದ್ದಾನೆ. ಆತನ್ ಯಾಕೆ ನೀನು ಕರಿತಾ ಇಲ್ಲ, ಕರೆ ಅಂತ ಹೇಳಿದ್ದಾನೆ. ಕರೆ ನನಗೆ ಗೊತ್ತಿದೆ ಆತರ ವಿಷಯ ಅಂತ ಹೇಳಿದ್ದಾನೆ. ಒಂದು ಸಂಶಯ ಬಂತಾಗ ನಿನಗೂ ಅವ್ರು ಯಾಕೆ ಕಾಂಟ್ಯಾಕ್ಟ್ ಅಂತ ಪ್ರಶ್ನೆ ಬರುತ್ತಲ್ಲ, ನಿನಗೂ ಅವ್ರು ಯಾಕೆ ಕಾಂಟ್ಯಾಕ್ಟ್ ಅಂತ ಕೇಳಿಬಿಡ್ಬೋದಲ್ಲ. ಅದಕ್ಕೆ ಮೊದಲೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ಧರ್ಮರಾಜನ ಅಂತ ಹೇಳ್ಕೊಂಡಿದ್ದ, ಕಂಕೈತಿ ನಾನಿದ್ದೆ, ಧರ್ಮರಾಜನ ಜೊತೆಗೆ ಇದ್ದೆ ಅಂತ ಹೇಳ್ಕೊಂಡಿದ್ದಾರೆ. ಭೀಮಸೇನ ನಾನು ಪಾಂಡವ ಜೊತೆ ಧರ್ಮರಾಜನ ನಾನು ಊಟ ಕಂಡ್ರೆ ಅಡಿಗೆ ಕಂಡ್ರೆ ಭಾರಿ ಇಷ್ಟ, ಕೇಕಗಳು ಹಾಕ್ಸುತ್ತಿದ್ದ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಫ್ರೆಂಡ್ಸ್ ಆದ್ರೆ ಅಂತ ಆಯ್ತಲ್ಲ, ಈಗ ನನಗೆ ಅಲ್ಲೇ ಗೊತ್ತಿತ್ತು ಧರ್ಮರಾಜ ತುಂಬಾ ಸತ್ಯ ನೋಡಿದ್ದೇನೆ, ಎಂತೆಂಥ ದೊಡ್ಡ ದೊಡ್ಡ ಯುದ್ಧವನ್ನು ಮಾಡ್ತಾ ಇದ್ದ, ನನ್ನ ಪರಿಚಯ ಇದೆ, ಕಣ್ಣಾರೆ ಕಂಡಿದ್ದೇನೆ, ಆತನಿಗೆ ಹೇಳ್ಕೊಂಡಿದ್ದಾನೆ, ಯಾತಕ್ಕೆ ಬಿಡ್ತೀಯ, ಉಪಯೋಗ ಮಾಡು ಅಂತ ಹೇಳ್ತಾನೆ. ಭಾರಿ ಸ್ವಾರಸ್ಯ ಇದು, ನಮ್ಮ ಜನ ಅರ್ಥ ಮಾಡ್ಕೋಬೇಕು. ನಮಗೆ ಆಪತ್ತು ಬಂದೇ ಬರುತ್ತೆ, ಎಷ್ಟೋ ವರ್ಷ ಆಪತ್ತು ಬರುತ್ತೆ, ಪರಿಹಾರಕ್ಕೆ ಏನು ಮಾಡೋಕ್ಕೋ ಯೋಚನೆ ಮಾಡ್ತಾನೆ ಇರ್ತಾರೆ. ಅಲ್ಲಿ ಹೋದ ಇಲ್ಲಿ ಹೋದ ಯಾರು ಹೇಳ್ತಾರೆ, ಮಾಡಿದ್ದೇನೆ. ಅಷ್ಟೊತ್ತು ಸರಿಯಾಗಿ ಧರ್ಮರಾಜನ ಮಾತು ಜ್ಞಾಪಕ ಮಾಡ್ಕೋಬೇಕು. ಯಾಕೆ ಯೋಚನೆ ಮಾಡ್ತೀಯ, ನಿನ್ನಲ್ಲೇ ಭೀಮಸೇನ ಇದ್ದಾನೆ, ಯಾಕೆ ಉಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಅರ್ಥ. ಅದಕ್ಕೆ ನಮಗೂ ಅಷ್ಟೇ, ನಿಮ್ಮಲ್ಲೇ ಸರ್ವಮೂಲ ಗ್ರಂಥ ಇದೆ, ಯಾಕೆ ಉಪಯೋಗ ಮಾಡ್ಕೊಳ್ಳೋದೆ ಕಣ್ಕಂಡಲ್ಲಿ ಹೋಗ್ತೀರಿ ಅಂತ ಅರ್ಥ. ಅದಕ್ಕೆ ಇದ್ರೆ ಇಲ್ಲದವ್ರು ಏನು ಪ್ರಶ್ನೆ ಇಲ್ಲ, ಸರ್ವಮೂಲ ಗ್ರಂಥ ಇದ್ರೆ ಸಾಲ್ವ್ ಆಲ್ ದಿ ಪ್ರಾಬ್ಲಮ್ಸ್ ಅಂತ ಅರ್ಥ. ಅದಕ್ಕೊಂದು ಹಾಕಿ ಮಂಗಳಾರತಿ ಎತ್ತಿ, ಎಷ್ಟು ಹೊಸ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಮಂಗಳಾರತಿ ಎತ್ತಿ ಯೋಚನೆ ಇಲ್ಲ, ನಿಮಗೆ ಮಂಗಳಾರತಿ ಎತ್ತಾರೆ ಅಷ್ಟೇ, ಬೇರೆ ಹೋದಲ್ಲೆಲ್ಲ ಮಂಗಳಾರತಿ ಬಾಚ್ಕೊಂಡು ಬರ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗತ್ತೆ ಅಷ್ಟೇ. ನಮ್ಮ ಜನ ಗೊತ್ತಿಲ್ಲ ಅದು, ಆತನ ಮರ್ತಿದ್ದ ಹೋಗ್ಲಿ, ಭೀಮಸೇನ್ ಹೇಳ್ಕೊಂಡಿದ್ದಾನೆ ಬೇಕಾದ ದಾನ ಮಾಡ್ತೇನೆ ಅಂತ ಹೇಳಿದ್ದಾನೆ, ಉಪಯೋಗ ಮಾಡ್ಕೊತಾ ಇಲ್ಲ. ಆಚಾರ್ಯ ಹೇಳ್ತಾರೆ, ನಾ ಹೇಳಿದ ಗ್ರಂಥ ಓದಿ ನಿಮಗೆ ಏನು ಬೇಕು ಹೇಳಿ ಅಂತ ಕೇಳುತ್ತ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಭಾ ಹರಿವರ ಪ್ರಿಯ ಉತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿತಮಾತ್ಮನಿ ಸನ್ನಿಧಾಯ ಯಸ್ತೋತ್ರ ಮೇತದಭಿಯಾತಿ ತಯೋರಭೀಷ್ಟಂ. ರಾಜಸ್ತೋತ್ರ ಹೇಳ್ತಾರೆ, ಈ ಶ್ಲೋಕ ಹೇಳಿ ನಿಮಗೆ ಸ್ತೋತ್ರ ಹೇಳಿ ನಿಮ್ಗೇನಾಗೋದಿಲ್ಲ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ನಾ ಅದನ್ನೇ ಅಂದ್ಕೊಳ್ಳೋದಿಲ್ಲ, ಇದೇ ಪದ್ಧತಿಯಾಗಿರೋ, ಅದನ್ನ ಅಂದ್ಕೊಂಡ್ಬಿಟ್ರೆ ಬೇಕಾದಾಗತ್ತೆ. ಅಲ್ಲಿ ಭೀಮಸೇನ ಹೇ ವಿರಾಟ್ ರಾಜರು ಒಂದು ಸ್ಪಷ್ಟ ಘೋಷಣೆ ಮಾಡಿದ್ದಾನೋ, ನಮ್ಮೆದುರು ಘೋಷಣೆ ಮಾಡ್ತಾ ಇದ್ದಾರೆ. ರಾಜಸ್ತೋತ್ರ ಪಠನ್ ಆನಂದತಾಮಿಯಾತ್, ಈ ಶ್ಲೋಕ ಹೇಳಿ ಆನಂದವಾಗಿರ್ತೀರಿ ಅಂತ ಹೇಳ್ತಾರೆ. ಅಷ್ಟೇ ಹರಿಭಕ್ತಿ ವಿವರ್ಧನ ಶೌಂಡತಮ ಆನಂದ ತೀರ್ಥ ಮುನೀಂದ್ರ ಕೃತ ಹರಿ ಗೀತಿರಿಯಂ ಪರಮಾಧಾರತಃ ಪರಲೋಕ ವಿಲೋಕದ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಎಂಥ ಫಲಶ್ರುತಿ ಅದೆಲ್ಲ ಕೂಡ, ಯಾರು ಓದಿಲ್ಲ ಜನಗಳನ್ನ. ಆಚಾರ್ಯರು ಎಲ್ಲ ಯಾವುದೇ ಸ್ತೋತ್ರ ಫಲ ಕೊಡ್ಬೇಕಾದ್ರು ಅವ್ರು ಕೊಡಿಸ್ಬೇಕಷ್ಟೇ, ಫಲನ ಅವ್ರ ಕೈಲಿ ಎಲ್ಲ ಇರೋದು. ಅವ್ರು ಹೇಳ್ತಾರೆ ನನ್ನ ಸ್ತೋತ್ರ ಹೀಗಿದೆ, ಯಾರು ಯೋಚನೆ ಮಾಡಿದ್ದಾರೆ? ಯೋ ಹೇಳೋರೇ ಇಲ್ಲ ಅವತ್ತಿನ ದಿವಸ. ಗೊತ್ತು, ಎಂದಾರು ದಾಸ್ತೋತ್ರ ಅಷ್ಟೋತ್ರ ಅಂತ ಯಾರು ಕೇಳಿದ್ದೀರಾ ಜಗತ್ತಿನೊಳಗೆ? ಜನ್ಮದಲ್ಲಿ ಎಂದಾರು ಕೇಳಿದ್ದಾರೆ? ಎಂದೆಂದೂ ಕೇಳಿಲ್ಲ. ಯಾಕಂದ್ರೆ ಅದು ಹೇಳ್ಬೇಕಾದ ಸ್ತೋತ್ರ ಅಂತ ಜನಕ್ಕೆ ಗೊತ್ತಿಲ್ಲ ಅಷ್ಟೇ. ನೈವೇದ್ಯ ಕಾಲಕ್ಕೆ ಹೇಳಿದ್ರೆ ಆಯ್ತು, ನೈವೇದ್ಯ ಆಗೋ ಇಲ್ಲ ಅದೂ ಇಲ್ಲ, ಹೀಗಾಗಿ ಜನ ಅದು ಪೂರ್ತಿ ಕೈಬಿಟ್ಬಿಟ್ಟಿದ್ದಾರೆ. ವಿಷ್ಣು ಸಹಸ್ರನಾಮ ಗೊತ್ತಿಲ್ಲ, ದ್ವಾದಸ್ತೋತ್ರ ಗೊತ್ತಿಲ್ಲ, ವಾಯುಸ್ತುತಿ ಗೊತ್ತಿಲ್ಲ, ಏನು ಉಪಯೋಗ ಮಾಡ್ಕೊಳ್ಳೋದು? ಹೋಗ್ಲಿ, ಸರ್ವಮೂಲ ಆಯ್ತು, ನಾನು ವಾಯುಸ್ತುತಿನೇ ತಗೊಳ್ಳಿ ಎಂತ. ಮುಕ್ತಿ ಮೇತೇ ವ್ರಜಂತಿ, ಕೊನೆಗೆ ಅವ್ರು ಹೇಳ್ತಾರೆ. ಯಾರು ಸ್ತೋತ್ರವನ್ನು ಹೇಳ್ತಾರೋ ಮುಕ್ತಿ ಮೇತೇ ವ್ರಜಂತಿ, ಮುಕ್ತಿಗೆ ಹೋಗ್ತಾರೆ. ಪಾಪ ಮುಕ್ತಿ ಆಗುತ್ತೆ, ಎರಡರ್ಥ. ಪಾಪದಿಂದ ಬಿಡುಗಡೆ ಹೊಂದುತ್ತಾರೆ, ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ. ಯಾಕೆ ಅಪ್ಲೈ ಮಾಡ್ಕೊಳ್ಳೋದಿಲ್ಲ? ತುಂಬಾ ಜನ ಗೊತ್ತಿಲ್ಲ ಅದು. ಯಾರೋ ಒಂದ್ ಎರಡು ವರ್ಷ ಕೆಳಗಡೆ ಬಂದು ತುಂಬಾ ಲಾಸ್ ಆಗಿಬಿಟ್ಟಿದೆ ಬಿಸಿನೆಸ್ ನಲ್ಲಿ, ಭಾರಿ ಕಷ್ಟ ಆಗಿಬಿಟ್ಟಿದೆ, ಏನು ಭಾರಿ ತೊಂದರೆ ಅಂದ್ರೆ ತೊಂದರೆ, ಭಾರಿ ಕಷ್ಟ ಆಗಿದೆ ಅಂತ ಹೇಳಿ ಅತ್ಕೋತ ಬಂದಿದ್ರು ಪಾಪ. ಅವ್ರು ಹೇಳಿ ವಾಯುಸ್ಥಿತಿ ಪುರಸ್ಥರಣೆ ಮಾಡಿ ಅಂತ ಹೇಳಿದ್ರೆ, ಇವತ್ತು ಹೇಳ್ತಾರೆ ಆರಾಮಾಗಿದ್ದಾರೆ ಫ್ಯಾಕ್ಟ್ರಿ ಓನರ್, ಪಾಪರಾದ ಸ್ಥಿತಿ ಬಂದಿದೆ ಹೆಚ್ಚು ಕಡಿಮೆ. ಇವತ್ತೇ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ನೋಡಿದ್ರು ಆರಾಮ್ ಅಂದ್ರೆ ಆರಾಮ್. ಸರಿ, ಬಹಳ ಅನುಕೂಲ ಆಗೋಯ್ತು. ಆ ಮಾತು ಒಬ್ಬರಿಗಲ್ಲ, ಎಷ್ಟು ಜನ ಕೇಳಿ ಕೆಲಸ ಬೆಂಕಿ ಸುಡುತ್ತೆ ಅಂದ್ರೆ ನಮ್ಮನೆ ಸುಡುತ್ತೆ, ನಿಮ್ಮನೆ ಸುಡುತ್ತೆ, ಎಲ್ಲರ ಮನೆ ಬೆಂಕಿ ಸುಡುತ್ತೆ ಸುಡುತ್ತೆ. ವಾಯುಸ್ತುತಿ ಕೆಲಸ ಮಾಡುತ್ತೆ ಅಂದ್ರೆ ಎಲ್ರಿಗೂ ಮಾಡೇ ಮಾಡುತ್ತೆ. ಆ ವಿಶ್ವಾಸ ಶ್ರದ್ಧೆ ಆ ಕ್ರಮ ಗೊತ್ತಿರಬೇಕಷ್ಟೇ, ಕ್ರಮ ಗೊತ್ತಿದ್ರೆ ಕೆಲಸ ಆಗುತ್ತೆ. ಇವತ್ತು ಧರ್ಮರಾಜ ಉಪಾಯ ಹೇಳಿದ. ಯಾರು ಉಪಾಯ ಹೇಳ್ತಾರೆ? ಧರ್ಮಸ್ಥರು ಹೇಳ್ತಾರೆ, ಎಲ್ಲರೂ ಹೇಳೋದಕ್ಕೆ ಬರೋದಿಲ್ಲ ಉತ್ತರನ. ಡಾಕ್ಟರ್ ಔಷಧಿ ಹಾಕಿ ಕೊಡುತ್ತಾರೋ, ಧರ್ಮಿಷ್ಠರಾದವರು ವಾಯುದೇವರ ಮಹಿಮೆ ಹೇಳ್ತಾರೆ. ಆ ಭೀಮನ ಉಪಯೋಗ ಮಾಡ್ಕೋ, ಯಾಕೆ ಯೋಚನೆ ಮಾಡ್ತೀಯ ಅಂತ ಕೇಳ್ತಾರೆ. ಎಷ್ಟೋ ಜನ ಅನೇಕ ಪ್ರಶ್ನೆ ಕೇಳೋದಕ್ಕೆ ಬರ್ತಾರೆ, ಎಲ್ಲಿ ಉತ್ತರ ಕೊಡ್ತಾರೆ? ಮಧ್ವಾಚಾರ್ಯ ಸರ್ವಮೂಲ ತೆಗೆದು ಓದಿ, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಇದೆ. ಜನಕ್ಕೆ ಗೊತ್ತಿಲ್ಲ. ಮಹಾಭಾರತ ಓದಿ, ಓದೋದು ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಏನೇನೋ ಮಾಡಿ, ಯಾವುದೋ ಕಥೆ ಕಾದಂಬರಿ ಓದ್ತಾ ಕಾಲ ಕಳೀತಾರೆ. ಮಹಾಭಾರತ ಅಂದ್ರೆ ಪ್ರತಿ ಪರ್ವ ರಸೋದಯಂ ಅಂತ ಅದಕ್ಕೆ ಹೆಸರು. ಕಬ್ಬು ತಿನ್ನಬೇಕಾದ್ರೆ ಪ್ರತಿ ಗಿಣ್ಣ ದಾಟ್ತಾನಲ್ಲ, ರಸ ಮುಗಿಯೋದ್ರೆ ಹೋಗ್ತಾನೆ ಇರುತ್ತೆ, ರಸ ಬರ್ತಾನೆ ಇರುತ್ತೆ. 18 ಪರ್ವಗಳಲ್ಲಿ ಯಾವ ಪರ್ವ ತೆಗೆದ್ರು ಕೂಡ ಅತ್ಯದ್ಭುತವಾದಂತಹ ಭಗವಂತನ ಸರ್ವೋತ್ತಮತ್ವ ಸಾರತಕ್ಕಂತಹ ತತ್ವ ತುಂಬಿರುತ್ತೆ. ಉಪಯೋಗ ಮಾಡ್ಕೊ ಅಂತ ಹೇಳಿದೆ ನಾನು. ತಕ್ಷಣ ವಿರಾಟ ರಾಜನೇ ಹೊಡಿತು, ಕರೆಸಿದ. ಬಾ ಅಂತ ಕರೆಸಿದ ತಕ್ಷಣ ನೋಡಯ್ಯ ಬಂದಿದೆ, ಹೇಳ್ತೀಯ ಅಂತ ಕೇಳಿದ್ದೇನೆ. ಇಲ್ಲಿ ಕುಮಾರ ಬ್ಯಾತಲು ತಮಾಷೆ ಮಾತು ಬರುತ್ತೆ. ಅಯ್ಯೋ ಬಲ್ಲವನ, ಅಲ್ಲಿ ಒಲವ ಅಂತ ಹೆಸರಿಟ್ಬಿಟ್ಟಿದ್ದಾರೆ ಅಂತ ಹೇಳಿದೆ ಮೊನ್ನೆ. ಅವನು ಒಳ್ಳೆ ನರ್ಪೇತಲ ಇದ್ದಾಗಿದ್ದಾರೆ, ಅವನೇ ಯುದ್ಧ ಮಾಡ್ತಾನೆ ಅಂತ ಕೇಳಿದನಂತೆ. ಇಲ್ಲೊಂದು ಪಾಯಿಂಟ್ ಇದೆ, ಯೋಚನೆ ಮಾಡೋದಕ್ಕೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಬಲ್ಲವ ಭೀಮಸೇನ ಆತ ನರಪೇತಲ ಇದ್ದಾಗಿದ್ದಾನೆ ಅಂತ ಹೇಳಿದ್ರೆ ಒಂದೇನು ಗೊತ್ತಾಯ್ತು ಅಂದ್ರೆ, ಇವು ಜನ ತಿಳ್ಕೊಂಡಾಗಿ ಈ ಹೊಟ್ಟೆ ಡುಬ್ಬ ಅವೆಲ್ಲ ಇಲ್ಲ ಅಂತ ಗ್ಯಾರಂಟಿ. ಅಷ್ಟರ ಮಟ್ಟಿಗೆ ಒಪ್ಪಿಕೊಂಡಾಗಾಯ್ತು. ಯಾರ್ಯಾರನೋ ತೆರಿಸ್ಬಿಟ್ಟಿರ್ತಾರಲ್ಲ ಅಂತ ಪಾತ್ರ ಅಲ್ಲ, ಅಷ್ಟು ಗ್ಯಾರಂಟಿ ಆಯ್ತು. ಅಂದ್ರೆ ಭೀಮಸೇನ ಎಂದು ಕೂಡ ಓವರ್ ವೇಟ್ ಗಿವರ್ ವೇಟ್ ಇರಲಿಲ್ಲ, ಸರಿಯಾಗಿ ಭೀಮಸೇನ ಇದ್ದ ಅಂತ ಹೇಳೋದಕ್ಕೊಂದು ಇಂಡೈರೆಕ್ಟ್ ಪುರಾವೆ ಅದು. ಒಂದು ಮಹಾಭಾರತ ಅಂತೂ ಬಾಯಿಂದ ಸಾಕಷ್ಟು ಹೊಳೆ ಬಿಟ್ಟಿದೆ, ಅಂತ ಅದ್ಭುತ ರೂಪವಂತ ಇರಲಿಲ್ಲ. ಅಲ್ಲಿ ಇನ್ನೊಂದು ಬಹಳ ಸ್ವಾರಸ್ಯವಾದ ಮಾತು ಬರುತ್ತೆ, ಜ್ಞಾಪಕ ಇಟ್ಕೊಂಡಿರ್ಬೇಕು. ಪಾಂಡವರೆಲ್ಲ ಹೊರಟರಲ್ಲ ವಿರಾಟ ರಾಜರ, ಇದಕ್ಕೆ ಅಲ್ಲಿ ಅರ್ಜುನನ್ನು ಬಿಟ್ಟು ಉಳಿದವ್ರು ಹೇಳ್ತಾರೆ, ಎಲ್ಲರೂ ಒಳ್ಳೊಳ್ಳೆ ಮೀಸೆ ಇಟ್ಕೊಂಡು ಹೊರಟ್ರು ಅಂತ ಹೇಳ್ತಾರೆ. ಬಹಳ ಸ್ವಾರಸ್ಯ ಇದೆ. ಯಾತಕ್ಕೆ ಮಾತು ಹೇಳ್ತೇನೆ ಅಂದ್ರೆ, ಸಿನಿಮಾ ಟಿವಿಯವರು ಏನ್ ಮಾಡ್ಬಿಟ್ಟಿದ್ರೆ ಭೀಮಸೇನ ಮೀಸೆ ತೆಗೆದಾಕ್ಬಿಟ್ಟಿದ್ದಾರೆ. ಭೀಮಸೇನ ಮೀಸೆ ಇರಲಿಲ್ಲ ಅಂತ ಅವ್ರ ಕಾನ್ಸೆಪ್ಟ್ ಅವರಿಗೆ. ಮಹಾಭಾರತ ಸ್ಪಷ್ಟ ಹೇಳ್ತಾರೆ ಎಲ್ಲರಿಗೂ ಇತ್ತು ಅಂತ ಹೇಳಿ ಅಲ್ಲಿ ಕಥೆ ಮುಗಿತಲ್ಲ. ತಪ್ಪು ಅಂತ ಸ್ಪಷ್ಟ ಗೊತ್ತಾಯ್ತು, ಎಷ್ಟು ತಪ್ಪುಗಳು ಎಷ್ಟು ಮಾಡಿದ್ದಾರೆ ಲೆಕ್ಕನೇ ಇಲ್ಲ. ಆ ತಪ್ಪು ಈ ತಪ್ಪು ಎಲ್ಲ ತೋರಿಸಿದ್ದೆಲ್ಲ ತಪ್ಪೇ, ಅದ್ರೊಳಗೆ ತೋರಿಸಿದ್ದೆಲ್ಲ ತಪ್ಪೇ. ಅವ್ರು ಮಾಡಿದ್ದಾರು, ತೆಗೆದಿದ್ದಾರು, ಗೊತ್ತಿರೋದು ಯಾರು? ಇವತ್ತು ನಮ್ಮ ಜನಗಳಿಗೆ ಸರಿಯಾಗಿ ಮಹಾಭಾರತ ಏನೋ ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿರೋ ಚಾನ್ಸ್ ಇದೆ? ಪಾಪ, ಏನೇನ ತೋಡೋ ತೆಗೆದ್ರು ತೋಡ್ಕೊಂಡು ಹೋದ್ರು ಅಷ್ಟೇ ಹೊರತು, ಅದಕ್ಕೇನೆ ಬಹುಶಃ ಅಷ್ಟು ಜನ ಎಂದೂ ನೋಡಿರ್ಲಿಕ್ಕೆಲ್ಲ ಯಾವ್ದನ್ನು ಕೂಡ. ಆ ಟಿವಿಯಲ್ಲಿ ಏನು ಸೀರಿಯಲ್ ನೋಡಿದ್ರಲ್ಲ, ಬಹುಶಃ ಆ ರೀತಿಯಾಗಿ ರೋಡ್ ಬ್ಲಾಕ್ ಆಗ್ತಿತ್ತು ಆಗಿನ ಕಾಲಕ್ಕೆ. ಯಾವ ಶೂನ್ಯ ಆ ಕಾಲಕ್ಕೆ, ಒಂದು 1 ಗಂಟೆ ಅಂತ ಹೇಳಿದ್ರೆ ರೋಡ್ ಯಾರ್ಯಾರು ಓಡಾಡ್ತಿರ್ಲಿಲ್ಲ. ಮಹಾಭಾರತ ಇಂಪ್ಯಾಕ್ಟ್ ನೋಡ್ಬೇಕು ಹೇಗಿರ್ತದೆ ಅಂತ ಹೇಳೋದಕ್ಕೋಸ್ಕರ ಅಷ್ಟು ಪಾಪುಲಾರಿಟಿ ಯಾವುದಕ್ಕೂ ಬರಲಿಲ್ಲ. ಮತ್ತೆ ಇವತ್ತು ರಸ್ತೆಗಳು ಶೂನ್ಯವಾಗಷ್ಟು ಕ್ರಿಕೆಟ್ಗೂ ಅಷ್ಟು ಜನ ಸೇರ್ತೀನಿ ನೋಡಿರ್ಲಿಕ್ಕಿಲ್ಲ ಬಹುಶಃ. ಅಷ್ಟು ಬಾರಿ ಇಂಡಿಯಾ ಪಾಕಿಸ್ತಾನ ಆಡಿದಾಗಲೂ ಅಷ್ಟು ಜನ ಏಕಾಗ್ರತೆಯಿಂದ ನೋಡೋದಿಲ್ಲ, ಫೈನಲ್ಸ್ ನೋಡೋದಿಲ್ಲ. ಅಷ್ಟು ಬಟ್ಟಿ ಮಹಾಭಾರತ ಎಷ್ಟು ದಿವಸಗಳ ಕಾಲ, ಸುಮಾರು 80 ವಾರಗಳ ಕಾಲ. ಪ್ರತಿ ಭಾರ ಯಾರು ಪ್ರೋಗ್ರಾಮ್ ಮಾಡೋರೆಲ್ಲ ಕೂಡ ಏನ್ ಮಾಡ್ತಿದ್ರು ಗೊತ್ತೇನು? ಸುಧಾ ಬಂಗ್ಲಾ ಮಾಡಬೇಕಾದ್ರೆ ಕೆಳ ನೋಟಿಸ್ ಕಾಗೆ ಬರೀತಿದ್ರು, ಮಹಾಭಾರತ ಕಾಲಕ್ಕೆ ಟಿವಿ ಏರ್ಪಾಡು ಮಾಡಲಾಗಿದೆ. ಇಲ್ಲೇ ಬಂದು ನೋಡ್ರಿ ಎಂತ ಅರ್ಥ? ಮನೆಯಲ್ಲಿ ಬಂದು ಕೂತ್ಕೊಂಡು ಮಂಗಳ ತಪ್ಸ್ಕೊಂಡ್ ಬಿಡಬೇಡಿ, ಇಲ್ಲ ಏರ್ಪಾಟ್ ಮಾಡಿರ್ತೇವೆ ಆ ಕಾಲಕ್ಕೆ ನೋಡಬಹುದು. ಇಷ್ಟರ ಮಟ್ಟಿಗೆ ಜನ ಅದಕ್ಕೆ ಇನ್ವಾಲ್ವ್ ಆಗಿದೆ. ಅಂದ್ರೆ ಮಹಾಭಾರತ ಇಂಪ್ಯಾಕ್ಟ್ ಎಷ್ಟೊಂದು ನೋಡೋದಕ್ಕೆ ಸಾಕ್ಷಿ ಇದೆ. ನಿಜವಾದ ಮಹಾಭಾರತ ಓದಿದ್ರಂತ ಜನಗಳಿಗೆ ಏನಿದು, ಯಾವುದೋ ಒಂದು ಸಾಮಾನ್ಯ ಪದಾರ್ಥನೇ ನೋಡಿದವರು, ಒಂದು ಸಾಮಾನ್ಯ ಯಾವ್ದೋ ಹಾಲು ಕೊಟ್ಟು ನೀರು ಹಾಲನ್ನೇ ಹಾಲು ಅಂತ ಕೊಟ್ಟವರಿಗೆ ಒಳ್ಳೆ ನಿಜವಾದ ಹಸುವಿನ ಹಾಲು ಕೊಟ್ಟರೆ ಹೇಗಿರ್ಬೋದು? ಯೋಚನೆ ಮಾಡಿ, ಅಷ್ಟರ ಹಸು ಅಶ್ವತ್ಥಮ ಹಿಟ್ಟಿನ ಹಾಲು ಕುಡಿದಿದ್ರಲ್ಲ, ನಿಜವಾದ ಹಾಲು ಕುಡಿದಾಗ ಏನ್ ಮನಸ್ಸಿಗೆ ಎಂತಲ್ಲ, ಆ ತರ ವ್ಯತ್ಯಾಸ ಕಾಣುತ್ತೇವೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಬಂದರು, ಭೀಮಸೇನ ಕರೆಸಿದಾಗ ಬಂದು, ಓ ಮಾಡ್ತೇನೆ ಆ ಹುಷಾರು, ಆತನಿಗೆ ಮಹಾದೇವನ ವರ ಇದೆ ಅಂತ ಹೇಳಿದ್ದಾರೆ. ಅದು ಬಹಳ ಮುಖ್ಯ. ಕೆಲವು ಮಾತುಕತೆ ನಡೆಯುತ್ತೆ, ರುದ್ರದೇವರ ವರ ಇದೆ, ಮಹಾದೇವನ ವರ ಇದೆ ಅಂತ ಕೇಳಿದ್ರು. ಹೌದಾ, ಮಹಾದೇವನ ವರ ಇದೆಯಾ? ನನಗೂ ಮಹಾದೇವನ ವರ ಇದೆ ಅಂತ ಹೇಳ್ತಾನೆ ಭೀಮಸೇನ. ನನಗೂ ಮಹಾದೇವನ ವರ ಇದೆ. ಏನು? ರುದ್ರದೇವರು ಹೆಸರಿಗೆ ಮಹಾದೇವರು, ಮಹಾಂಶ ದೇವ ಏಷತೆ, ಮಹಾದೇವ ಅಂದ್ರೆ ವಿಷ್ಣು, ಆ ವಿಷ್ಣುವರ ನನಗಿದೆ, ಎರಡು ಮ್ಯಾಚಿಂಗ್ ಅದು ಒಂದು. ಆ ದೃಷ್ಟಿಯಿಂದ ಇಲ್ಲ, ಅವನಿಗೆ ಬಹಳ ರಾಜನ ವಿಶೇಷವಾದ ಅನುಗ್ರಹ ಇದೆ ಕೇಳಿದರೆ, ನೀ ರಾಜನಲ್ಲವೇನು, ನಿನ್ನ ಅನುಗ್ರಹ ನನಗಿದೆ ಅಂತ ಕೇಳುತ್ತಾನೆ. ನೀನು ರಾಜನಲ್ಲ, ವಿರಾಟನ ಒಳಗೆ ಸಾಕ್ಷಾತ್ ದೇವರ ಇದ್ದಾನಲ್ಲ, ಸರ್ವೋತ್ತಮ ಜಾಗ ಯಾವುದಿದೆ ಅವನ ದಯ ನನ್ನ ಮೇಲಿದೆ. ಅಂದ್ರೆ ರಾಜನ ಅನುಗ್ರಹ ಇದೆ ಒಂದು ಕಡೆಗೆ, ದೇವರ ಅನುಗ್ರಹ ಇದೆ ಇನ್ನೊಂದು ಕಡೆಗೆ. ಎಲ್ಲ ನಮಗೆ ಬೇಕು, ಗುರುಗಳ ಅನುಗ್ರಹ ಎಲ್ಲ ಇದ್ದಾಗ ಮಾತ್ರ ಕೆಲಸ ಆಗುತ್ತೆ ಹೊರತು ಬರೀ ನಾವು ಮಾಡ್ತೇವೆ ಅಂತ ಹೇಳಿದ್ರೆ ಅರ್ಥ ಇಲ್ಲ. ನನಗೆಲ್ಲ ಇದೆ, ಅವನ ಕಥೆ ಮುಗಿಸ್ತೇನೆ ಅಂತ ಹೇಳಿದ್ರೆ, ಆಗ ಎಲ್ಲ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಭೀಮಚೀಮೂತರ ಯುದ್ಧ ಪ್ರಾರಂಭವಾಯಿತು, ಅಭೂತಪೂರ್ವವಾದ ಯುದ್ಧ. ಆ ಯುದ್ಧದೊಳಗೆ ಎಲ್ಲರೂ ಆಶ್ಚರ್ಯಪಡ್ತಾರೆ, ಯಾರು ಗೆಲ್ತಾರೋ ಯಾರು ಸೋರ್ತಾರೋ ಅಷ್ಟು ಮಟ್ಟಿಗೆ ಆಗ್ತಾ ಇದೆ. ಭೀಮಸೇನೆ ಯಾತಕ್ಕ ಈ ರೀತಿ ಯುದ್ಧ ಮಾಡಿದ್ ಒಂದೇಟಿಗಾಗಿ ಕತೆ ಮುದುಕ್ತಿತ್ತು ಒಂದು, ಆ ರೀತಿ ಮಾಡಲಿಲ್ಲ. ಆ ರೀತಿ ಮಾಡಿದ್ರೆ ಏನಾಗ್ತಿತ್ತು ಅಂದ್ರೆ, ಜೋರಾಗಿ ಹೊಡೆದ ಸತ್ತೋದ ಅಂತ ಆಗ್ತಿತ್ತೆ ಹೊರತು ಮಲ್ಲ ಯುದ್ಧ ಬಂತು ಅಂತ ಆಗ್ಬೇಕಲ್ಲ. ಈ ಮಧ್ಯೆ ಮಲ್ಲ ಕ್ರಿಕೆಟ್ ಬ್ಯಾಟ್ ಹಾಕಿ ಬ್ಯಾಟ್ ತಗೊಂಡೋದ್ರೆ ಕ್ರಿಕೆಟ್ ಬಾಲಿಗೆ ಜೋರ ಹೊಡಿತೀರಿ ನೋಡು ಅಂತೇಳಿ ಹೊಡಿಬಹುದು, ಬಟ್ ಅದು ಬ್ಯಾಟ್ ಕ್ರಿಕೆಟ್ ಬ್ಯಾಟ್ ಅಲ್ಲ, ಹಾಕಿ ಬ್ಯಾಟ್ ಅದು, ತಪ್ಪಾಗಿ ಬಿಡುತ್ತಾನೆ. ಸೊ ಮಲ್ಲ ಯುದ್ಧದಲ್ಲಿ ಮಲ್ಲ ಯುದ್ಧವಾಡೇ ಸೋಲಿಸ್ಬೇಕು. ಅದಕ್ಕೆ ಭೀಮಸೇನ ಏನ್ ಮಾಡಿದನಂತೆ, ಅವನ ಪ್ರತಿಪಟ್ಟಿಗೂ ತಾನು ಪಟ್ಟ ಹಾಕ್ತಾ ಹೋಗ್ತಾನೆ. ಈ ನೋಟ್ಸ್ ಅಂತ ಜನ ಗೊತ್ತಾಗಬೇಕು, ಮಲ್ಲ ಯುದ್ಧವನ್ನು ತೋರಿಸಿ ಮಲ್ಲ ಯುದ್ಧದಲ್ಲೇ ಕೊಂದ ಅಂತ ಆಗ್ಬೇಕಾದ್ರೆ ಆ ವಿದ್ಯೆಯನ್ನು ತೋರಿಸಬೇಕು ಎಂಬ ದೃಷ್ಟಿಯಿಂದ ಮಾತ್ರ ಮಾಡಿದ್ದೆ ಹೊರತು ಒಂದೇಟಿಗೆ ಕತೆ ಮುಗಿಸಕ್ಕೆ ಬರ್ತಿತ್ತು ಒಂದು ಸಂಶಯ. ಅದ್ಭುತವಾದ ಯುದ್ಧ ನಡೀತಂತೆ. ಇದೇ ರೀತಿ ಮಲ್ಲ ಯುದ್ಧ ನಡೆದ ಪ್ರಸಂಗ ಅಂದ್ರೆ ಕೃಷ್ಣ ಚಾಣೂರರಿಗೆ ನಡೀತು. ಕೃಷ್ಣ ಚಾಣೂರರ ಮಲ್ಲ ಯುದ್ಧ ಭಾಗವತ ಪುರಾಣ ವರ್ಣನೆ ಮಾಡಿದೆ, ಈ ಜೀಮೂತ ಭೀಮಸೇನರ ಮಲ್ಲ ಯುದ್ಧ ಮಹಾಭಾರತ ವರ್ಣನೆ ಮಾಡಿದೆ. ಯೋಚನೆ ಮಾಡಿ ನೋಡಿ, ಅರ್ಜುನ ಯಾರ ಮೇಲೆ ಮಲ್ಲ ಯುದ್ಧ ಮಾಡಿಲ್ಲ, ಮಹಾಭಾರತದಲ್ಲಿ ಮಲ್ಲ ಯುದ್ಧ ಮಾಡಿದ ವ್ಯಕ್ತಿ ಪಾಂಡವರ ಕಡೆಗೆ, ಮಹಾವೀರರ ಕಡೆಗೆ ಭೀಮಸೇನ ಕೃಷ್ಣ ಇಬ್ಬರೇ, ಇನ್ಯಾರು ಮಾಡಿಲ್ಲ. ಅದರ ಅರ್ಥ ಏನು ಅಂದ್ರೆ, ಹರಿ ಸರ್ವೋತ್ತಮ, ವಾಯು ದೇವೋತ್ತಮ, ಅವರಿಬ್ರಿ ಎಲ್ಲ ಬಂದಾಗ ಬಿಡೋ ಎಲ್ಲರೂ ಎಲ್ಲ ಬರೋದಿಲ್ಲ ಅಂತ. ಅವರಿಬ್ಬರಿಗೆ ಸರ್ವ ವಿದ್ಯಾಪಾರಂಗ, ಅವ್ರ ಸರ್ವಜ್ಞ, ಅವ್ರ ಪೂರ್ಣ ಪ್ರಜ್ಞ, ಆ ರೀತಿಯಾದ ಆಲ್ರೌಂಡ್ ಗ್ರೇಟ್ನೆಸ್ ಎಂಬುದು ಉಳಿದವರಿಗಿಲ್ಲ. ಅರ್ಜುನ ಮಲ್ಲ ಯುದ್ಧವನ್ನ ರುದ್ರದೇವ್ ಮಾಡಕ್ ಹೋಗ್ತಾನೆ, ಕಿರಣಾರ್ಜುನ ಹಿಟ್ಟಿಟ್ ಮಾಡಿ ಹೋಗದು ಬಿಡ್ತಾರೆ, ಆ ಕಡೆ ಪೂರ್ತಿ ಕೈಕಾಲು ಮಾಡಿ ಸೊಗದು ಬಿಡ್ತಾರೆ. ಅರ್ಜುನ ಭಾರಿ ಸಂಕಟಪಟ್ಟು ಸ್ತೋತ್ರ ಮಾಡಿದ ಮೇಲೆ ಬದುಕೊಂಡಿತ್ತು. ಆದರೆ ಭೀಮಸೇನನ ಮಲ್ಲ ಯುದ್ಧ ಅದು ಯಾರ ಮೇಲೆ? ಜೀಮೂತನಂತ ಮಹಾರಾಕ್ಷಸ ಇವನು, ಶಿವನ ವರ ಇದೆ. ಅರ್ಜುನ ಡೈರೆಕ್ಟ್ ಶಿವನ ಮೇಲೆ ಯುದ್ಧ ಮಾಡಿ ಸೋತು ಬಿಟ್ಟ. ಇಲ್ಲಿ ಶಿವನ ವರ ಇರೋ ಯುದ್ಧ ಮಾಡಿ ಭೀಮಸೇನ ಗೆಲ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಂಡ್ರೆ ಚಾಣೂರನಿಗೆ ಹಾಗೆ ಆಗಿತ್ತು. ಚಾಣೂರಿಗೂ ವರ ಇತ್ತು, ಕೃಷ್ಣ ಅವನನ್ನ ಗೆದ್ದ, ಬಲರಾಮ ದೇವರು ಗೆದ್ರು. ಆದ್ರೆ ಬಲರಾಮ ದೇವರ ವಿಷಯ ಬೇರೆ, ಉಳಿದ್ ಬರ್ತಿದ್ದಿಲ್ಲ ಅವರಿಗೆ, ಗದಾಯುದ್ಧಾದಿಗಳು ಇಲ್ಲ. ಭೀಮಸೇನ ಯಾವ್ದಾದ್ರೂ ಸರಿನೇ, ಬಿಲ್ಲು ಬಾಣ ಗದೆ ಗಿದೆ ಬರೀ ಕೈ, ಅದಂತೂ ಬಲರಾಮ ದೇವರು ಉಪಯೋಗಿಸೇ ಇಲ್ಲ, ನೇಗಿಲು ಬೇಕೇ ಬೇಕು ಅವರಿಗೆ. ಆದ್ರೆ ಭೀಮಸೇನಿಗೆ ಮಾತ್ರ ಆಯುಧವೇ ಬೇಡ, ಸಿಕ್ಕಿದ್ದ ಆಯುಧ ಅಥವಾ ಬಡದಿದ್ರೆ ಕೈಯೇ ಆಯುಧ, ಇಂಥ ಒಂದು ಅಪಾರವಾದಂಥ ಸಾಮರ್ಥ್ಯ ಭೀಮಸೇನದು. ಆ ಯುದ್ಧದಲ್ಲಿ ಎಲ್ಲಾ ಪಟ್ಟನ್ನು ಹಾಕಿ ಪಡೆಗವರನ್ನು ಎತ್ತಿ ಗರ 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 ಸುತ್ತಿದನಂತೆ. ಜಟ್ಟಿ ಕಾಳು ಎತ್ತಿ ಅಷ್ಟು ಬಿಡ್ತಾರಲ್ಲ ಪಡೇ ಇದು ಒಂದು ಪಟ್ಟರು ಅಂತ ಗರ ಗರ ತೀರಿಸಿ ಎಸ್ದಂತೆ ಅಲ್ಲಿ ಬೀಳದಾಗ ಸತ್ತ ಹೋಗಿದ್ದಂತೆ. ಅಷ್ಟೊತ್ತಿಗೆ ಅಷ್ಟು ಫಾಸ್ಟ್ ಆಗಿ ತಿರುಗಿಸಿ ಎಸ್ದಾಗ ಅವನು ಬೀಳೋತಿಗೆ ಸತ್ತು ಹೋಗಿದ್ದಂತೆ. ಯಾವನ್ನ ಕಂಡ್ರೆ ಜನಗಳು ಗಡಗಡ ನರಕ್ತಿದ್ರು ಅಂಥವನನ್ನ ಭೀಮಸೇನ ಅನಾಮತ್ತ ಕೊಂದು ಹಾಕಬೇಕಾದ್ರೆ, ಶಿವನ ವರ ಇರತಕ್ಕಂಥವನ್ನು ಕೊಂದು ಹಾಕಬೇಕಾದ್ರೆ ಶಿವನ ಮೇಲೆ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಜೀವೋತ್ತಮ ಅನ್ನೋ ಹೆಸರು ಸಾರ್ಥಕವಾಯಿತು. ಅಷ್ಟೊತ್ತು ಕೂಡ ಚಾಣೂರನನ್ನ ಕೃಷ್ಣ ಹೇಗೆ ಸಂಹಾರ ಮಾಡಿದನೋ ಜೀಮೂತನನ್ನ ಹಾಗೆ ಭೀಮಸೇನ ಸಂಹಾರ ಮಾಡಿ ತಾನು ಅಪಾರವಾದಂತಹ ಶಕ್ತಿ ಸಂಪನ್ನ ವಿರಾಟರಾಜ ಆಶ್ರಯ ಕೊಟ್ಟಿದ್ದಕ್ಕೆ ಅವನ್ನು ಕಾಪಾಡಿದ್ದಾಯ್ತು. ಧರ್ಮರಾಜ ಹೇಳಿದ್ದಕ್ಕೆ ಅವನು ಮರ್ಯಾದೆ ಉಳಿಯಿತು. ದೇಶಕ್ಕೆ ಬಂದ ಅಪಮರ್ಯಾದೆಯನ್ನ ತೆಗೆದುಹಾಕಿದ್ದಾಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಹರಿಸೇವೆ ಅಂತ ಮಾಡಿತ್ತು. ಆಟಗಳೆಲ್ಲ ಆಟಗಳಾಗತ್ತೆ ಹೊರತು ಅದು ಹರಿಸೇವೆ ಅನ್ನೋ ಕಾನ್ಸೆಪ್ಟ್ ನಮ್ಮಲ್ಲಿ ಬರಲೇ ಇಲ್ಲ. ಯಾವುದಕ್ಕೂ ಪ್ರೀಣಾಯಾಮ ವಾಸುದೇವಂ ಅಡಿಗೆ ಮಾಡಿ ಪ್ರೀಣಾಯಾಮೋ ವಾಸುದೇವಂ ಹೂವು ಕಟ್ಟಿ ಪ್ರೀಣಾಯಾಮೋ ವಾಸುದೇವಂ ಬಸ್ ಹತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರೀಣಾಯಾಮೋ ವಾಸುದೇವಂ ಆಫೀಸ್ಗೆ ಹೋಗಿ ಬನ್ನಿ ಪ್ರೀಣಾಯಾಮೋ ವಾಸುದೇವಂ ಯಾಕೆ ಬಂದು ದೇವರು ಸೇತಾನೆ ಮಾಡ್ತಾರೆ ಎಲ್ಲ ಕೂಡ. ನಾವೀಗ ಈ ಕಾನ್ಸೆಪ್ಟ್ ಬಂದ್ರೆ ಮಾತ್ರ ಶಾಸ್ತ್ರವಾಗೋದು. ಭೀಮಸೇನ ಏನೇ ಮಾಡಲಿ ಹಾಗೆ ಮಾಡ್ತಾ ಇತ್ತು. ಅದನ್ನು ಬರೀ ಲೋಕದ ಪ್ರದರ್ಶನವಾಗಿ ಮಾಡ್ತಿರಲಿಲ್ಲ, ಅಸಾಧಾರಣವಾದ ಯಶಸ್ಸನ್ನು ತೋರಿಸಿದಾಗ ವಿರಾಟರಾಜರಿಗೆ ಬಹಳ ಆನಂದವಾಗಿ ಹೋಯಿತು. ಅವತ್ತಿಂದ ಆರು ಪ್ರಸಂಗ ಏನು ಅಂದ್ರೆ, ಮಲ್ಲ ಯುದ್ಧ ಇಷ್ಟೊತ್ತು ಮಲ್ಲರು ಓಡೋಗಿದ್ರಲ್ಲ ಅದು ವಾಪಸ್ ಬಂದ್ರು, ಆದ್ರೆ ಮತ್ತೆ ಮಲ್ಲ ಯುದ್ಧ ಪಾತ್ರ ಬರಲಿಲ್ಲ. ಅವರು ಜೀವೂತನ ಕಂಡೇ ಓಡೋಗಿದ್ರು, ಅವನು ಕೊಂದವನಿಲ್ಲಿದ್ದಾನೆ ಅಂದ್ರೆ ನಮಗತಿ ಇರೋದು ಮತ್ತೆ ಶುರುವಾಯ್ತು ಭಯ ಅವರಿಗೆ. ಪಾಪ ಅಂತೂ ಭಯಪಡವೇ ಅಡೆಬಾರ ಅವರು, ಮೊದಲು ಭಯ ಆಮೇಲೂ ಭಯನೇ. ಇನ್ನು ನಾವಿನ್ನ ಯುದ್ಧಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ರಿಟೈರ್ಮೆಂಟ್ ಘೋಷಣೆ ಮಾಡಿ ಕುತ್ಕೊಂಡ್ಬಿಟ್ಟು ಯಾರು ಮಲ್ಲ ಯುದ್ಧಕ್ಕೆ ತಯಾರಿಲ್ಲ. ಮಲ್ಲ ಯುದ್ಧ ಯಾರು ಮಾಡ್ಬೇಕಾಗ, ಯಾರು ಇಲ್ಲ. ಆ ಊರಿಗೆ ಯಾರು ಕಪ್ಪಿ ತಪ್ಪಿ ಕಾರಣಕ್ಕೆ ಹೋಗ್ಲಿಲ್ಲ ಬೇರೆಯವರೆಲ್ಲ ಕೂಡ. ಆದರೆ ಏನ್ ಮಾಡ್ಬೇಕು ವಿರಾಟರಾಜ, ಆಗ ಅವತ್ತಿನಿಂದ ಭೀಮಸೇನ ಮಲ್ಲ ಯುದ್ಧ ಯಾರ ಮೇಲೆ ಅಂದ್ರೆ ಆನೆಗಳು ಸಿಂಹಗಳು ಹುಲಿಗಳ ಮೇಲೆ ಹೊತ್ತು ಬರಿಷ್ಠ ಮೇಲೆ ಅಲ್ವೇ ಇಲ್ಲ. ಅದು ನೋಡಿ ನೋಡಿ ಹೊಡೆದೋಡ ಹಾಕ್ತಾ ಇದ್ದದ್ದು ಭೀಮಸೇನ. ಆದ್ರೆ ಮಾತು ಕೊಟ್ಟಿದ್ದ, ನಾನು ಕೊಲ್ಲೋದಿಲ್ಲ ಅಂತ ಮಾತು ಕೊಟ್ಟಿದ್ದರಿಂದ ಅದು ಸಾಕಷ್ಟು ಪೆಟ್ಟಾಗಿ ಸೋಲಿಸ್ತಿದ್ದ. ಇದ್ದ ಎಲ್ಲರೂ ಕಂಡಿದ್ದಾರ, ಒಂದೆರಡು ಕಡೆ ಸಾಹಸ ಮಾಡಿದರೆ ಸಾಕಾಗಿದೆ ಅಂತ ಹೊತ್ತಿನೊಳಗೆ ಪ್ರತಿ ಬಾರಿ ಹೋದ್ರೆ ಹೋಸರ್ತಿ ಎತ್ತಿದ್ಲು, ಎತ್ತಲಕ್ಕೆ ಆಗ್ಲಿಲ್ಲ ಈ ಸಲ. ಅವಳಿಗೆ ವೇಟ್ ಎತ್ತಲಕ್ಕೂ ಎತ್ತಲಕ್ಕೆ ಆಗ್ಲೇ ಇಲ್ಲ. ಅಂದ್ರೆ ಆಲ್ವೇಜ್ ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಭೀಮಸೇನ ಹಾಗಲ್ಲ, ಪ್ರತಿ ಸತ್ಯರು ಒಂದೇ ರೀತಿ ಮಾಡ್ತಕ್ಕಂಥ ಸಮರ್ಥ. ಅದಕ್ಕೆ ಪರ್ಫೆಕ್ಷನ್ ಅಂದ್ರೆ ಅದು ಒಂದು. ಅಷ್ಟು ಮಾಡಿ ಅವನ್ನ ಕೊಂದು ಹಾಕಿದರಂತೆ. ದೊಡ್ಡ ಕಥೆ ಮುಗಿದಿದೆ. ಇಲ್ಲಿ ಒಂದು ವಿಷಯವನ್ನು ಜ್ಞಾಪಿಸಬೇಕು ನಾವು. ಸಾಮಾನ್ಯವಾದ ಪದ್ಧತಿ, ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ, ಇದೊಂದು ಪದ್ಧತಿ. ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ, ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ. ಇವತ್ತೊಂದು ದಿವಸ ಮಳೆ ಬರ್ತಾ ಇದೆ, ಆದ್ರಿಂದ ವಿರಾಟ್ ಪರ್ವಕ್ಕೂ ಮಳೆಗಿರೋ ಮಳೆಗಾಲದಲ್ಲಿ ಹೇಳಿದ್ರೆ ಮಳೆ ಬರಬೇಕು. ಬರದೆ ಹೋದ್ರೆ ಎಷ್ಟೋ ಸತ್ಯ ಮಳೆಗಾಲದಲ್ಲೇ ಮಳೆ ಬರುತ್ತೆ ಅಂತ ನಿಯಮ ಇಲ್ಲ. ಅಂತದ್ದು ವಿರಾಟ ಪರ್ವ ಹೇಳಿದ್ರೆ ಮಾತ್ರ ಬಂದೇ ಬರುತ್ತೆ. ಹಿಂದೊಮ್ಮೆ ಹೇಳಿದ್ದೆ, ರಾಯಚೂರಲ್ಲಿ ಸುಮಾರು 4 ವರ್ಷಗಳ ಹಿಂದೆ ಹೋದ ಕಾಲಕ್ಕೆ ಒಬ್ಬ ಸಾವಿರ ಚಾತುರ್ಮಾಸ್ಯ ಕೂತಿದ್ರು, ಯಾವ ವಿಷಯ ಹೇಳಬೇಕು ಅಂತ ಪ್ರಶ್ನೆ ಬಂತು. ಯಾರು ಇದ್ದಿದ್ದು ಎರಡೇ ದಿವಸ ಹೇಳಿದ್ದೆ, ಅಷ್ಟು ದಿವಸ ಅಲ್ಲ, ಎರಡೇ ದಿವಸ ಬೇರೆ ಬೇರೆ ಕಾರ್ಯಕ್ರಮ ಇತ್ತು, ಎರಡು ದಿವಸ ಉಪನ್ಯಾಸ ಇದ್ದಿತ್ತು. ಯಾವ್ದು ಹೇಳಬೇಕು ಅಂದ್ರೆ ಸ್ವಾಮಿಗಳೇ ಹೇಳಿದ್ರು, ಇಲ್ಲಿ ಮಳೆನೇ ಇಲ್ಲ ಊರೊಳಗೆ, ವಿರಾಟ ಪರ್ವ ಹೇಳ್ಬಿಟ್ರೆ ವಾಸಿ ಅಂತ ಹೇಳಿ. ಒಂದು ಮೊದಲನೇ ದಿವಸ ವಿರಾಟ ಪರ್ವ ಪ್ರವಚನ ಮುಗೀತು, ಮರು ದಿವಸ ಮಂಗಳ, ಮಧ್ಯಾಹ್ನ ಊಟ, ಇನ್ನು ಸಾಯಂಕಾಲ ಪ್ರವಚನ ಇರೋದು, ಮಧ್ಯಾಹ್ನ ಊಟ. ಎಂತ ಮಳೆ ಹೊಡೆಯಿತು ಅಂದ್ರೆ ಅಷ್ಟೊತ್ತಿನಲ್ಲಿ ಒಂದು ಹನಿ ನೀರು ಕಂಡಿಲ್ಲ ಜನ. ಆದ್ರೆ ಹೊಡಬಾಡವರು ಎಲ್ಲ ಜನ ಸೇರಿದ ಕಾಲಕ್ಕೆ ಹೊಡಿತಾ ಇದ್ದು ಬರ್ತಿದ್ದೇನೆ. ನಿಜವಾಗ್ಲೂ ಆಶ್ಚರ್ಯ ಅಂದ್ರೆ ಆಸಕ್ತಿಯಲ್ಲಿ ಮಳೆ ಬಂದಷ್ಟು ರೆಕಾರ್ಡ್ ಮಳೆ ಬಂದೋಯ್ತು. ಆಮೇಲೆ ಬರಿ ಆಗ ಮಳೆ ಬಂದಿದ್ದಲ್ಲ, ಎಲ್ಲ ನೀರಿನೊಳಗೆ ಸುಮ್ಮನೆ ಬಾಯಲ್ಲಿ ನೀರಲ್ಲ, ಎಲ್ಲಿ ಸಿಕ್ಕರೆ ನೀರು ಚೆಂಬಕ್ಕೆ ಶುರುವಾದಷ್ಟು ಮಳೆ ಬಂತು. ಇಂಥ ಶಕ್ತಿ ಎರಡು ದಿವಸ ವಿರಾಟ್ ಪರ್ವಕ್ಕೆ ಶಕ್ತಿ ಇದ್ದಾಗ ನಮ್ಮ ಜನ ಸರಿಯಾಗಿ ಯಾರೊಬ್ಬನು ಕೂಡಿಸಿದ್ರು, ಪಾಪ ಕೆಲವು ವರ್ಷಗಳ ಹಿಂದೆ ಆ ಹೆಸರುಗಟ್ಟೆ ಕೆರೆಯಲ್ಲಿ ಕೂಡಿಸಿದ್ರೆ ಆಗಲ್ಲ, ಬರ್ತ 4-5 ದಿವಸ ಮಳೆ ಬರಲಿಲ್ಲ ಅವನು ಕೂತಿದ್ದಕ್ಕೆ, ಆ ವರ್ಷ ಬರಲಿಲ್ಲ ಅಲ್ಲ. ಅಷ್ಟ ಒಂದು ಅನಿಷ್ಟಗಳು ಅದೆಲ್ಲ ಕೂಡ. ಅದರ ಬದಲು ನಿಜವಾಗಲು ಕೂಡ ಹಿಂದಿನ ಕಾಲ ಹಳ್ಳಿ ತನಕನೆ ಗೊತ್ತಿರ್ತಿತ್ತು, ಅಯ್ಯ ವಿರಾಟ್ ಪರ್ವ ಹೇಳ್ತಾರೆ, ಜಾತಿ ಗೀತಿ ಏನು ಪ್ರಶ್ನೆ ಇರಲಿಲ್ಲ. ವಿರಾಟ್ ಪರ್ವ ಹೇಳಿದ್ರೆ ಮಳೆ ಬರುತ್ತೆ, ಎಲ್ಲರಿಗೂ ಗೊತ್ತು. ಮಹಾಭಾರತ ಹೇಳಿದ್ರೆ ಮಳೆ ಬರುತ್ತೆ, ವಿರಾಟ್ ಪರ್ವ ಹೇಳಿದ್ರೆ ಬೇಗ ಬರುತ್ತೆ ಅನ್ನೋ ಸಿದ್ಧಿ ಇತ್ತು. ಅದಕ್ಕೆ ಒಳ್ಳೆ ಸಂಕೇತ ಇತ್ತು. ವಿರಾಟ್ ಪರ್ವಕ್ಕೂ ಮಳೆಗೂ ಏನು ಸಂಬಂಧ ಅಂತ ಪ್ರಶ್ನೆ. ಇಲ್ಲಿ ಒಂದು ಸಂಬಂಧ ಕಾಣುತ್ತೆ. ನಾವು ಮಲ್ಲನನ್ನು ಭೀಮಸೇನ ಕೊಂದು ಹಾಕಿದನಲ್ಲ, ಅವನ ಹೆಸರೇನು ಗೊತ್ತೇನು? ಜೀಮೂತ ಅಂತ ಅವನ ಹೆಸರು. ಜೀಮೂತ ಮಲ್ಲನನ್ನ ಭೀಮಸೇನ ಕೊಂದ, ಬಹಳ ಅರ್ಥವತ್ತಾದ ಮಾತು. ಸ್ವಲ್ಪ ಯೋಚನೆ ಮಾಡಬೇಕು. ಜೀಮೂತ ಶಬ್ದಕ್ಕೆ ಕೋಶದಲ್ಲಿ ಅರ್ಥ ಏನು ಗೊತ್ತೇನು? ಮೇಘ ಅಂತ ಅರ್ಥ ಇದೆ, ಮೋಡ ಅಂತ ಅರ್ಥ ಇದೆ. ಸೊ ಜೀಮೂತನನ್ನು ಕೊಂದಿದ್ದಾರೋ ಭೀಮಸೇನ. ಭೀಮಸೇನ ಯಾರು? ವಾಯು. ಮಾನ್ಸೂನ್ ಬರೋದು ಅಂತ ಕರೀತಾರಲ್ಲ, ಗಾಳಿಯಿಂದಾನೆ ಬರೋದು, ಮೋಡ ಬರೋದು ಅದರಿಂದಾನೆ ಬರೋದು. ಮೋಡ ಬಂದೇನೆ ಕ್ಲೌಡ್ ಬರಸ್ಟ್ ಅಂತ ಕರೀತಾರಲ್ಲ, ಈ ಜೀಮೂತನ ಕೊಂದು ಕ್ಲೌಡ್ ಬರಸ್ಟ್ ಅಂತ ಅರ್ಥ. ಮಳೆ ಬರಲಕ್ಕೆ ಶುರುವಾಯ್ತು ಅಂದ್ರೆ ಜೀಮೂತನ ವಧೆ ಮಳೆ ಬರೆಸೋದಕ್ಕೆ ಒಳ್ಳೆ ಸೂಚನೆ ಅದು ಒಂದು. ಆದ್ರಿಂದಾನೆ ವಿರಾಟ ಪರ್ವ ಹೇಳಿದ್ರೆ ಮಳೆ ಬರೋದಕ್ಕೆ ಅದೇ ಒಂದು ಕಾರಣ. ಇನ್ನೊಂದು ಕಾರಣ, ಮಳೆ ಬರೋದು ವಾಯುದೇವರಿಂದ. ವಾಯುಸ್ತು ತಾನು ಕೃತಜ್ಞಾತ್ವ ಮೇಘೇಕೃತ್ವ ಪ್ರವರ್ಷತೆ ಅಂತ ವೇದಗಳು ಹೇಳ್ತಾ ಇದೆ. ಮಳೆ ಬರೆಸೋದು ವಾಯುದೇವರು ಅನ್ನೋದು ವೇದ ಸಿದ್ಧವಾದ ವಿಚಾರ. ಇದು ವಿರಾಟ್ ಪರದಲ್ಲಿ ಬಂದಿರೋದೇನೋ ಬರೀ ವಾಯುದೇವರ ಮಹಿಮೆನೆ, ಮೊದಲಿಂದ ಕಡೆಯವರು ವಾಯುದೇವರ ಮಹಿಮೆನೆ. ಸೊ ವಾಯುದೇವರ ಮಹಿಮೆ ಮಳೆ ಬಂದೇ ಬರುತ್ತೆ, ಇನ್ನೊಂದು ಸುಲಭವಾದ ಕಾರಣ. ಸ್ವಲ್ಪ ಯೋಚನೆ ಮಾಡಬೇಕು, ಹೇಗೆ ಸುಂದರಕಾಂಡ ರಾಮಾಯಣದಲ್ಲಿ ಹನುಮಂತನ ಮಹಿಮೆ ಹೇಳುತ್ತೋ ಇಲ್ಲಿ ಹಾಗೆ ಇದು ಭೀಮನ ಮಹಿಮೆ ಹೇಳತಕ್ಕಂತ ಕಾಂಡ ಇದೆ. ಅದಕ್ಕೆ ಇದನ್ನ ಪರ್ವ ಆದ್ದರಿಂದ ವಿರಾಟೋದ್ಯೋಗ ಸಾರವಾನ್ ಅಂತ ಕರೀತಾರೆ. ವಿರಾಟೋದ್ಯೋಗ ಸಾರವಾನ್ ಅಂತ ಮಹಾಭಾರತಕ್ಕೆ ಹೆಸರು ಬಂದಿದೆ. ಅಂದ್ರಿಂದ ವಿರಾಟ ಪರ್ವದಿಂದ ನಮಗೆಲ್ಲ ವಿಧವಾದಂತಹ ಮಳೆ ಬೆಳೆ ದೇವರು ಕೊಡ್ತಾನೆ ಅಂತ ಹೇಳೋದಕ್ಕೆ ಇದು ಗುರುತಿ. ಆ ಜ್ಞಾಪಕ ಇಟ್ಕೊಂಡ್ರೆ ಜೀಮೂತಮಲ್ಲನ ವಧೆಯಲ್ಲೇನೆ ಯಂತ್ರಾರ್ಥ ತುಂಬಿದೆ ಎಂಬುದು ಬಹಳ ಸ್ವಾರಸ್ಯ. ಇಷ್ಟೇ ಅಲ್ಲ, ಮುಗಿತು. ಪಾಂಡವರು ಬಹಳ ಅದ್ಭುತವಾಗಿ ಅಜ್ಞಾತವಾಸ ಮುಂದುವರಿಸ್ತಾ ಇದ್ದಾರೆ. ಕೊನೆಗೊಂದು ಕಾಲ ಬಂತು, 10 ತಿಂಗಳು ಮುಗಿದು. ಇದು ನಡೆದಿದ್ದು 4ನೇ ತಿಂಗಳಿಗೆ, ಒಟ್ಟು 10 ತಿಂಗಳು ಪೂರೈಸಿದ್ವು. ಆಗೊಂದು ಘಟ್ಟೆ ನಡೀತಾ ಇದೆ. ನಮಗಿನ್ನೂ ಅನೇಕ ರಂಗಗಳು ಇನ್ನು ಕೀಚಕ ಬರಲೇ ಇಲ್ಲ ಅಂತ ಕಾಯ್ತಿರ್ತಾರೆ. ಈಗ ಬರ್ತಾನ, ಇಷ್ಟು ದಿವಸ ಬಂದಿರಲಿಲ್ಲ, ಈ ಕೀಚಕನ ಪ್ರವೇಶ ಈಗ ಆಗ್ತಾ ಇದೆ. ಇದನ್ನೆಲ್ಲ ಕರಾರವಾಕ ಹೇಳಿದ ಆಚಾರ್ಯ ಒಬ್ಬರೇನೆ. ಮತ್ತೆ ಯಾವ್ಯಾವ ತಿಂಗಳಿಗೆ ಏನೇನಾಯ್ತು, ಇದು ಗುರುತುಗಡೆ ಏನು ಸಿಗೋದಿಲ್ಲ, ಸುಮ್ಮನೆ ಅಲ್ಟೆ ಹೊಡೆದಿರ್ತಾರತ್ತೆ ಏನು ವಿಷಯ ಇರೋದಿಲ್ಲ ಅದರೊಳಗೆ. ಆಚಾರ್ಯ ಎಲ್ಲವನ್ನು ಹೇಳ್ತಾರೆ. ಯಾತಕ್ಕೆ ಗೊತ್ತಾ, ಅವರೇ ಪಾರ್ಟಿಸಿಪೇಟ್ ಮಾಡಿದ್ರು, ಮೇನ್ ಕ್ಯಾರೆಕ್ಟರ್ ಅವರಾದ್ದರಿಂದ ಎಲ್ಲ ಗೊತ್ತಿದೆ ಅವ್ರಿಗೆ. ಏನೇನಾಯ್ತು ಅಂತ ಅವರ ಆಟೋಬಯೋಗ್ರಫಿ ಬರೆದ್ರೆ ಹಾಗೋ ಹಾಕಿ, ಸ್ವಂತ ಅವರದೇ ಕಥೆ ಬರೆದ ಬರಿತಾ ಇದ್ದ. ಅವ್ರು ಹೇಳಿದ್ರು 10 ತಿಂಗಳು ಮುಗಿತು ಮಹಾಭಾರತದಲ್ಲಿ, ಆಮೇಲೆ ಸಿಗುತ್ತೆ ಉತ್ತರ. ಇಷ್ಟು ಇಟ್ಕೊಂಡು ನೋಡಿದ್ರೆ ಮಹಾಭಾರತ ಉತ್ತರ ಸಿಗುತ್ತೆ, ನಾವೇ ಹೋದ್ರೆ ಸಿಗೋದಿಲ್ಲ. ಆನ್ಸರ್ ಹೋದ್ರೆ ಉತ್ತರ ಸಲೀಸ ಮಾಡ್ತಾರಲ್ಲ ಹುಡುಗ, ಮೊದಲು ಮಾಡಕ್ ಬರಲ್ಲ, ಆನ್ಸರ್ ನೋಡಿದ್ರೆ ಅಡ್ಜಸ್ಟ್ ಮಾಡಕ್ ಬರುತ್ತಲ್ಲ, ಆ ಟೈಪ್ ಅದು ಹೊಂದಕ್ ಬರುತ್ತೆ. ಆಚಾರ್ಯ ಹೇಳಿಕೊಟ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಅವನ ಸಂಹಾರವಾಯ್ತು, 10 ತಿಂಗಳು ಮುಗಿತು. ಅಲ್ಲಿಗೆ ಕೀಚಕ ಬಂದಂತೆ. ಇಷ್ಟು ದಿವಸ ಭಾರಿ ಸುಮ್ಮನೆ ಇದ್ದ ಪಾಪ, ಭಾರಿ ಯೋಗ್ಯ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಮತ್ತೆ ಅಂತ ಹೇಳ್ತಾರೆ. 10 ದಿವಸ ಸುಮ್ಮನೆ ಇದ್ದ ಅಂದ್ಮೇಲೆ ಅಷ್ಟಕ್ಕಾದ್ರೂ ಕ್ರೆಡಿಟ್ ಕೊಡ್ಬೇಕಲ್ಲ ಅಂತ ಕೇಳಿದ್ರೆ, ಯಾಕಯ್ಯ 10 ಗಂಟೆ 3/4 ಗಂಟೆ ಗಲಾಟೆ ಯಾಕೆ ಮಾಡಲಿಲ್ಲ ಅಂದ್ರೆ, ಅವ್ನು ಬಂದಿದ್ದೆ 3/4 ಗಂಟೆ ಆದ್ಮೇಲೆ, ಮೊದಲೇ ಗಲಾಟೆ ಮಾಡ್ತಿದ್ದಿದ್ರೆ ಹೋದ್ರೆ ಲೇಟ್ ಆಗಿ ಬಂದು ಗಲಾಟೆ ಮಾಡಿದ್ರೆ ಹಾಗೋ ಹಾಕಿ. ಅದಿ ಸ್ಕೂಲಲ್ಲೇ ಇರಲಿಲ್ಲ, ಔಟ್ ಆಫ್ ಟೂರ್ ಹೋಗ್ಬಿಟ್ಟಿದ್ದ ಅವನು. ಆಚಾರ್ಯ ಬರೀತಾರ ಅದನ್ನ, ಎಲ್ಲಿ ಹೋಗಿದ್ದ, ಸಂವತ್ಸರೇ ದ್ವಿಮಾಸೋನೆ ವಿಚಿತ್ಯ ಕಿಚ ದಿಶ ಆಗತಃ ಕೀಚಕೋ ಮತ್ಸನೃಪತೇಹೇ ಶಾಲೋ ಬಲವತಾಂವರ ಅನ್ನೋ ದಿಗ್ವಿಜಯಕ್ಕೆ ಅಂತ ಹೊರಟಿದ್ದ. ಅವನು ಔಟ್ ಆಫ್ ಸ್ಟೇಷನ್ ಆಗಿದ್ದ, 10 ತಿಂಗಳು ಮುಗಿತು, ವಾಪಸ್ ಬಂದ. ಆಗ ನೋಡಿದ, ಆದ್ರಿಂದ 10 ತಿಂಗಳ ಮೇಲೆ ಬಂದಿದ್ರಿಂದ ಅವನು 10 ತಿಂಗಳು ಬದುಕಿದ್ದ ಅಂತಾಯ್ತು. ಇಲ್ಲರೂ ಮೊದಲೇ ಸತ್ತು ಹೋಗ್ತಿದ್ದಪ್ಪ, ಜೀವತಿರ್ಗಿಂತ ಮೊದಲೇ ಹೋಗ್ಬಿಡ್ತಿದ್ದ ಅವನು. ಆಗ ಬಂದಿದ್ದೆ ಕಾಲು ಸತ್ತ ಅಷ್ಟೇ ಹೊರತು ಇನ್ನೇನೇ ಇದ್ದ. ಸಂವತ್ಸರೇ ದ್ವಿಮಾಸೋನೆ ವಿಚಿತ್ಯ ದಿಶ ಆಗತಃ ಕೀಚಕೋ ಮತ್ಸನೃಪತೇಹೇ ಶಾಲಃ ಅವನು ಪರಿಚಯ ಮಾಡಿಕೊಡ್ತಾನೆ. ಅವನು ವಿರಾಟ ರಾಜನಿಗೆ ಶಾಲ ಅಂದ್ರೆ ಹೆಂಡತಿಯ ಸಹೋದರ, ಅವನು ವಿರಾಟ ರಾಜನ ಹೆಂಡತಿಯ ಸಹೋದರ ಅಂದ್ರೆ ಅಣ್ಣ, ಇವನು ನಿಜವಾದ ಅಣ್ಣ. ಅವನು ಕುಮಾರದಾಸ ಭಾರತದಲ್ಲಿ ತಮ್ಮನ್ ಮಾಡಿ ಹಾಕ್ಬಿಟ್ಟಿದ್ದ. ಆಕ್ಚುಲಿ ಅವಳು ತಂಗಿ, ಇವನೇ ಅಣ್ಣ. ಅದು ಉಲ್ಟಪಟ್ಟ ಆಗೋಗ್ಬಿಟ್ಟಿದೆ, ಸರಿಯಾಗಿ ತಿಳ್ಕೋಬೇಕಾದ. ಇನ್ನೊಂದು ಕುಮಾರದಾಸನ ಮತ್ತೊಂದು ಬೇರೆ ವಿಷಯ ಉಂಟು. ಜೀವತ ಒಬ್ಬನೇ ಬರಲಿಲ್ಲ, ಅವರು 60 ಜನ ಬಂದಿದ್ರು ಅಂತ ಹೇಳ್ತಾನೆ. ದೊಡ್ಡ ಗುಂಪೆ ಬಂದಿತ್ತು ಅಂತ ಹೇಳ್ತಾನೆ ಮಹಾಭಾರತ ಹೇಳೋದು. ಒಬ್ಬನೇ ಬಂದಿತ್ತ ಅಂತ ಹೇಳಿ ಮತ್ತಿನ್ನೂ ಕೆಲವರು ಸೇರಿಸ್ತಾರೆ. ದುರ್ಯೋಧನ ಕಳಿಸಿಕೊಟ್ಟಿದ್ದ ಅಂತ ಬೇರೆ ಸೇರಿಸ್ತಾರೆ. ಅದೇನೂ ಇಲ್ಲ, ಇವನು ಇಂಡಿಪೆಂಡೆಂಟ್ ಬಂದು ಇಂಡಿಪೆಂಡೆಂಟ್ ಗೂಂಡ, ಇವನು ಅಸಿಸ್ಟೆಂಟ್ ಏನೂ ಆಗಿದ್ದಿಲ್ಲ, ಯಾರು ಕಳಿಸಿದ್ದಿಲ್ಲ, ತಾರೇ ಬಂದು ಸತ್ನೆ ಹೊರತು ದುರ್ಯೋಧನ ಕಡೆಯವನೇನು ಅಲ್ಲ. ಅಂಥವನು ಒಂಬುದು ಕರೆಕ್ಟು, ಅವನ ಕಡೆಯವನಲ್ಲ, ಸಿಮಿಲರ್ ಕ್ಯಾರೆಕ್ಟರ್ ಅಷ್ಟೇ. ಇವನು ದುಷ್ಟ, ಅವನು ದುಷ್ಟ, ಅಂತ ಸಾಮ್ಯ ಇತ್ತೆ ಹೊರತು ಕಳಿಸಿದ್ದಲ್ಲ. ಅಂದ್ರೆ ವಿನಃ ಕಾರಣ ಕಲ್ಪನೆ ಮಾಡೋ ಕಾರಣ ಇಲ್ಲ, ಸುಮ್ಮನೆ ಅವನು ಬಂದ ಅಂದ್ರೆ ಕಳಿಸಿರ್ಬೇಕು ಅಂತ ಯೋಚನೆ ಮಾಡಿಬಿಟ್ರೆ ಅಷ್ಟೇ. ಈ ಸಿನಿಮಾದ ಇನ್ನೂ ಮಾಡಿಬಿಟ್ಟಿದ್ದಾರೆ, ಆ ಕಿರಿಮೀರನ್ನ ದುರ್ನಿರನ್ನ ಕಳಿಸಿಕೊಡ್ತಾನೆ, ಯಾರನ್ನ ದುರ್ನಿರನ್ನ ಕಳಿಸಿಕೊಡ್ತಾರೆ. ಆ ತರ ಅಡ್ಜಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರ ಟಿವಿಗಳಲ್ಲೆಲ್ಲ ನೃತ್ಯ ನಡೆದಿದ್ದಾಗಲ್ಲ, ಆ ತಂಪಾಡಿ ಬಂತ ಸತ್ತೋದವ್ರು ಎಲ್ಲರೂ ಕೂಡ. ಇಲ್ಲೂ ಕೂಡ ಅದು ಪ್ರತ್ಯೇಕವಾಗಿ ಬಂದ, ಕಾದಾಡದ, ಸತ್ತ. ಈಗ ಕೀಚಕ ಬಂದ, ಬಲವತಾಂ ವರಹ, ಹರಿ ಬಲಿಷ್ಠ, ಅವನಿಗೆ ರುದ್ರದೇವರ ವರ. ಜೀಮುತನಿಗೂ ರುದ್ರದೇವರ ವರ, ಕೀಚಕನು ರುದ್ರದೇವರ ವರ. ಅವನು ಬಂದ, ಸದ್ರೌಪದಿಯಂ ವೀಕ್ಷ ಮನೋಭವಾರ್ಥ, ದ್ರೌಪದಿಯನ್ನ ಕಂಡ, ನೋಡಿದ. ಅವನಿಗೆ ವಿಚಿತ್ರವಾದಂತಹ ಅನುಭವ ಆಗೋಯ್ತು. ಅವನು ಹೇಳ್ತಾನೆ, ಯಾರಿವಳು, ಅಕ್ಕನ ಕೇಳ್ತಾನೆ, ತನ್ನ ತಂಗಿನ ಕೇಳ್ತಾನೆ ಹೋಗಿಬಿಟ್ಟು ಸುಭೇಷ್ಣೆಯನ್ನ, ಯಾರಿವಳು ಇಂಥ ಸುಂದರಿ ಇದ್ದಾಳೆ ಅಂತ ಹೇಳಿ ನಂಬಲಿಕ್ಕೆ ಸಾಧ್ಯ ಇಲ್ವಲ್ಲ, ಯಾರಿವಳು ಅಂತ ಕೇಳ್ತಾನೆ. ಇವಳು ಯಾರು, ದೇವಸ್ತ್ರೀನ, ಮಹಾಲಕ್ಷ್ಮಿನ, ಇದೇ ಪ್ರಶ್ನೆ ಮಾಡ್ತಾನೆ. ನಾನು ಅವನು ಹೇಳಿ ಕೇಳಿ ಅವನು ಮಹಾಕಾಮುಕನಾದವನು, ಜಗತ್ತಿನ ಎಲ್ಲಾ ಸುಂದರಿಯರ ಪಟ್ಟಿ ನನ್ನಲ್ಲಿದೆ, ಆದರೆ ಇಂಥವಳನ್ನು ನಾನು ಕಂಡಿದ್ದಿಲ್ಲ ಅಂತ ಹೇಳ್ತಾನೆ. ಇಂಥವಳನ್ನ ಕಂಡಿರಲಿಲ್ಲ, ಯಾರಿವಳು ಅಂತ ಕೇಳಿದಾಗ, ಅವಳ ಬಗ್ಗೆ ಹುಷಾರಾಗಿರು ನೀನು, ಮಾತೆತ್ತಬೇಡ ಅಂತ ಹೇಳ್ತಾಳೆ. ಪಾಪ ಎಚ್ಚರಿಕೆ ಕೊಡ್ತಾಳೆ, ಮಾತೆತ್ತಬೇಡ, ಹೆಚ್ಚು ಕಡೆ ಮಾತಾಡಿದ್ರೆ ನೀನು ಸತ್ತೋಗ ಸಂಭವ ಇದೆ ಅಂತ ಹೇಳಿಲ್ಲ ಅಂತ. ಪಾಪ ಅದೆಲ್ಲ ಇಲ್ಲ, ಅವ್ಳು ಹೇಳ್ಬಿಡು ಬಂದು ವಿಚಾರಿಸ್ಕೋತೇನೆ ಅಂತ ಹೇಳಿದ್ದಾನೆ. ಇದು ಒಂದು ಗಮನಿಸಬೇಕಾದ ಅಂಶ, ತುಂಬಾ ಜನ ನೋಟಿಸ್ ಮಾಡಿಲ್ಲ, ಮಹಾಭಾರತ ಓದಿದೆ ಯಾರು ಕೂಡ ಗಮನಿಸಿಲ್ಲ ಅನ್ನೋ ಹೊಸ ಒಂದು ವಿಷಯ ಅಲ್ಲಿದೆ. ದ್ರೌಪದಿಯನ್ನ ಇಷ್ಟೊತ್ತು ಕೊಂಡಾಡಿದ್ರು, ಅತ್ಯದ್ಭುತವಾದ ಸುಂದರಿಯೆಲ್ಲ ಹೊಗಳಾಕಿಬಿಟ್ರು. ಈಗ ಸ್ವತಃ ಕೀಚಕ ಹೇಳ್ತಾನೆ ಅತ್ಯಂತ ಅದ್ಭುತವಾದ ಸುಂದರಿ ಅಂತ ಮತ್ತೆ ಹೇಳ್ತಾನೆ. ಈ ಕಾಲಕ್ಕೆ ನೋಟಿಸ್ ಮಾಡದೇ ಇರೋ ಜನ ಅಪ್ಪಿತಪ್ಪಿ ಒಬ್ರು ಕೂಡ ಯಾರು ಗಮನಿಸಿಲ್ಲ ಅಂತ ವಿಚಾರ ಅದು. ದ್ರೌಪದಿಯ ವಯಸ್ಸೆಷ್ಟು ಅಂತ ಬಹಳ ಪ್ರಶ್ನೆ ಆಗಿದೆ. ದ್ರೌಪದಿ ಎಷ್ಟು ವಯಸ್ಸಾಗಿತ್ತು ಕೀಚಕ ಬಂದು ನೋಡಿದಾಗ ಅಂತ ಅನೇಕರ ಪ್ರಶ್ನೆ. ಸುಮ್ಮನೆ ನೋಡ್ಬಿಟ್ಟಾಗ ಏನನ್ಸುತ್ತೆ ಏನೋ 16-20 ವರ್ಷ ಇರ್ಬೋದು, ತಿಳ್ಕೊಂಡ್ಬಿಡ್ತಾರಷ್ಟೇ. ಈ 16-20 ವರ್ಷ ಇರ್ಬೋದು, ಜಾಸ್ತಿ ಇನ್ನೇನು ಮತ್ತೆ ಸುಂದರಿ ಅಂತ ವರ್ಣನೆ ಮಾಡಬೇಕಾದ್ರೆ ಅದ್ರ ವಯಸ್ಸು ಕೂಡ ಬೇಕಲ್ಲ ಅಂತ ಊಹೆ ಮಾಡಬಹುದು. ನಿಮಗೆ ಶಾಕ್ ಆಗುತ್ತೆ ಮಹಾಭಾರತ ಓದಿಬಿಟ್ರೆ, ದ್ರೌಪದಿಗೆ 60 ದಾಟಿ ಹೋಗಿತ್ತು ಅಷ್ಟೊತ್ತಿಗೆ. ದ್ರೌಪದಿಯ ವಯಸ್ಸು 60 ದಾಟಿತ್ತು, ಅನೇಕರಿಗೆ ಗೊತ್ತಿಲ್ಲ ವಿಚಾರ. ದ್ರೌಪದಿ ಆ ವಯಸ್ಸಿನ ಎಷ್ಟು ಜನ ಮಕ್ಕಳಿದ್ದಾರೆ ದ್ರೌಪದಿ ಗೊತ್ತೇನು, 5 ಮಕ್ಕಳಿದ್ದಾರೆ, ಅಷ್ಟು ವಯಸ್ಸಾಗಿದೆ. ಅಂತ ಹೊತ್ತಿನಲ್ಲಿ ದ್ರೌಪದಿ ಹೇಗಿದ್ದಾಳೆ ಅಂದ್ರೆ ಅಜರಾ ಲೋಕಸುಂದರಿ. ಇದು ತೀರಾ ಹೊಸ ವಿಚಾರ. ಇವತ್ತು ಬಹುಶಃ ಯಾರಾದ್ರೂ ಮಾಡ್ತಾರಲ್ಲ ಈ ಮಿಸ್ ಇಂಡಿಯಾ ಮಿಸ್ ವರ್ಲ್ಡ್ ಮಾಡ್ತಾರಲ್ಲ, ಅವ್ರು 25 ದಾಟಿದ್ರೆ ಸೇರಿಸೋದಿಲ್ಲ ಅವ್ರನ್ನೆಲ್ಲ ಕೂಡ. 60 ಹೋಗಿ ಇವರೇ ಗೆದ್ದು ಬರೋದು ಗೊತ್ತಿ, ಯಾವ ಕಾಲಕ್ಕೆ ಆಲ್ ಓವರ್ 1-2 ವರ್ಷ ಮಾಜಿ ಸುಂದರಿ ಆಗಿಬಿಡ್ತಾರ ಪಾಪ. ನೆಕ್ಸ್ಟ್ ಇಯರ್ಗೆ ಅವ್ರ ಮಾಜಿ ಸುಂದರಿ ಅಂತ ಹೆಸರು. ಆ ಸುಂದರ ರಿಟೈರ್ಡ್ ಸುಂದರಿಗಳೇ ಹೊರತು ಖಾಲಿ ಸುಂದರಿ ಇರಲ್ಲ. ದ್ರೌಪದಿ ಕತೆ ಹಾಗಲ್ಲ, ಇವತ್ತಿಗೂ ಕೂಡ ಅದ್ವಿತೀಯವಾದಂತಹ ಸೌಂದರ್ಯ ದ್ರೌಪದಿ. ಇದು ಈ ಇನ್ಫಾರ್ಮೇಶನ್ ಇದೆಯಲ್ಲ ಬಹಳ ಅಪೂರ್ವವಾದದ್ದು. ಅದೇ ರೀತಿ ಭೀಮನ ಬಗ್ಗೆ ಗೊತ್ತಿಲ್ಲ ಅನೇಕರಿಗೆ, ಮಲ್ಲಯುದ್ಧ ಮಾಡಿದ ಭೀಮಸೇನ ಎಷ್ಟು ಗೊತ್ತೇನೆ ವಯಸ್ಸಾಗ 70 ಎರಡು ನೋಡಿಲ್ಲ ಯಾರು ಕೂಡ. ಭೀಮಸೇನ ವಯಸ್ಸು 70, ದ್ರೌಪದಿ ವಯಸ್ಸು 60 ದಾಟಿದೆ ಅಂದಮೇಲೆ ಎಂತ ಅದ್ಭುತ ವ್ಯಕ್ತಿಗಳಿವರು. ಆ ವಯಸ್ಸಿನಲ್ಲಿ ಅಂಥ ಬಾಹುಬಲ, ಬೇಕಾದ್ರೆ ಗಣ್ಯರ ಹೊಡಿಲಕ್ಕೆ ಬರುತ್ತೆ ಬೇಕಾದ್ರೆ. 70 ಶೂಟ್ ಗೇಟ್ ಮಾಡಬಹುದು, ಏನ್ ತೊಂದರೆ ಇಲ್ಲ, ರಿವಾಲ್ವರ್ ಉಪಯೋಗಿಸಬಹುದು. ಆದ್ರೆ ಫಿಸಿಕಲಿ ಅಂತ ಸ್ಟ್ರಾಂಗ್ ಮನ್ ಅನ್ಕೊಳ್ಳಕ್ ಹ್ಯಾಗ ಸಾಧ್ಯವಾಯ್ತು ಅಂತ ಕೇಳಿದ್ರೆ ಅದು ಭೀಮಸೇನನ ಹಿರಿಮೆ. ದ್ರೌಪದಿ ಹೀಗಿರಲಿಕ್ಕೆ ಹ್ಯಾಗ ಸಾಧ್ಯವಾಯ್ತು ಅಂದ್ರೆ ಅದು ದ್ರೌಪದಿಯ ಹಿರಿಮೆ. ಏನಿದ್ರು ಸ್ವಾರಸ್ಯ ಅಂತ ಪ್ರಶ್ನೆ. ಆಗ ನಮಗೆ ಅರ್ಥವಾಗುತ್ತೆ, ಇದು ಮಹಾಭಾರತನ ಮೆದುರಿಗಿಟ್ಟಿರೋ ಡೇಟಾ ಇದು. ಒಂದು ಕಾಮನ್ ಸೆನ್ಸ್ ಉಪಯೋಗಿಸಬೇಕಾದ್ರೆ ಪಾಂಡ ಧರ್ಮರಾಜನಿಗೆ ಮದುವೆ ಆದಾಗ ಸುಮಾರು 30 ನಮಗೆ ಗೊತ್ತಿದೆ. ಈಗಾಗಲೇ ಆದರೆ 30 ರಾಜ್ಯಾರಿ ಆಗಿಬಿಟ್ಟಿದೆ ಈಗಾಗಲೇನೆ. ಆತನೇ 71 ಧರ್ಮರಾಜನಿಗೆ, ಈಗ ಧರ್ಮ 71. ಸೊ ದ್ರೌಪದಿ ಸಹಜವಾಗಿ 60 ದಾಟಿ ಹೋಗ್ಬಿಟ್ಟಿದೆ. ಏನು ಯೋಚನೆ ಇಲ್ಲ, ಯಾವ ಸಂಶಯಕ್ಕೂ ಅವಕಾಶವೂ ಇಲ್ಲ, 100% ಗ್ಯಾರಂಟಿ ಅದು. ಮತ್ತೆ ಯಾತಕ್ಕೆ ಮುಪ್ಪು ಬರಲಿಲ್ಲ ಅಂತ ಪ್ರಶ್ನೆ ಇದೆ. ಅನೇಕರು ಗಮನಿಸಬೇಕಾಗ ಭೀಮಸೇನೆ ಮುಪ್ಪು ಯಾತಕ್ಕಿಲ್ಲ, ಆತ ವಾಯುದೇವರ ಅವತಾರ, ವಾಯುದೇವರಿಗೆ ಮುಪ್ಪಿಲ್ಲ ಅಂತ ಹೇಳ್ತಾರೆ. ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತಃ ಜನ್ಮ ಮೃತ್ಯಾಮಯಾನಾಂ. ಅಜರ ಅಂದ್ರೆ ಮುಪ್ಪಿಲ್ಲದವರೇ ಅಂತ ಅರ್ಥ. ಮಧ್ವಾಚಾರ್ಯರು ಹಾಗೆ ಇದ್ದರು, ದೊಡ್ಡ ಬಂಡೆ ಒಂದೇ ಕೈಲಿ ಎತ್ತಿಟ್ರಲ್ಲ, 75 ಅವರು ದೊಡ್ಡ ಬಂಡೆ ಕಳಸಲ್ಲಿ ಇವತ್ತಿಗೂ ಇದೆ, 55 ತೂಕದ ಭಾರದ ಬಂಡೆ ಒಂದೇ ಕೈಲಿ ಎತ್ತಿಟ್ರಂತೆ. ಇವತ್ತು ಕೋಲ್ ಹಿಡ್ಕೊಳಕ್ ಬರದೇ ಇರೋ ವಯಸ್ಸು ಹೆಚ್ಚು ಕಡಿಮೆ, ಆ ವಯಸ್ಸಿನ ಕೋಲ್ ಹಿಡ್ಕೊ ಕೋಲೇ ಜಾರಿಕೊಂಡ್ ಬಿಡ್ತಾರ ಅಂತ ಹೊತ್ತಿನೊಳಗೆ ಅಂತ ಬಂಡೆ ಎತ್ತಿಟ್ಟಿದ್ದ ಯಾತಕ್ಕೆ ಅಂದ್ರೆ ಅವ್ರಿಗೆ ವಯಸ್ಸಿನ ಬಾಧೆ ಇಲ್ಲವೇ ಇಲ್ಲ. ಇವತ್ತಿಗೂ ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ. ಇದು ವಿಶೇಷ. ನನ್ನ ದ್ರೌಪದಿ ಯಾರು? ಭಾರತೀ ದೇವಿ. ರುಜುಗಳಿಗೆ ದೇಹದ ವಯಸ್ಸಾಗೋದಿಲ್ಲ. ಇದು ವಿಶೇಷ. ದೇಹದ ವಯಸ್ಸು ಅವ್ರ ಕ್ವಾಲಿಟಿನೇ ಬಾಡಿ, ಅವ್ರ ಬಾಡಿ ಕ್ವಾಲಿಟಿ ತೀರಾ ಡಿಫರೆಂಟ್ ಆಗಿರೋದಾದ್ರಿಂದ ವಯಸ್ಸಾಗೋದಿಲ್ಲ. ಅವ್ರು ಹೇಳ್ತಾರೆ ಉತ್ಪತ್ತಿತಶ್ಚ ಸರ್ವಜ್ಞ. ಮಹಾಭಾರತ ಅಶರೀರವಾಣಿ ಹೇಳ್ತಾ ಇದೆ, ದ್ರೌಪದಿ ಅವತಾರ ಮಾಡಿದಾಗ ಹೇಳ್ತಾ ಇದೆ. ದ್ರೌಪದಿ ಯಾರು ಅಂದ್ರೆ ಅಜರಾ ಲೋಕ ಸುಂದರಿ, ಮುಪ್ಪಿಲ್ಲದವಳು ಅಂತ ಹೇಳಿಬಿಟ್ಟಿದೆ ಈಗಾಗಲೇ. ಅಲ್ಲಿ ಹೇಳಿದ್ದನ್ನು ಪ್ರೂವ್ ಮಾಡ್ತಿದ್ದೇವೆ ಅಷ್ಟೇ. ಈಗ ಅದೇ ಹೊಸ ವಿಷಯ ಅಂತ ಯಾವಾಗ ಗೊತ್ತಾಗುತ್ತೆ, ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಅದಾಗಲೇ ಹೇಳಿದೆ ದ್ರೌಪದಿಗೆ ಮುಪ್ಪಿಲ್ಲ. ಸೊ ಕೀಚಕರಂತ ಮಹಾರಾಕ್ಷಸ ಈಗ ಕಂಡಾಗ್ತಿದ್ದಾನೆ. ಎಷ್ಟು ವಯಸ್ಸಾಗಿದೆ? ವಯಸ್ಸಾಗಿದೆ ಅಲ್ಲ, ವಯಸ್ಸಾಗಿರೋದು ಹೌದು, ವಯಸ್ಸಿನ ಪರಿಣಾಮ ಆಗೋದಿಲ್ಲ, ಅದು ಇಂಪಾರ್ಟೆಂಟ್. ನಮಗೆ ಹೇಗೆ ನಂಬೋದು ಅಂತ ಇನ್ನೂ ಪ್ರಶ್ನೆ ಮಾಡಿದ್ರೆ, ನಮ್ಮ ಮನೆಯಲ್ಲಿ ವಿಚಾರ ಮಾಡಿ ನೋಡಿ, ಈ ಸ್ಟೀಲ್ ಪಾತ್ರೆ ತಾನೆ ಡಾಕ್ಟರ್ ಉಪಯೋಗಿಸ್ಬಿಡ್ತಾರೆ, ಮಾರ್ಲಕ್ಕೆ ಹೋಗಿ ಹಣೆ ಬರ ಗೊತ್ತಾಗುತ್ತೆ. ಯಾರು ಬಿಟ್ಟು ಕೊಟ್ಟರು ತಗೊಳ್ಳೋದಿಲ್ಲ, ಹೋಗಲಿ ಸ್ವಾಮಿ ಅಂತ ಬಿಟ್ಬಿಡ್ತಾರೆ. ಬಿಟ್ಟು ಹೋಗೋದ್ರು ಹೋಗ್ತಾರೆ ಅವತ್ತು ಯಾರು ಸ್ಟೀಲ್ ಪಾತ್ರೆ ಕದಿಯವರು ಬಂದ್ರೆ ಅವ್ರು ಬಾಯಿ ಅವ್ನು ಎಂತ ಕ್ವಾಲಿಟಿ ಕಳ್ಳ ಯೋಚನೆ ಮಾಡಬೇಕು. ಈ ಸ್ಟೀಲ್ ಪಾತ್ರೆ ಕಳ್ಳ ಸ್ಟೀಲ್ ತಟ್ಟೆ ಕಳ್ಳ ಬಂದ್ಬಿಟ್ರೆ ಅವನ ಬಗ್ಗೆ ಹೋದ್ರೆ ಹಾಳಾಗಿ ಹೋಗ್ಲಿ ಅಂತ ಹೇಳಬೇಕು, ಏನೋ ಮಾಡಕ್ಕ ಕಂಪ್ಲೇಂಟ್ ಕೊಡೋದಕ್ಕೂ ಮರ್ಯಾದೆ ಅಲ್ಲ ಅದು ಅಂತ. ಆದರೆ ಅದೇ ಬಂಗಾರ ಕರೀತಾರೆ ಅಂದ್ರೆ ವಿಚಾರ ಬೇರೆ. ಆಗ ನಮ್ಮ ತಾತನ ಕಾಲದ ಬಂಗಾರ ಆ ವೈಶಿಷ್ಟ್ಯದೇ ಬೇರೆ. ಅದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಓಲ್ಡ್ ಗೋಲ್ಡ್ ಈಸ್ ರಿಯಲಿ ಗೋಲ್ಡ್. ಆ ತರ ಓಲ್ಡ್ ಗೋಲ್ಡ್ ಅದ್ಬಿಟ್ರೆ ಇವತ್ತು ಮೂರು ಸಾರಿ ಬಾರಿ ಒಳ್ಳೆ ಕಾಲದ್ದು. ಹಿಂದಿನ ಕಾಲ ಬಂಗಾರ ನೋಡ್ಬೇಕಾಗಿತ್ತು ಕೆಲವರೆಲ್ಲ ಕೂಡ, ಅದ್ ಬೆಂಕಿ ಒಳ್ಳೆದಾಗ ಹೊಳಿತಾ ಇರುತ್ತೆ ನೋಡ್ಬಿಟ್ರೆ ತಿಳಿಸಿ ಅಂತ ಶೈನಿಂಗ್. ಅದು ಅದು ಪ್ಯೂರ್ ಬಂಗಾರದ ಲಕ್ಷಣ ಅದು ಒಂದು. ಅಂದ್ರೆ ಬಂಗಾರ ಎಷ್ಟು ಹಳೇದಾದ್ರೂ ಕೂಡ ಅದು ಚಿನ್ನನೇ. ಅದು ಹಳೇದಾದಷ್ಟು ಆಂಟಿಕ್ ವ್ಯಾಲ್ಯೂ ಬರುತ್ತೆ, ಮತ್ತೆ ಅದಕ್ಕೆ ಆಂಟಿಕ್ ವ್ಯಾಲ್ಯೂ ಬರುತ್ತೆ ಹೊರತು ಅದು ಹಳೇದಾಗೋದಿಲ್ಲ. ಈ ಕಬ್ಬಿಣದ ಬಾಂಡ್ನಗಿಂದ ಆಂಟಿಕ್ ವ್ಯಾಲ್ಯೂ ಬರುತ್ತಾ? ತುಕ್ಕಿಡಿದ್ರೆ ಬಿಸಾಕ್ಬಿಡ್ತಾರೆ. ಬಂಗಾರ ವಿಚಿತ್ರ ಲೋಹ ಅದು, ಅದು ಲೋಹನೇ, ವಿಚಿತ್ರ ಲೋಹ ಅದು. ಇವ್ರದ್ದು ಬಾಡಿನೇ ವಿಚಿತ್ರವಾದ ಬಾಡಿ, ಅದಕ್ಕೆ ಇವ್ರ ವಯಸ್ಸಾಗೋದಿಲ್ಲ, ಆ ವಯಸ್ಸೇನು ಇಂಪ್ಯಾಕ್ಟ್ ಅವ್ರ ಮೇಲೆ ಬೀಳೋದಿಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಹಾಭಾರತ ತೀರ ವಿನೂತನವಾದಂತಹ ಒಂದು ಸಮಸ್ಯೆ ನಮ್ಮಂದೆ ಇಟ್ಟಿದೆ. ಅದನ್ನು ಯೋಚನೆ ಮಾಡಬೇಕು. ದ್ರೌಪದಿಯ ವೈಶಿಷ್ಟ್ಯ ಎಂಬುದು ಊಹೆಗೆ ಮೀರಿದ ವೈಶಿಷ್ಟ್ಯ. ಆಗ್ಲೇನೆ ಆಕೆ ಯಾರು ಅಂತ ಅರ್ಥವಾಗುತ್ತೆ. ಇನ್ನೊಂದು ಸ್ವಾರಸ್ಯ ನೋಡಿಬೇಕಾದ್ರೆ, ದ್ರೌಪದಿ ಯಾರು? ಭಾರತೀ ದೇವಿ. ಭಾರತಿ ಅಂದ್ರೆ ಸರಸ್ವತಿ ದೇವಿ. ವಿದ್ಯೆ ಇರುತ್ತೆ, ವಿದ್ಯೆ ಹಳೇದಾಗೋದಿಲ್ಲ, ಅದು ಭಾರಿ ಸ್ವಾರಸ್ಯ. ಅವಾಗುತ್ತೆ ಎಕ್ಸ್ಪೀರಿಯನ್ಸ್, ಇನ್ನು ವ್ಯಾಲ್ಯೂ ಜಾಸ್ತಿ ಆಗಿಬಿಡುತ್ತೆ. ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಹೋದಂತೆ ಫ್ರೆಶ್ ಕ್ಯಾಂಡಿಡೇಟ್ ಇದ್ದಾನೆ, ಎಮ್ ಎ ಆದವನು, ಇಪ್ಪತ್ತು ಸರ್ವಿಸ್ ಮಾಡಿದವನಿದ್ದಾನೆ, ಇವನು ವ್ಯಾಲ್ಯೂ ಜಾಸ್ತಿ. ಇವನಿಗೆ ಹಳೆ ವಿದ್ಯೆ ಅಂತ ಕರೆಯೋದಿಲ್ಲ. ಹಳೆ ವಿದ್ಯೆ ಯಾವಾಗತ್ತೆ? ಅವ್ನು ಸ್ಕೂಲ್ ನೋಟ್ಸ್ ಬಿಟ್ಟು ಮತ್ತೆ ಎಂದು ಓದ್ದೆ ಹೋಗಿದ್ರೆ ಹಳೇದಾಗಿರುತ್ತೆ ಅಷ್ಟೇ. ವೇಸ್ಟ್ ಬರ್ಸಿ ತಪ್ಪೋ ಸಹಿತ ಆದ್ರೆ ಬಾಯ್ಪಾಠ ಮಾಡಿದ್ರೆ ಉಪಯೋಗ ಇಲ್ಲ. ಮಧ್ಯೆ ಮಧ್ಯೆ ಪಾಠ ಪರಾವಚನೆ ಮಾಡ್ಕೊಂಡಿದ್ದ ಅಂದ್ರೆ ಅವ್ರ ನಾಲೆಡ್ಜ್ ಭಾರಿ ಸ್ಟ್ರಾಂಗ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಆ ವಿದ್ಯೆಗೆ ಹಳೆತ ಎಕ್ಸ್ಪರ್ಟ್ ಕಮಿಟಿಗಳು ನೇಮಿಸಬೇಕಾದ್ರೆ ಎಷ್ಟೋ ಜನ 70-80 ನೇಮಿಸ್ತಾರೆ. ಆದ್ದರಿಂದ ದ್ರೌಪದಿ ದೇವಿಗೆ ಈ ಹಳೆತನದ ಪ್ರಶ್ನೆ ಇಲ್ಲ. ವಯಸ್ಸಾಗಿಲ್ಲ ಅಲ್ಲ, ವಯಸ್ಸಾಗಿದೆ, ವಯಸ್ಸಿನ ಪರಿಣಾಮ ಆಗಿಲ್ಲ. ಅದಕ್ಕೇನೆ ಭೀಮಸೇನನ್ನು ನಾವು ವೃದ್ಧ ಅಂತ ತೋರಿಸಕ್ ಹೋಗಬಾರದು, ವೃದ್ಧರಲ್ಲ ದ್ರೌಪದಿಯನ್ನ ಆ ರೀತಿ ತೋರಿಸಬಾರದು. ನಿಜನೇ ಈ ಮಾತಿನ ಉಳಿದ ಪ್ರಜ್ಞೆ ಬರಲಿಲ್ಲ. ಚಿತ್ರರಂಗದ ಮೊದಲಿದ್ದಾರೆ, ಅವ್ರ ಬಗ್ಗೆ ಈ ಮಾತು ಬರಲೇ ಇಲ್ಲ. ಅವ್ರನ್ನ ಯಾರಾದ್ರೂ ಕೂಡ ಈ ರೀತಿಯಲ್ಲಿ ಕೀಚಕನಂತೆ ಗಂಟು ಬಿತ್ತು ಅಂತ ಪ್ರಸಂಗ ಬರೋದಿಲ್ಲ. ಯಾಕೆಂದ್ರೆ ಆ ವಯಸ್ಸಾದ ಮೇಲೆ ಅವರಿಗೆ ಆ ಪ್ರಶ್ನೆ ಬರಲಿಲ್ಲ. ಆದರೆ ದ್ರೌಪದಿಗೆ ಮಾತ್ರ ಆ ಪ್ರಶ್ನೆ ಇದ್ದಿದ್ದಕ್ಕೆ ಕಾರಣ ಅಜರಾ ಲೋಕಸುಂದರಿ. ಈ ಅರ್ಥದಲ್ಲಿ ಭೀಮ ದ್ರೌಪದಿಯರ ಬಗ್ಗೆ ಹೊಸ ಮಾಹಿತಿ. ದೇವತೆಗಳಿಗೆ ನಿರ್ಜರಾ ಅಂತ ಹೆಸರು. ನಿರ್ಜರಾ ಅಮರಾಹ ಅಂತ ದೇವತೆಗಳನ್ನು ಕರೀತಾರೆ. ನಿರ್ಜರರು ಅಂದ್ರೆ ಮುಪ್ಪಿಲ್ಲದವರು ಅಂತ ಅರ್ಥ. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ತರಸೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೆ ಸ್ವಚರಣಗಳಿಗಭಿ ವಂದಿಸುವೆ ಪಾಲಿಪುದು ಸನ್ಮತಿಯ. ಅಲ್ಲಿರೋದೇನು? ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ. ಎರಡರ್ಥ. ನಿರ್ಜರ ಸಭಾ ಸಂಸೇವ್ಯ ಒಂದನ್ವಯ, ದೇವತೆಗಳ ಸಭೆಯಲ್ಲಿ ಪೂಜಿತರಾದವರು ಅಂತ ಅರ್ಥ. ನಿರ್ಜರ ಸಭಾ ಸಂಸೇವ್ಯ ಮುಪ್ಪಿಲ್ಲದವರೇ ಸಭೆಯಲ್ಲಿ ಪೂಜಿತರಾದವರೇ ಅಂತ ಈ ರೀತಿ ಅನ್ವಯ. ಅಂದ್ರೆ ಮುಪ್ಪಿಲ್ಲದವರು ಅಂತ ಸ್ಪಷ್ಟ ಹರಿಕಥಾಮೃತ ಸಾರ ಓದ್ದವರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ. ವಾಯುಸ್ತುತಿಯಲ್ಲೂ ಅಜರ, ಇಲ್ಲಿ ನಿರ್ಜರ ಅಂದ್ರೆ ಮುಪ್ಪಿಲ್ಲದವರು ಅಂತ. ಅಮರರು ಅಂದ್ರೆ ಸಾವಿಲ್ಲದವರು ಅಂತ ಅರ್ಥ. ನಿರ್ಜರರು ಮುಪ್ಪಿಲ್ಲದವರು, ಅಮರರು ಸಾವಿಲ್ಲದವರು. ನಿರ್ಜರ ಅಮರ ಅಂತ ದೇವತೆಗಳು ಎರಡು ಹೆಸರು ಇದೆ. ಇವರಂತೂ ಬರೀ ದೇವತೆಗಳಲ್ಲ, ದೇವಶ್ರೇಷ್ಠರಿವರು. ಆ ಒಂದು ಕಾರಣ ಹೇಳುತ್ತಾರೆ, ಯಾತಕ್ಕ ಅವರ ದೇಹ ಆಗಿದೆ ಅಂತ ಪ್ರಶ್ನೆ. ಅದಕ್ಕೆ ಸತ್ವ ಪ್ರಚುರ ವಾಣಿ ಮುಖ ಸರೋಜೇನ. ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣ ಕಾಂಬಿನೇಷನ್ ಇರುತ್ತೆ, ಮಿಕ್ಸ್ಚರ್ ಅದು. ಆದರೆ ಆ ಕಾಣುಕ ಎಷ್ಟೆಷ್ಟು ಮಿಕ್ಸ್ ಆಗ್ತಾ ಹೋಗುತ್ತೋ, ತಮೋಗುಣ ಬರ್ತಾ ಹೋದಂತೆ ಅದ್ರ ಕ್ವಾಲಿಟಿ ಡೌನ್ ಆಗ್ತಾ ಬರುತ್ತೆ. ರಜೋಗುಣ ಆದಾಗ ಕಡಿಮೆ ಡೌನ್ ಆಗಿರುತ್ತೆ, ತಾಮಸ ಗುಣ ಜಾಸ್ತಿ ಆಗಿಬಿಡುತ್ತೆ. ಸತ್ವಗುಣ ಜಾಸ್ತಿ ಇದ್ದಷ್ಟು ಕೂಡ ಅದಕ್ಕೆ ಹೊಳಪು ಬರುತ್ತೆ, ಅದರ ಲೈಫ್ ಜಾಸ್ತಿ ಆಗುತ್ತೆ. ಇವರ ರುಜುಗಳ ಬಾಡಿ ಹೇಗೆ ತಯಾರಾಗುತ್ತೆ ಅಂದ್ರೆ, ಅವರ ದೇಹದೊಳಗೆ ಸತ್ವ ಪ್ರಚುರ, ಸತ್ವಗುಣ ಆಗೋದು 99.999% ಇರುತ್ತವೆ. ಆದ್ರಿಂದಾಗಿನೇ ಆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಅಂತ ಅರ್ಥ. ಆ ಕ್ವಾಲಿಟಿ ಉಳಿಲಿಕ್ಕೆ ಅದೇ ಕಾರಣ. ಈ ಸಿನಿಮಾ ನಾಟಕದಲ್ಲಿ ಬ್ರಹ್ಮದೇವರು ಅವಳು ಹಣ್ಣನ್ನು ಮುದುಕನ್ನು ತೋರಿಸೋ ತೋರಿಸ್ಬಿಡ್ತಾರೆ, ಬಿಳಿಯ ಗಡ್ಡ ಬಿಳಿ ಕೂದಲು ಎಲ್ಲ ಕೂಡ. ಅದು 100 ವರ್ಷ ಆದರೂ ಬಿಳಿ ಕೂದಲು ಬರೋದಿಲ್ಲ ಅವ್ರಿಗೆ, ಕಪ್ಪು ಕೂದಲಲ್ಲೇ ಇರ್ತಾರೋ. ಯಾಕೆಂದ್ರೆ ಬಾಡಿ ಇರೋದೇ ಅಂಥದ್ದಾದ್ರೆ. ಬಂಗಾರ ತುಕ್ಕಿಡ್ದು ಯಾರು ನೋಡಿದ್ದೀರಾ? ಬಂಗಾರ ತುಕ್ಕಿಡಿದ್ರೆ ಬಂಗಾರನ ಅದು ಕಬ್ಬಿಣ ಆಗುತ್ತೆ, ತುಕ್ಕಿಡಿಯೋದೇ ಇಲ್ಲ. ಅದೇ ರೀತಿ ಅವರಿಗೆ ಬಿಳಿ ಕೂದಲು ಬರೋದು, ಇದು ಹಣ್ಣಣ್ಣಾಗೋದು ಪ್ರಸಂಗ ಬರೋದಿಲ್ಲ ಬ್ರಹ್ಮದೇವರಿಗೆ. ವಾಯುದೇವರಿಗೂ ಬರೋದಿಲ್ಲ. ಹನುಮಂತ ದೇವರು ತ್ರೇತಾಯುಗದವರು, ಭೀಮಸೇನ ಹನುಮಂತ ಇಬ್ಬರು ಮೀಟ್ ಆಗ್ತಾರಲ್ಲ, ಮೊದಲು ನಾಟಕ ಮಾಡ್ತಾರೆ ಸ್ವಲ್ಪ. ಹಿಂದೆ ನೋಡಿದ್ದೇವೆ ಅದನ್ನ, ನಾ ವಯಸ್ಸಾಗಿದ್ರೆ ಸ್ವಲ್ಪ ಇದು ಮಾಡು ಅಂತೇಳಿ ಅಲ್ಲ, ಮುಗಿದ ಮೇಲೆ ಜಂಪ್ ಮಾಡಿ ಹೋಗ್ಬಿಡ್ತಾರೆ ಹಾರ್ಕೊಂಡು, ಬಾಲ ಎತ್ತಲಕ್ಕಾಗದ್ರೆ ಅದು ಬದಲು ಮಾಡಿಬಿಟ್ಟು ಅವಾಗ ಹಾರ್ಕೊಂಡು ಹೋಗ್ಬಿಡ್ತಾರೆ. ಅದೇ ಮಹಾಭಾರತ ಓದಿ, ಜಾಂಬುವಂತನೇ ಉಪ್ಪು ಬಂದಿರುತ್ತೆ. ಜಾಂಬುವಂತ ಹಣ್ಣನ್ನು ಮುಲ್ಕನಾಗಿರ್ತಾರೆ. ಕೃಷ್ಣನ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೃಷ್ಣ ಬಹಳ ಮುದುಕನಾಗಿಬಿಟ್ಟಿದ್ದೇನೆ, ತುಂಬಾ ಕಷ್ಟ ಆಗಿಬಿಟ್ಟಿದೆ, ಸ್ವಲ್ಪ ತಾರಣ್ಯ ಕೊಡು ಅಂತ ಕೇಳುತ್ತಾನೆ. ಕೃಷ್ಣ ಆಗ ಚಕ್ರದಿಂದ ಕೊರೆದು ಬಾಡಿನ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸರಿ ಮಾಡಿಬಿಡ್ತಾರೆ. ಪೂರ್ತಿ ಒಂದೊಂದು ಅಂಗಕ್ಕೆ ಅದು ಬೋರ್ಡ್ ಹಾಕಿರ್ತಾರೆ, ಇಷ್ಟು ಮುಖಕ್ಕೆ ಇಲ್ಲಿ ಆಗಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಇಷ್ಟು ಖರ್ಚಾಗ್ತದೆ, ಕೈಗಾದ್ರೆ ಇಷ್ಟು, ಹೊಟ್ಟೆಗಾದ್ರೆ ಇಷ್ಟು ಅಂತ ಎಲ್ಲ ಹಾಕಿರ್ತಾರೆ. ಪಾಪ ಇದು ಆಲ್ ರೌಂಡ್ ಪ್ಲಾಸ್ಟಿಕ್ ಸರ್ಜರಿ. ಕೃಷ್ಣ ಮಾಡಿದ ಚಕ್ರನ ಕೊರೆದು ಬಿಟ್ಟಂತೆ, ಕಂಪ್ಲೀಟ್ ಬಾಡಿನ ಕೊರೆದು ತರಣನ್ ಮಾಡಿಬಿಟ್ಟಂತೆ. ಆಶ್ಚರ್ಯ, ಹನುಮಂತನ ಯಾವ ಮಾಡೋದಿಲ್ಲ, ಹನುಮಂತ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾತಕ್ಕೆ? ಹನುಮಂತ ವಾಯುದೇವರು, ಜಾಂಬವಂತ ವಾಯುದೇವರಲ್ಲ. ನಿಜವಾಗ್ಲಿತಿ ನಿಮ್ಗೆ ಎಫೆಕ್ಟ್ ಆಗಿತ್ತು, ಹನುಮಂತನಿಗೆ ಆಗ್ಲಿಲ್ಲ. ಇಲ್ಲವರು ಹನುಮಂತನ ಪೂಜೆ ಮಾಡ್ಬೇಕಾದ್ರೆ ಪಾಪ ಮುದುಕಾಗಿದ್ದಾರೆ ಹನುಮಂತ, ಕೈಲಾಗತ್ತಿಲ್ಲ ಪಾಪ ಅಂತಂದು ಯಾರ ಕರೀತಾರಾ? ಏನೂ ಇಲ್ಲ. ಇವತ್ತು ಹನುಮಂತ ಅಂದ್ರೆ ಆಲ್ವೇಸ್ ಹನುಮಂತನೇ. ಇವ್ರು ವಾಲಿ ಸುಗ್ರೀವ ಇಲ್ಲೇ ಇಲ್ಲ ಇವತ್ತಿನ ದಿವಸ. ವಾಲಿ ಪೂಜೆ ಮಾಡಕ್ ವಾಲಿ ಇಲ್ಲ ಇವತ್ತು, ಸುಗ್ರೀವ ಸುಗ್ರೀವನು ಇಲ್ಲ. ವಾಲಿ ಅಂತ ರಾಮದೇವರ ಕೊಂದಾಕ್ಬಿಟ್ಟಿದ್ದಾರೆ.
ಇದೆಲ್ಲ ಯೋಚನೆ ಮಾಡಿದಾಗ ದೇವತಾ ತಾರತವ್ಯ ನಮಗೆ ಅರ್ಥವಾಗ್ತದೆ.
ವಾಯುಜೀವೋತ್ತವ ಅಂತ ಯಾತಕ್ಕೆ ಕರೀತಾರೆ, ಇವತ್ತು ಸುಗ್ರೀವ ಸ್ತೋತ್ರ ಬಾರದ ಹನುಮಂತರ ಸ್ವಹನುಮ ಕಷ್ಟ ನಡೆದಂತ ಅದ್ಭುತವಾದಂತ ವಿಚಾರ. ಆದ್ರಿಂದ ದ್ರೌಪದಿಯನ್ನು ನೋಡಿದ ನಮ್ಗೆ ಇನ್ನೊಂದು ಸ್ವಾರಸ್ಯ ಹೇಳ್ತಾರೆ, ನಮ್ ಸತ್ವ ಕೂಡ ಜಾಸ್ತಿ ಆಗ್ತಾ ಹೋದಂತೆ ಬಾಡಿ ಕ್ವಾಲಿಟಿ ಚೇಂಜ್ ಆಗುತ್ತೆ. ನಮಗೆ ಗೊತ್ತಾಯ್ತೀಗ ರಥ ಉಪವಾಸ ಮಾಡಲಿಕ್ಕೆ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಸತ್ವಗುಣ ಜಾಸ್ತಿ ಆಗಲಿ ಶುರುವಾಗ ತಿಂಬೋದೆಲ್ಲ ಏನು ಈ ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಒಳ್ಳೆಯದು, ವಿಜ್ಞಾನ ಒಪ್ಕೊಂಡ್ಬಿಟ್ಟಿದೆ. ಅದನ್ನ ಸಸ್ಯಾಹಾರದಲ್ಲೂ ಕೂಡ ಅಲ್ಲಿ ವೆರೈಟಿ ಇದೆ, ನಿಷಿದ್ಧ ಪದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಾಮಸ ಮತ್ತೆ ಅದರಲ್ಲೇ ತಾಮಸ ಮತ್ತೆ ಅದನ್ನ ತೆಗೆದ ಸಾತ್ವಿಕಕ್ಕೆ ಬರಬೇಕು. ಮತ್ತೆ ಸಾತ್ವಿಕದಲ್ಲೂ ಕೂಡ ರಥಕ್ಕೆ ಬರ್ತಾರೆ, ಇನ್ನೂ ಸಾತ್ವಿಕ ಆಯ್ತು. ವ್ರತಾಚರಣೆ ಮಾಡೋ ಇನ್ನೂ ಸಾತ್ವಿಕ, ಏಕಾಚಿ ಉಪವಾಸ ಮಾಡ್ತಾನಲ್ಲ ಮತ್ತೆ ಆಹಾರವೇ ಇಲ್ಲ, ಒಂದು ಯಾವ ಕ್ವಾಲಿಟಿ ಬೆಂಟನ ಆಗತ್ತೆ ಯೋಚನೆ ಮಾಡಿ. ಇದೆಲ್ಲ ಮಾಡ್ತಾ ಹೋದರೆ ದೇಹದ ಮೇಲೆ ಪರಿಣಾಮವಾಗುತ್ತೆ, ಮನಸ್ಸಿನ ಮೇಲೆ ಇನ್ನೂ ಜಾಸ್ತಿ ಪರಿಣಾಮ ಆಗುತ್ತೆ, ಮೈಂಡ್ ಫ್ರೆಶ್ ಆಗಿರುತ್ತೆ, ದುಃಖ ಇಕ್ಕ ಬರೋದಿಲ್ಲ, ಆನಂದವಾಗಿರೋದು ಅಭ್ಯಾಸವಾಗುತ್ತೆ. ಇದೆಲ್ಲ ಯೋಚನೆ ಮಾಡಿ ಆಹಾರಕ್ಕೂ ಇರೋ ಸಂಬಂಧ ಸತ್ತು ಕೂಡ ಬಾಡಿ ಬಂದಿದೆ ಏನೋ ಮಾಡೋಕ್ಕಾಗೋದಿಲ್ಲ, ಬಟ್ ಮೇಂಟೈನ್ ಮಾಡಕ್ ಬರುತ್ತದೆ. ಒಳ್ಳೆ ರೀತಿ ವ್ರತೋಪಾಸಗಳು ಮಾಡ್ಕೊಂಡಿದ್ರೆ ವಿಷ್ಣು ಪಂಚಕಾಯಿತ್ಯ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮಾಡ್ಕೋತಾ ಇದ್ದು ಬಿಟ್ರೆ ಒಳ್ಳೆ ಕ್ವಾಲಿಟಿ ದೇಹದಲ್ಲಿ ಉಳಿಯೋದ್ರಿಂದ ಬದುಕಷ್ಟು ಆರೋಗ್ಯವಾಗಿರ್ತಾನೆ. ಫಸ್ಟ್ ಬದುಕಷ್ಟು ಆರೋಗ್ಯವಾಗಿರ್ತಾರೆ, ಆಯುಷ್ಯ ಜಾಸ್ತಿ ಆಗುತ್ತೆ. ಆರೋಗ್ಯವರ್ಧಕ ಭಗವತ್ ಗೀತೆಯಲ್ಲಿ ಹೇಳ್ತಾನೆ, ಆಹಾರ ಅಂದ್ರೆ ಅದೇನೇ ಅಂತ ಹೇಳು, ಆಯುಸ್ಸತ್ವ ಬಲ ಪ್ರೀತಿ ಸುಖ ಎಲ್ಲ ಹೆಚ್ಚಬೇಕಾದ್ರೆ, ಆಯುಷ್ಯ ಸತ್ವ ಎಲ್ಲ ಹೆಚ್ಚಿದ್ರೆ ಮಾತ್ರ ಒಳ್ಳೆ ಆಹಾರ ಅಂತ ಕರೀತಾರೆ, ಆಹಾರ ಅಂತ ಕರೆಯೋದಿಲ್ಲ. ಈ ಹೇಳ್ತಿರೋದು ಯಾವ್ದೋ ಕತೆ ಹೇಳ್ತಾ ಇಲ್ಲ, ಭಗವದ್ಗೀತೆಯ ಮಾತಿದೆ ಎಲ್ಲ ಕೂಡ. ಸತ್ವಗುಣದ ಆಹಾರವನ್ನು ತಗೊಂಡ್ರೆ ಅವನಿಗೆ ಎಂದು ಕೂಡ ರೋಗಾದಿಗಳು ಬರೋದಿಲ್ಲ, ರೋಗ ವಾಸಿ ಆಗಬೇಕು ಅಷ್ಟು ಶಕ್ತಿ ಅದಕ್ಕಿದೆ ಅಂತ ಹೇಳಿ. ಇದೆಲ್ಲ ಗಮನಿಸಿದಾಗ ದ್ರೌಪದಿಯ ರೂಪಾದಿಗಳ ಗುಣಗಳ ಬಗ್ಗೆ, ಭೀಮಸೇನರ ಸಾಮರ್ಥ್ಯಾದಿಗಳ ಬಗ್ಗೆ ಮಹಾಭಾರತ ಹೇಳಿದ ತೀರ ಹೊಸ ವಿಚಾರ. ಅಂತ ಶಕ್ತಿ ಸಾಮರ್ಥ್ಯ ಬೇರೆ ಯಾರಿಗೂ ಇರಲಿಲ್ಲ ಅಂಬುದನ್ನ ನಾವು ಗಮನಿಸಿದರೆ ತೀರಾ ಗೌರವ ಜಾಸ್ತಿ ಆಗತ್ತ ಅವ್ರಿಗೆ. ಆಮೇಲೆ ಅವನೇ ಮಾಡಿದ ಕೀಚಕ ಹೇಳಿಲ್ಲ, ಸುದೇಶ ನಿನಗೆ ಸಾಧ್ಯ ಇಲ್ಲ, ನೀನು ಬದುಕಬೇಕು ಅಂತ ಆಸೆ ಇದ್ರೆ ಆ ಕಡೆ ನೋಡೋದನ್ನ ಬಿಟ್ಟು ಬಿಡು ಅಂತ ಹೇಳಿ ಅವನು ಕೇಳಲಿಲ್ಲ. ಹೇಳಿ ಕೇಳಿ ಬಹಳ ದುಷ್ಟ ಅವನು. ರಾವಣನಿಗೆ ಹೇಗೆ ಸೀತೆ ಮೇಲೆ ಬಂದ ಮೋಹ ಅವನ ಸರ್ವನಾಶಕ್ಕೆ ಕಾರಣವಾಯ್ತೋ, ಕೀಚಕರಿಗೆ ದ್ರೌಪದಿ ಮೇಲೆ ಬಂದ ಮೋಹ ಅವರ ಸರ್ವನಾಶಕ್ಕೆ ಕಾರಣವಾಯ್ತು. ಅವನು ಇನ್ನೊಂದು ಅಹಂಕಾರ ಬೇರೆ, 105 ಜನ ತಮ್ಮಂದ್ರು ಅವನಿಗೆ, ದುರ್ಯೋಧನೆ 99 ಜನ ಇದ್ರು ತಮ್ಮಂದ್ರು, 105 ಜನ ಇದ್ದಾರೆ, ಇವನು ಪ್ಲಸ್ ಒಂದು, ಸೊ 106 ಜನ ಇದ್ದಾರೆ ಇವನು, ಎಲ್ಲರಿಗೂ ಶಿವನ ವರ. ನನ್ನ ಸಮಾನ ಯಾರು ಅಂತ ಅವನು ಯೋಚನೆ ಅದು ತೀರ್ಮಾನ ಮಾಡಿದ. ನಾನಿನ್ನ ದ್ರೌಪದಿನ ದ್ರೌಪದಿ ಅಂತ ಅವನಿಗೆ ಗೊತ್ತಿಲ್ಲ, ನೇರವಾಗಿ ಸಂಪರ್ಕ ಮಾಡ್ತೇನೆ ಅವನಿಗೊಂದು ಹಠ. ಅವರಿಗೆ ಈ ಹಣಕಾಸು ಕೊಟ್ಟರೆ ಯಾರು ಮೆಚ್ಚೋದಿಲ್ಲ, ಈ ಧೂರ್ತರೆಲ್ಲ ಅಂತ ಪಾಪಿಸ್ತದಿರ್ತಾರೆ ಅವರಿಗೆಲ್ಲ ಅದೇ ಯೋಚನೆ. ಹಣಕಾಸು ವೈಭವ ತೋರಿಸಿಬಿಟ್ರೆ ಎಂಥವ್ರು ಈಡಾಗ್ತಾರೆ, ಮನುಷ್ಯನ ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆ, ಅದಕ್ಕೆ ನಾನು ಒಪ್ಪಿಸಿಬಿಡ್ತೇನೆ ಅಂತ ಹೇಳಿಬಿಟ್ಟು ಒಂದು ದಿವಸ ನೇರವಾಗಿ ದ್ರೌಪದಿನ ಕಾಣಲಿಕ್ಕೆ ಹೋಗ್ತಾನೆ. ಅವಾಗ ಏನೇನು ನಡೆಯುತ್ತೆ ಮತ್ತು ಕೀಚಕ ಹೇಗೆ ಸಾಯ್ತಾನೆ ಎಂಬುದು ನಾಳೆ ನೋಡಿದ್ರು. ನಾಳೆ ಕೀಚಕ ಸಾಯ್ತಾರೆ, ನಾಡಿದ್ದು ದಕ್ಷಿಣ ಗೋಗ್ರಹಣ, ಭಾನುವಾರ ಮಂಗಳ, ಅವತ್ತು ಉತ್ತರ ಗೋಗ್ರಹಣ, ಸರಿಯಾಗಿ 3 ದಿವಸದಲ್ಲಿ ವಿರಾಟ ಪರ್ವ ಮುಕ್ತಾಯವಾಗಬೇಕು, ಆ ರೀತಿ ಮಾಡೋಣ ಅಂತ ಮಾಡಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ.